वासुदेवाय ॐ अज्ञानतिमिरन्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। हरे कृष्ण 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 हरे हरे, हरे राम 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 हरे हरे, हरे कृष्ण सो इवत्तिन विशेष कार्यक्रम के तमगेल्लरिगू स्वागत। ವೈಷ್ಣವ ಸದಾಚಾರ ಮತ್ತು ವೈಷ್ಣವ ಮಾರ್ಗದರ್ಶನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ನಾವು ಇದು ಮೂರನೇ ಕ್ಲಾಸ್, ನಾವೇನು ಚರ್ಚೆ ಮಾಡ್ತದೆ, ವೈಷ್ಣವರ 26 ಗುಣಗಳ ಬಗ್ಗೆ ಚರ್ಚೆ ಮಾಡ್ತೀವಿ. 26 ಕ್ವಾಲಿಟೀಸ್ ಆಫ್ ಅ ಡಿವೋಟಿ ಈ ಪುಸ್ತಕ. ಇದು ವೈಷ್ಣವ ನಮ್ಮ ಸತ್ಸ್ವರೂಪ್ ದಾಸ್ ಗೋಸ್ವಾಮಿ ಮಹಾರಾಜ್ ಪ್ರಭುಪಾದ ಶಿಷ್ಯರವರು ಬರೆದಿದ್ದಾರೆ. ಚೈತನ್ಯ ಚರಿತಾಮೃತ ಗ್ರಂಥದ ಆಧಾರದ ಮೇಲೆ ಇದನ್ನು ಬರೆದಿದ್ದ, ಇದ್ರ ಮೇಲೆ ನಾವು ಚರ್ಚೆ ಮಾಡೋಣ. ಹೋದ ಸರಿ ನಾವೇನ್ ಚರ್ಚೆ ಮಾಡಿದ್ವಿ, 26 ಗುಣಗಳು ಯಾವು ಅವನ್ನೆಲ್ಲವನ್ನು ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಂಡ್ವಿ. ಈ ಸಾರಿಂದ ಏನ್ ಮಾಡೋಣ, ಪ್ರತಿ ಒಂದು ಕ್ಲಾಸ್ನಲ್ಲಿ ಒಂದೊಂದು ಗುಣದ ಬಗ್ಗೆ ನಾವು ಚರ್ಚೆ ಮಾಡೋಣ. ಅಂದ್ರೆ ಇವತ್ತು ಒಂದನೇ ಗುಣ, ಆಮೇಲೆ ಮುಂದಿನ ಕ್ಲಾಸ್ನಲ್ಲಿ ಎರಡನೇದು, ಈ ರೀತಿ ಮಾಡ್ಕೊಂಡು ಹೋಗ್ಲಿಕ್ಕೆ 26 ಸುಮಾರು ಬೇಕು ನಮಗೆ. ನೋಡೋಣ ಎಲ್ಲಿ ತನಕ ಟೈಮ್ ಹಿಡಿತು. ಮೊಟ್ಟ ಮೊದಲನೇ ಗುಣ ಯಾವುದು, ನಾವು ಹೋದ ಸರಿ ಚರ್ಚೆ ಮಾಡಿದ್ವಿ, ಅವು ಯಾವ ಗುಣಗಳು, ಕೃಪಾಲು ಅಕೃತ ದ್ರೋಹ ಸತ್ಯಸಾರ ಸಮ ನಿದೋಷ ಉದಾನ್ಯ ಮೃದು ಶುಚಿ ಅಕಿಂಚನ ಸರ್ವೋಪಕಾರ ಶಾಂತ ಕೃಷ್ಣೈಕ ಶರಣ ಅಕಾಮ ಅನೀಹ ಸ್ಥಿರ ವಿಜಿತ ಷಡ್ಗುಣ ಮಿತಭೋಕ್ ಅಪ್ರಮತ್ತ ಮಾನದ ಅಮಾನಿ ಗಂಭೀರ ಕರುಣಾ ಮೈತ್ರ ಕವಿ ದಕ್ಷ ಮೌನಿ. ಇವು 26 ಗುಣಗಳು. ಕೃಪಾಳು, ನಮ್ರತೆ, ಸತ್ಯ ಹೇಳುವುದು ಮತ್ತು ಎಲ್ಲರಿಗೂ ಸಮದೃಷ್ಟಿಯಿಂದ ನೋಡುವುದು, ಬೇರೆಯಲ್ಲಿ ದೋಷವನ್ನು ನೋಡಿದಿರುವುದು, ಎಲ್ಲರ ಮೇಲೆ ಕೃಪ ಮಾಡುವುದು ಮತ್ತು ಮೃದು ವ್ಯಕ್ತಿತ್ವ ಇರುವುದು, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಭೌತಿಕ ವಸ್ತುಗಳಿಂದ ದೂರ ಇರುವುದು, ಎಲ್ಲರಿಗೂ ಉಪಕಾರ ಮಾಡುವುದು, ಶಾಂತವಾಗಿರುವುದು, ಕೃಷ್ಣನಿಗೆ ಶರಣಾಗಿರುವುದು ಮತ್ತು ಕಾಮ ವಸ್ತುಗಳಿಂದ ದೂರವಾಗಿರುವುದು, ಅನೀಹ ಅಂದ್ರೆ ಏನು ಚರ್ಚೆ ಮಾಡಿತ್ತು ನಾವು ನೋಡಿ ಹೇಳ್ತೀನಿ. ಅಸ್ಥಿರ ಅಂದ್ರೆ ಕಷ್ಟದ ಸಮಯದಲ್ಲಿನೂ ವಿಚಲತೆಗೊಳ್ಳದಿರುವುದು, ವಿಜಿತ ಷಡ್ಗುಣ, 6 ಷಡ್ಗುಣ ಇವು ಏನಿದಾವಲ್ಲ, ಕಾಮ ಕ್ರೋಧಾದಿಗಳನ್ನ ಜಯಿಸುವುದು, ಮಿತಭುಕ್ ಅಂದ್ರೆ ಮಿತವಾಗಿ ತಿನ್ನುವುದು, ಅಪ್ರಮತ್ತ ಅಂದ್ರೆ ಅಹಂಕಾರದಿಂದ ದೂರವಾಗಿರುವುದು, ಮಾನದ ಇನ್ನೊಬ್ಬರಿಗೆ ಗೌರವವನ್ನು ಕೊಡುವುದು, ಅಮಾನಿ ಸ್ವಂತಕ್ಕಾಗಿ ಮಾನವನ್ನ ಅಪೇಕ್ಷೆ ಪಡೆದಿರುವುದು, ಗಂಭೀರ ಅಂದ್ರೆ ವ್ಯಕ್ತಿತ್ವದಲ್ಲಿ ಒಂದು ಗಂಭೀರ್ಯ ಇರಬೇಕು, ಕರುಣ ಮತ್ತೆ ಜೀವಗಳಿಗೆಲ್ಲ ಕರುಣೆಯ ಶಾಲಿಯಾಗಿರಬೇಕು, ಮೈತ್ರ ಎಲ್ಲರಿಗೆ ಒಬ್ಬ ಮಿತ್ರನ ರೂಪದಲ್ಲಿ ವರ್ತನೆ ಮಾಡಬೇಕು, ಕವಿ ಅವನಲ್ಲಿ ಕವಿತ್ವ ಇರಬೇಕು, ದಕ್ಷ ಅಂದ್ರೆ ಎಲ್ಲ ಕೆಲಸದಲ್ಲಿ ಅವನಿಗೆ ಮಾಡುವುದಕ್ಕೆ ಒಂದು ಚಾಣಾಕ್ಷತೆ ಬೇಕು, ಮತ್ತು ಮೌನಿ ಅಂದ್ರೆ ಅವನು ಸಮಯ ಸಿಕ್ಕ ಅವಶ್ಯಕತೆ ಇದ್ದಾಗ ಮಾತಾಡ್ತಾನೆ, ಇಲ್ಲದೇ ಇದ್ರೆ ಮೌನವನ್ನು ಆಚರಣೆ ಮಾಡ್ತಾನೆ. ಈ ಗುಣಗಳು ಅನೀಹ ಅಂದ್ರೆ ಏನು, ದೇ ಆರ್ ಇಂಡಿಫರೆಂಟ್ ಟು ಮಟೀರಿಯಲ್ ಎಕ್ವಿಜಿಷನ್ಸ್, ಅಂದ್ರೆ ಭೌತಿಕ ಸಾಮಗ್ರಿಗಳನ್ನ ಕೂಡ ಹಾಕ್ಲಿಕ್ಕೆ ಪ್ರಯತ್ನ ಮಾಡದೇ ಇರೋದು, ಅದು ಅನೀಹ. ಈ ರೀತಿ 26 ಗುಣಗಳಿದ್ದಾವೆ. 26 ಗುಣಗಳನ್ನ ನಾವು ನಮ್ಮ ಜೀವನದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಅವಾಗ ನಾವು ವೈಷ್ಣವರಾಗ್ತೀವಿ, ಅವಾಗ ನಮಗೆ ಕೃಷ್ಣನ ಅನುಗ್ರಹ ಉಂಟಾಗ್ತದೆ. ಇವತ್ತು ಮೊದಲನೇ ಗುಣದ ಬಗ್ಗೆ ನಾವು ಚರ್ಚೆ ಮಾಡೋಣ. ಅದು ಯಾವುದು? ಕೃಪಾಳು. ಕಪಿಲ್ ದೇವ್ ತನ್ನ ತಾಯಿ ದೇವಹೂತಿಗೆ ಅವರು ಈ ರೀತಿ ಉಪದೇಶ ಕೊಡ್ತಾರೆ. ಇಂಗ್ಲಿಷ್ ನಲ್ಲಿದೆ, 3ನೇ ಸ್ಕಂದ ಭಾಗವತದ್ದು, ಅದನ್ನು ಕನ್ನಡದಲ್ಲಿ ಓದಿ ಹೇಳ್ತೀನಿ. ಹಿ, ದಟ್ ಮೀನ್ಸ್ ದ ವೈಷ್ಣವ, ಈಸ್ ಮರ್ಸಿಫುಲ್ ಬಿಕಾಸ್ ಹಿ ಈಸ್ ದ ವೆಲ್ ವಿಶರ್ ಆಫ್ ಆಲ್ ಲಿವಿಂಗ್ ಎಂಟಿಟೀಸ್. ಅಂದ್ರೆ ಅವನು ಕರುಣಾ ಇದ್ದಾನೆ, ಯಾಕಂದ್ರೆ ಅವನು ಪ್ರತಿಯೊಂದು ಜೀವಿಗಳಿಗೆ ಒಳ್ಳೆಯದನ್ನ ಬಯಸ್ತಾನೆ. ಹಿ ಇಸ್ ನಾಟ್ ಓನ್ಲಿ ಎ ವೆಲ್ ವಿಶರ್ ಆಫ್ ಹ್ಯೂಮನ್ ಸೊಸೈಟಿ ಬಟ್ ಎ ವೆಲ್ ವಿಶರ್ ಆಫ್ ಅನಿಮಲ್ ಸೊಸೈಟಿ ಆಸ್ ವೆಲ್. ಅವನು ಕೇವಲ ಮನುಷ್ಯರಿಗೆ ಮಾತ್ರ ಕೃಪಾ ತೋರಿಸೋದಿಲ್ಲ, ಮತ್ತು ಪ್ರಾಣಿಗಳಿಗೂ ಕೂಡ ಅವನು ಕೃಪಾ ತೋರಿಸ್ತಾನೆ. ಇಟ್ ಸೇಡ್ ಹಿಯರ್ ಸರ್ವದೇಹಿನಾಂ, ವಿಚ್ ಇಂಡಿಕೇಟ್ಸ್ ಆಲ್ ಲಿವಿಂಗ್ ಎಂಟಿಟೀಸ್ ಹೂ ಹ್ಯಾವ್ ಅಕ್ಸೆಪ್ಟೆಡ್ ಮಟೀರಿಯಲ್ ಬಾಡೀಸ್. ಅರ್ಥಾತ್ ಸರ್ವದೇಹಿನ ಅಂದ್ರೆ ಎಲ್ಲಾ ಜೀವಿಗಳಿಗೂ ಅವನು ಏನ್ ಮಾಡ್ತಾನೆ, ಕೃಪಾ ತೋರಿಸ್ತಾನೆ, ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ. ನಾಟ್ ಓನ್ಲಿ ಡಸ್ ದ ಹ್ಯೂಮನ್ ಬೀಯಿಂಗ್ ಹ್ಯಾವ್ ಎ ಮಟೀರಿಯಲ್ ಬಾಡಿ, ಬಟ್ ಅದರ್ ಲಿವಿಂಗ್ ಬೀಯಿಂಗ್ ಸಚ್ ಆಸ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಆಲ್ಸೋ ಹ್ಯಾವ್ ಮಟೀರಿಯಲ್ ಬಾಡೀಸ್. ಮನುಷ್ಯನಿಗೂ ಕೂಡ ಈ ಭೌತಿಕ ಶರೀರದ ಯಾವ ರೀತಿ ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ಇದೆ. ದ ಡಿವೋಟಿ ಆಫ್ ದ ಲಾರ್ಡ್ ಈಸ್ ಮರ್ಸಿಫುಲ್ ಟು ಎವ್ರಿ ಒನ್, ದ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂಡ್ ಟ್ರೀಸ್ ಎಟ್ಸೆಟ್ರಾ. ಆದ್ದರಿಂದ ಭಕ್ತನಾದವನು ಪ್ರಾಣಿ ಪಶು ಪಕ್ಷಿ ಗಿಡ ಮರಗಳಿಗೂ ಕೂಡ ಅವನು ಕೃಪಾಳು ಇರ್ತಾನೆ. He treats all living entities in such a way that they can ultimately get salvation from the material entanglement. ಅವನು ಯಾವ ರೀತಿ ವರ್ತನೆ ಮಾಡ್ತಾನಂದ್ರೆ ಅವನು ಎಲ್ಲರ ಕಲ್ಯಾಣಕ್ಕಾಗಿ ವರ್ತನೆ ಮಾಡ್ತಾನೆ. ಅಂದ್ರೆ ಏನಾಗ್ತದೆ, ಎಲ್ಲ ಜೀವಿಗಳೇನಿದಾವಲ್ಲ ಅವು ವಾಪಸ್ ವೈಕುಂಠಕ್ಕೆ ಹೋಗ್ಲಿಕ್ಕೆ ಅವನು ಸಹಾಯ ಮಾಡ್ತಾನೆ. ಅವನು ನಿಜವಾದ ವೈಷ್ಣವ, ಕೃಪಾಳು. ಇದು ಶ್ರೀಮದ್ ಭಾಗವತದಲ್ಲಿ ನಮ್ಮ ಕಪಿಲ್ ದೇವ್ ಅವರು ತನ್ನ ತಾಯಿ ದೇವಹೂತಿಗೆ ಈ ರೀತಿ ಹೇಳ್ತಾರೆ. ತಾತ್ಪರ್ಯದಲ್ಲಿ ಸತ್ಸ್ವರೂಪ್ ದಾಸ್ ಗೋಸ್ವಾಮಿ ಅವರು ಬರೀತಾರೆ, ಮರ್ಸಿಫುಲ್ ಅಂದ್ರೆ ಇನ್ನೊಬ್ಬರಿಗೆ ಕೃಪಾ ಮಾಡೋದು. ಆನಂತರ ವೈಷ್ಣವನ ಇನ್ನೊಂದು ಗುಣ ಏನು, ಅದು ನಮ್ರತೆ. ಅವ ನಮ್ರ ಇರೋದ್ರಿಂದ ಅವ ಹೇಳೋದಿಲ್ಲ ಏನ್ ನಾನು ಇನ್ನೊಬ್ಬರ ಮೇಲೆ ಕೃಪಾ ಮಾಡ್ತಾನೆ, ಬರ್ರಿ ನಮ್ಮ ಮನೆಗೆ ಬರ್ರಿ ನಾನು ನಿಮ್ಮ ಮೇಲೆ ಕೃಪಾ ಮಾಡ್ತೇನೆ, ಅಥವಾ ನಾನು ನಿಮ್ಮ ಮನೆಗೆ ಬಂದು ಅಲ್ಲೇ ಕೃಪಾ ಕೊಟ್ಟು ಹೋಗ್ತೀನಿ ಅಂತಂದು ಹೇಳೋದಿಲ್ಲ. ಯಾಕೆ? ನಮ್ರತೆ, ಅವನಲ್ಲಿ ನಮ್ರತೆ ಇರ್ತದೆ. ಆ ನಮ್ರತೆಯಿಂದಾಗಿ ಅವನು ಈ ರೀತಿ ಬಡಾಯಿ ಕೊಚ್ಕೊಳ್ಳೋದಿರು, ನಾನು ನಿಮ್ ಮೇಲೆ ಕೃಪಾ ಮಾಡ್ತೀನಿ, ನಿಮ್ಗೆ ಒಳ್ಳೇದು ಮಾಡ್ತೀನಿ ಅಂತಂದು ಹೇಳೋದಿಲ್ಲ. ಯಾಕೆ? ಅದು ಕೃಷ್ಣನ ಅಥವಾ ವೈಷ್ಣವನ ಒಂದು ಮುಖ್ಯವಾದ ಗುಣ, ಅದು ನಮ್ರತೆ. ಮತ್ತೆ ಹಂಗಿರುವಾಗ ಇಲ್ಲೇ ನಾವು ಕೃಪಾಳು ಆಗ್ಬೇಕು ಅಂತಂದು ಹೇಳ್ತಾರೆ. ಮತ್ತೆ ಅದ ಹೆಂಗೆ? ಅದ ಯಾಕಂದ್ರೆ ವಿ ಕೆನಾಟ್ ಬಿ ಮರ್ಸಿಫುಲ್ ಬಟ್ ಕೃಷ್ಣ ಇಸ್ ಮರ್ಸಿಫುಲ್. ನಾವು ಕೃಪಾಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮಲ್ಲಿ ಆ ಕೃಪೆ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ನಮ್ಮ ಹತ್ರ ಇಲ್ಲ. ಆಗ ಕೃಷ್ಣನಲ್ಲಿ ಸಾಕಷ್ಟು ಇದೆ. ಆದ್ರೆ ಕೃಷ್ಣನ ಪರವಾಗಿ ನಾವು ಯಾವಾಗ ಸೇವೆ ಮಾಡ್ತೀವಿ ಮನುಷ್ಯ ಜನಾಂಗಕ್ಕೆ, ಅವಾಗ ನಾವು ಕೂಡ ಕೃಪಾಳ ಆಗ್ಲಿಕ್ಕೆ ಸಾಧ್ಯ. ಈ ರೀತಿ ಅರ್ಥಾತ್ ಒಂದು ಉದಾಹರಣೆ ಕೊಡ್ತಾರೆ. ಬ್ಯಾಟಲ್ ಫೀಲ್ಡ್ ಅಂದ್ರೆ ಯಾವುದೇ ಒಂದು ಯುದ್ಧ ಭೂಮಿಯಲ್ಲಿ ಏನಾಗ್ತದ, ಶತ್ರುಗಳು ಹೋರಾಡ್ತಾರೆ ಹೌದಲ್ವ, ಒಬ್ರಿಗೊಬ್ರು. ಆನಂತರ ಕೆಲವರು ಎಷ್ಟು ಮಂದಿ ಸತ್ತು ಹೋಗ್ತಾರದ, ಆಮೇಲೆ ಕೆಲವರು ಗಾಯಗೊಳ್ತಾರೆ, ಆಮೇಲೆ ಎಲ್ಲ ಶಾಂತ ಆಗಿದ್ಮೇಲೆ ಅಲ್ಲಿ ಯಾರು ಬರ್ತಾರ, ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬಂದು ಏನ್ ಮಾಡ್ತಾರ, ನೋಡ್ತಾರ ಈಗ ಯಾರು ಉಳ್ದಾರ ಯಾರಿಲ್ಲ ಅಂತ. ಈಗ ಅವ್ರು ಎಲ್ಲಾರು ಒಂದ್ ವೇಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರ ಏನ್ ಮಾಡೋದು, ಯಾರಿಗೆ ಉಳಿಸೋದು ಯಾರಿಗೆ ಬಳಸೋದು. ಆದ್ರಿಂದ ಅವ್ರು ಹೋಗಿ ಏನ್ ಮಾಡ್ತಾರ, 3 ಬಣ್ಣದ ಬಟ್ಟಿ ತಗೊಂಡು ಹೋಗ್ತಾರ, ಕೆಂಪು ಬಟ್ಟಿ, ಹಸಿರು ಬಟ್ಟಿ ಮತ್ತು ಹಳದಿ ಬಟ್ಟಿ, ರೆಡ್, ಯೆಲ್ಲೋ ಅಂಡ್ ಗ್ರೀನ್, 3 ರೀತಿ ಬಟ್ಟಿ ತಗೊಂಡು ಹೋಗ್ತಾರ. ಆಮೇಲೆ ಯಾರು ಪೂರ ಸತ್ತು ಶವ ಆಗಿದಾರ ಅವ್ರಿಗೆ ರೆಡ್ ಬಟ್ಟಿ ಕಟ್ಟಿಬಿಡ್ತಾರೆ. ಅದು ಇವು ಮುಟ್ಟೋ ಅವಶ್ಯಕತೆ ಇಲ್ಲ, ಸೀದಾ ಇವು ಕೆಲ್ ಕರ್ಕೊಂಡು ಹೋಗೋದು ಸ್ಮಶಾನಕ್ಕೆ ಕರ್ಕೊಂಡು. ಆಮೇಲೆ ಎಲ್ಲೋ ಎಲ್ಲೋ ಅಂದ್ರೇನು ಬಹಳ ಇದಾಗಿದೆ, ಗಾಯಗೊಂಡಿದೆ, ಆದ್ರೂ ಕೂಡ ಇನ್ನೂ ಸತ್ತಿಲ್ಲ, ಅದಕ್ಕೆ ಎಲ್ಲೋ. ಆಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಅವನಿಗೆ ಗ್ರೀನ್ ಅಥವಾ ಹಸರದು, ಅಂದ್ರೆ ಅವನಿಗೇನಿಲ್ಲ, ಸ್ವಲ್ಪ ಫಸ್ಟ್ ಏಡ್ ಕೊಟ್ಬಿಟ್ರೆ ಅವ ಆರಾಮಾಗ್ತಾನೆ. ಫಸ್ಟ್ ಏಡ್ ತನಗೂ ಅವರು ಹಾಸ್ಪಿಟ್ಲಿಗೆ ಹೇಳ್ಕೊಂಡು ಹೋಗಂಗಿಲ್ಲ, ಅಲ್ಲೇ ಅವನಿಗೆ ಏನ್ ಮಾಡುದು ಫಸ್ಟ್ ಏಡ್ ಕೊಟ್ಟು ಅವನಿಗೆ ಏನೋ ಇದು ಒಳ್ಳೇದು ಮಾಡ್ಬಿಡ್ತು. ಆಮೇಲೆ ಪೂರ ಏನು ಗಾಯಗೊಂಡಿರ್ತಾರಲ್ಲ, ಪೂರ ಸತ್ತು ಹೋಗಿರ್ತಾರ ಅಂತವ್ರಿಗೆ ಅವ್ರನ್ನೂ ಅಲ್ಲಿ ಕರ್ಕೊಂಡು ಹೋಗಿಲ್ಲ. ಯಾರಿಗೆ ಕರ್ಕೊಂಡು ಹೋಗ್ತಾರ, ಪೂರ ಅತ್ಯಂತ ಗಾಯಗೊಂಡು ಇನ್ನೇನು ಸಾಯೋ ಪರಿಸ್ಥಿತಿಯಲ್ಲಿ ಇರ್ತಾರ ಅವ್ರಿಗೆ ಮಾತ್ರ ಎಲ್ಲಿ ಕರ್ಕೊಂಡು ಹೋಗ್ತಾರ. ಅದನ್ನ ನೋಡಿದ್ರೆ ಒಬ್ಬ ವ್ಯಕ್ತಿ ಅನ್ಕೊಂತಾನ, ಇವನು ಡಾಕ್ಟರ್ ಅದಾನ, ಆದ್ರೆ ಇವನು ಹಿಂಗ್ ಯಾಕೆ ವರ್ತನೆ ಮಾಡ್ತಾನ, ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅವನು ಯಾಕೆ ಇದನ್ನ ವರ್ತನೆ ಮಾಡ್ತಾ ಇಲ್ಲ. ಅವನು ಕರುಣಾ ಇದೆ ಅವನಲ್ಲಿ, ಆ ಕರುಣಾ ತಕ್ಕಂತೆ ಅವನು ಆ ಪ್ರತಿಯೊಬ್ಬ ವ್ಯಕ್ತಿ ಪರಿಸ್ಥಿತಿ ತಕ್ಕಂತೆ ಅವನು ಕರುಣ ತೋರಿಸ್ತಾನೆ. ಸತ್ತೋರ್ ಮೇಲೆ ಇನ್ನೇನು ಕರುಣ ತೋರಿಸೋದು, ಹಿಂಗಾಗಿ ಅದಕ್ಕೆ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ನಾವು ಸೀದಾ ಯಾರು ಕೃಷ್ಣನ ದ್ರೋಹಿಗಳಿರ್ತಾರೆ, ಗುರು ದ್ರೋಹಿ ಇರ್ತಾರೆ, ಯಾರು ಕೃಷ್ಣನಿಗೆ ದ್ವೇಷ ಮಾಡೋರು ಇರ್ತಾರೆ, ಅಂಥವ್ರಿಗೆ ನೀವು ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ. ಅವರಿಗೆ ಉದಾಸೀನ ಮಾಡ್ಬೇಕು ಅಂದ್ರೆ ಅವ್ರನ್ನ ಕಂಡ್ರು ಕಾಣದಂತೆ ಹೋಗ್ಬೇಕು, ದುಷ್ಟರನ್ನು ಕಂಡ ದೂರ ಇರ್ಬೇಕು, ಹೊರತು ಹತ್ತಿರ ಹೋಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾವು ಚೈತನ್ಯ ಮಹಾಪ್ರಭು ಅಥವಾ ನಿತ್ಯಾನಂದ ಪ್ರಭು ಅಲ್ಲ ನೋಡ್ರಿ, ಅವ್ರೇನ್ ಮಾಡಿದ್ರು ಜಗಾಯ ಮದಯ ಅಂತ ದುಷ್ಟರನ್ನ ಅವ್ರೇನ್ ಮಾಡಿದ್ರು ಉದ್ಧಾರ ಮಾಡಿದ್ರು. ಹಂಗಂತ ಹೇಳಿ ನಾವು ಬಾರ್ ಅಂಡ್ ರೆಸ್ಟೋರೆಂಟು ಅಥವಾ ಅಥವಾ ಗ್ಯಾಂಬ್ಲಿಂಗ್ ಅಂದ್ರೆ ಏನು ಇದನ್ನ ಆಡ್ತಾರಲ್ಲ ಜೂಜಾಟ, ಅಂತ ವ್ಯಕ್ತಿಗಳಿಗೆ ಹೋಗಿ ಎಲ್ಲಿ ಪ್ರವಚನ ಕೊಡಬಾರ್ದು. ನೋಡ್ಬೇಕು ಯಾವ ವ್ಯಕ್ತಿ ಪರಿಸ್ಥಿತಿ ಹೆಂಗದ, ಯಾರು ಸ್ವಲ್ಪ ಧಾರ್ಮಿಕರಿದ್ದಾರೋ, ಯಾರಿಗೆ ಸ್ವಲ್ಪ ನಮ್ರತೆ ಇದೆಯೋ ಅಂತವ್ರನ್ನ ಮಾತ್ರ ನೀವು ಭಕ್ತರಾಗ್ಲಿಕ್ಕೆ. ಹಾ, ಎಲ್ಲರಿಗೂ ಕೃಪಾ ಒಬ್ಬ ವೈಷ್ಣವ ಕೊಡ್ತಾನೆ ಅವನು, ಯಾಕಂದ್ರೆ ಅವನು ಕೃಪಾಳು, ಅವನು ಯಾವ ರೀತಿ ಅವ ತಗೊಳ್ತಾನ ಆ ರೀತಿ ಅವನಿಗೆ ಕೊಡ್ತಾನೆ. ಈಗ ಎಲ್ಲರಿಗೂ ತಿನ್ಲಿಕ್ಕೆ ಇಷ್ಟ, ಆದ್ರಿಂದ ಅವರು ಕೃಷ್ಣನ ದ್ರೋಹಿಗಳು ಕೂಡ ಅವ್ರಿಗೆ ತಿನ್ಲಿಕ್ಕೆ ಇಷ್ಟ, ಹೌದಲ್ಲ, ಅಂಥವ್ರಿಗೆ ಪ್ರಸಾದ ಕೊಟ್ಬಿಡೋದು. ಆದ್ರೆ ಅದನ್ನ ಅವರು ಎಕ್ಸೆಪ್ಟ್ ಅದನ್ನ ಸ್ವೀಕಾರ ಮಾಡ್ತಾರೆ, ಹೊರತು ನೀವು ಬರ್ರಿ ಪ್ರವಚನಕ್ಕೆ ಇಲ್ಲಿ ನಮ್ದು ಕ್ಲಾಸ್ ಐತಿ ಅಂದ್ರೆ ಅವರು ಅದಕ್ಕೆ ಕೇಳೋದಿಲ್ಲ. ಹೇಳ್ದಾ ಅದಕ್ಕೆ ಅವ್ರಿಗೆ ತಕ್ಕಂತೆ ಅವ್ರಿಗೆ ಏನ್ ಮಾಡ್ಬೋದು ಕೃಪಾ ತೋರಿಸ್, ಆದ್ರೆ ಕೃಪಾ ಎಲ್ಲರಿಗೂ ತೋರಿಸ್ಲೇಬೇಕು, ಯಾಕಂದ್ರೆ ನಾವು ವೈಷ್ಣವರಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಆ ವ್ಯಕ್ತಿಗೆ ತಕ್ಕಂತೆ ನಾವು ಅವನಿಗೆ ಕೃಪಾ ತೋರಿಸ್ಬೇಕು. ಆಮೇಲೆ ಯಾರು ಭಕ್ತಿಯಲ್ಲಿ ರುಚಿ ತೋರಿಸ್ತಾರೋ ಅವ್ರಿಗೆ ನಾವಿಲ್ಲಿ ಕರ್ಕೊಂಡು ಬರ್ತೀವಿ. ಯಾರು ಒಂದೊಂದ್ಸರಿ ಒಬ್ಬೊಬ್ರು ನೋಡ್ಲಿಕ್ಕೆ ಸಿಗ್ತಾರ, ಅವ್ರಿಗೆ ಒಂದೊಂದ್ಸರಿ ನೀವು ಹರಿಕೃಷ್ಣಕ್ಕೆ ಸತ್ಸಂಗಕ್ಕೆ ಕರ್ಕೊಂಡ್ ಬಂದ ಕೂಡಲೆ ಅವರು ಇಷ್ಟು ಸೀರಿಯಸ್ ಆಗಿ ಶುರು 16 ಮಾಲೆ ಶುರು ಮಾಡಿಬಿಡ್ತಾರೆ ಡೈರೆಕ್ಟ್ ಪಟಾಪಟ. ಆಮೇಲೆ ಎಲ್ಲ ರೀತಿ ಸೇವಾದೊಳಗೆ ಬಂದ್ಬಿಡ್ತಾರ, ಭಗವದ್ಗೀತಾ ಓದ್ತಾರ, ಇದು ಪರೀಕ್ಷೆ ಬರೀತಾರೆ, ಭಕ್ತಿ ಶಾಸ್ತ್ರಿ ಪಾಸ್ ಆಗ್ತಾರ, ಆಮೇಲೆ ಕರೆಕ್ಟಾಗಿ ವರ್ತನೆ ಮಾಡಿ ವೈಷ್ಣವರ ಈ ಗುಣಗಳನ್ನು ಜೀವನದೊಳಗೆ ತರ್ಕೊಂಬರ್ತಾರ, ದೀಕ್ಷಾ ತಗೊಳ್ತಾರ, ಆಮೇಲೆ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾರ, ಸಾಕಷ್ಟು ಭಕ್ತರನ್ನ ಹುಟ್ಟಿಸ್ತಾರ, ಆಮೇಲೆ ಮಂದಿರಗಳನ್ನು ಕಟ್ತಾರ, ಗೃಹಸ್ಥರಿರಲಿ ಅಥವಾ ಸನ್ಯಾಸಿಗಳಿರಲಿ, ಹೇಳ್ತಾ ಇಬ್ಬರು ಈ ರೀತಿ ಮಾಡಬಹುದು. ಆದ್ರಿಂದ ಅಂತ ಕೆಲವರನ್ನು ನಾವು ನೋಡ್ಲಿಕ್ಕೆ ಸಿಗ್ತದೆ ನಮಗೆ, ಅಂತವ್ರನ್ನ ಕಂಡು ಕೂಡಲೆ ನಾವೇನ್ ಮಾಡ್ಬೇಕು, ಒಂದ್ ವೇಳೆ ನಮಗ ಆ ರೀತಿ ಇದು ಇಲ್ಲ ಏನೋ ಭಕ್ತಿಯಲ್ಲಿ ಉತ್ಸಾಹ ಇಲ್ಲದೆ ಇದ್ರು ಕೂಡ ಅಂತ ಭಕ್ತಿ ಒಳಗೆ ಯಾರು ಉತ್ಸಾಹ ಕಾಣ್ತಾರಲ್ಲ ಅಂತವ್ರಿಗೆ ಕಂಡು ಕೂಡಲೆ ನಾವು ಅವ್ರಿಗೆ ಏನ್ ಮಾಡ್ಬೇಕು, ಸೀನಿಯರ್ ಭಕ್ತರ ಹತ್ರ ಕರ್ಕೊಂಡು ಬಂದು ಭೇಟಿ ಮಾಡಿಸ್ಬೇಕು. ನೋಡ್ರಿ ಇವರು ಬಂದ ಕೂಡಲೇ 8 ಅಥವಾ 16 ಮಳೆ ಶುರು ಮಾಡಿದಾರೆ, ಮತ್ತೆ ಇವರು ಇಷ್ಟೆಲ್ಲ ಓದ್ತಾ ಇದ್ದಾರೆ, ಗ್ರಂಥಗಳನ್ನು ಓದ್ತಾ ಇದ್ದಾರೆ, ಮತ್ತೆ ಸೇವೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ನಾವು ಉತ್ತೇಜನಗಳು, ಅದನ್ನ ನೋಡಿ ನಾವು ಕೂಡ ಕಲಿಬೇಕು. ನಾವು ಬಂದು ಇಷ್ಟು ವರ್ಷ ಆಯ್ತು, ಇನ್ನೂ ಇಲ್ಲೇ ಇದ್ದೀವಿ, ಅವರು ಬರ್ತಾ ಬಂದ ಕೂಡಲೇ 16 ಮಳೆ ಶುರು ಮಾಡಿಬಿಟ್ರು. ಹಂಗಿರುವಾಗ ನಾವು ಕೂಡ ಶುರು ಮಾಡಬೇಕು. ಹಾ, ಅಂದ್ರೆ 16 ಮಳೆ ಮಾಡಿದ ಕೂಡಲೇ ನಾವು ವೈಷ್ಣವರಾಗಿ ಭಗವದ್ಧಾಮಕ್ಕೆ ಹೋಗೋದಿಲ್ಲ, ಅದು ಒಂದು ಒಂದು ಕೃಷ್ಣನಿಗೆ ಒಂದು ನಾವು ಇದನ್ನು ತೋರಿಸ್ತಾ ಇದ್ದೀವಿ, ಏನು ಒಂದು ನಮ್ಮ ಪ್ರಾಮಾಣಿಕತೆ. ಯಾಕಂದ್ರೆ ಗುರುಗಳೇ ಹೇಳಿದ್ರು 16 ಮಾಳ ಮಾಡ್ರಿ ಅಂತ ಪ್ರಭುಪಾದ. ಆದ್ರಿಂದ ನಾವು 16 ಮಾಳ ಮಾಡ್ರಿ. 16 ಅದು ಏನು ಜಾಸ್ತಿನಲ್ಲ, ಅದು ಕಡಿಮೆ ಕಡಿಮೆ ಅಂದ್ರೆ 16. ಈಗ ನಮ್ಗೇನಾಗುತ್ತೆ, ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಾಗಿದೆ ಈಗ 16, ಆದ್ರೆ ಅದು ಮಿನಿಮಮ್ 16. ಪ್ರಭುಪಾದ ದೀಕ್ಷಾ ಕೊಡ್ತಾ ಇದ್ರು, ಭಕ್ತರು ಬಂದು ಪ್ರಮಾಣ ಮಾಡ್ತಾ ಇದು ವಚನ ತಗೊಳ್ತಾರೆ, ನಾನು 16 ಮಾಳ ಜಪ ಮಾಡ್ತೀನಿ. ಅದು ಮೊದಲು ಹೇಳ್ತದ್ರೆ ನಾನು 4 ನಿಮ್ಮ ಪಾಲನೆ ಮಾಡ್ತೇನೆ ಜೀವನ ಪರ್ಯಂತ, ಮತ್ತು ಪ್ರತಿ ದಿವಸ 16 ಮಾಳ ಹರೇ ಕೃಷ್ಣ ನಾನು ಈ ಮಣಿ ಮೇಲೆ ಜಪ ಮಾಡ್ತೀನಿ. ಪ್ರಪೋಸ್ ಮಿನಿಮಮ್ ಅಂತಂದು ಹೇಳ್ತಿದ್ರು ಜೋರಾಗಿ, ಮಿನಿಮಮ್ ಅಂದ್ರೆ ಏನು, ಕಡಿಮೆ ಕಡಿಮೆ ಅಂದ್ರೆ 16 ಅಂತಂದು ಹೇಳ್ತಾ ಇದ್ರು. ಅರ್ಥಾತ್ ಇದು ವೈಕುಂಠಕ್ಕೆ ಹೋಗ್ಲಿಕ್ಕೆ ಒಂದು ಮಾರ್ಗ, ಅದೇನು ಹರೇ ಕೃಷ್ಣ ಮಂತ್ರ. ಇಲ್ಲಿ ನೀವು ಹೊಸ ಚಿತ್ರ ನೋಡ್ರಿ, ಇದು ಏನೈತಿದು ನಮ್ಮ ಜೀವನದ ಒಂದು ಇದು ಇದು ಪ್ಲಾನು. ದೇವರು ನಮಗೆ ಕೊಟ್ಟು ಹೋಗಿದ್ದಾನ, ಪ್ರಭುಪಾದರು ಕೊಟ್ಟು ಹೋಗಿದ್ದ. ನಾವಿರೋದೆ ಅಲ್ಲಿಗೆ ಅಲ್ಲಿ ಒಂದು ಸ್ಥಳ ಐತಿ, ಹಮ್ ಕಹಾ ಪರ್ ಹೇ ಓ ಲಿಖಾ ಹೋದ ದೇಖ ಹೋದ್ರು ಪಾಯಿಂಟ್ ಔಟ್ ಕರು, ಹಮ್ ಯಹಾ ಪರ್ ದಿಖಾ ದಿಖಾ ಕಿದಾರೆ ಓ ಹಾ 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 ಅದು ಭೂಮಿ. ಈಗ ನಾವ್ ಇಲ್ಲಿ ಕುಂತೇವಿ, ಅಲ್ಲಿ ಕುಂತೇವಿ, ಹೌದಾ? ಅದು ಒಂದು ಬ್ರಹ್ಮಾಂಡ. ಬ್ರಹ್ಮಾಂಡ ಅದು ಎಷ್ಟು ದೊಡ್ಡದಿದೆ ಅಂದ್ರೆ ಅದನ್ನ ನಾವು ಲೆಕ್ಕ ಹಾಕಕ್ ಆಗೋದಿಲ್ಲ. ಅಂತ ಅನಂತ ಕೋಟಿ ಬ್ರಹ್ಮಾಂಡಗಳಿದ್ದಾವೆ, ತಿಳಿದ? ಅಂತ ಒಂದು ಬ್ರಹ್ಮಾಂಡದಲ್ಲಿ ನಾವು ಇಲ್ಲಿ ಕೂತ್ಕೊಂಡಿದ್ವಿ. ಆಮೇಲೆ ಇಲ್ಲಿಂದ ಮೇಲ್ಗಡೆಗೆ ಏನೈತದ ಆಧ್ಯಾತ್ಮಿಕ ಲೋಕ, ಅದು ನಡಿವೇನೈತಲ್ಲ ಬೆಳಗದು ಬ್ರಹ್ಮ ಜ್ಯೋತಿ. ಮೇಲೆ ಎದ್ದಿಂದ್ರೆ ಹೇಳ್ತಾನೆ, ಆ ಕಡೆ ಹಿಂದಿ ಆಪ್ಕೋ ಸಮಜ್ ಮಾತಾನ ಆ ಬತಾವ್ ಬ್ರಹ್ಮಜ್ಯೋತಿ ದಿಖಾವ್ ಬ್ರಹ್ಮಜ್ಯೋತಿ ಕಿದರೆ ಊಪರ್ ಊಪರ್ ಅರೆ ಊಪರ್ ಹಾ ಬ್ರಹ್ಮಜ್ಯೋತಿ. ಬ್ರಹ್ಮಜ್ಯೋತಿ ಕ್ಯಾ ಹೇ ಕಿ ಈ ಜೋ ನಿರ್ವಿಶೇಷವಾದಿ ಮಾಯಾವಾದಿಗಳು ಏನಿರ್ತಾರಲ್ಲ ನಾನಾ ದೇವ್ರ ಅಂತ ಹೇಳ್ಕೊಂತಾರ, ಅವರು ಅಲ್ಲಿ ಹೋಗ್ತಾರ, ಆ ಬ್ರಹ್ಮಜ್ಯೋತಿಯಲ್ಲಿ ಹೋಗಿ ಲೀನ್ ಆಗ್ತಾರ. ಅದು ಬ್ರಹ್ಮಜ್ಯೋತಿ ಎಲ್ಲಿಂದ ಹುಟ್ಟುತ್ತದ? ಕೃಷ್ಣನ ಅಂಗಕಾಂತಿ, ಕೃಷ್ಣನ ಶರೀರ. ಈಗ ನಾವು ಅಲ್ಲಿ ಕತ್ತಲ್ದಾಗ ಹೋದ್ರೆ ಬೆಳಕ ಆಗ್ತದ ನಮ್ಮ ಶರೀರದಿಂದ? ನಾವೆಷ್ಟೇ ಬೆಳಗಿದ್ರು ಕತ್ತಲ್ದೊಳಗೆ ಹೋದ್ರ ಯಾರು ನಮಗೆ ಗೊರತಡಿಯಕ್ ಆಗೋದಿಲ್ಲ. ಹೌದಲ್ಲ, ನಾವು ಬೆಳಗದಂತ ಯಾವಾಗ ಗೊರತಾಗ್ತದೆ? ಯಾಕಂದ್ರೆ ನಮ್ಮ ಮೇಲೆ ಬೆಳಕ್ ಬಿದ್ದಾಗ ಗೊರತಾಗ್ತದೆ. ಅಲ್ಲಿವರೆಗೂ ನಾವು ಬೆಳಗದೆ ಅಂತಂದು ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೆ ಕೃಷ್ಣ ಕತ್ತಲ್ದಿದ್ರು ಕೂಡ ಎಲ್ಲರೂ ಅವನನ್ನು ಗೊರತಡಿಬಹುದು. ಯಾಕ ಅವನು ಅವನ ಶರೀರ ನಮ್ಮ ಥರ ಭೌತಿಕ ಅಲ್ಲ, ಅವನ ಶರೀರದಿಂದ ಏನು ಬೆಳಕು ಹೊರ್ತದ ಅದೇ ಬ್ರಹ್ಮಜ್ಯೋತಿ, ತಿಳಿದಾ? ಅಲ್ಲಿಂದ ಮುಂದೆ ವಿರಜಾ ನದಿ ಇದೆ, ಇದು ಸದಾಶಿವ, ಅದು ಕೈಲಾಸ, ಅಲ್ಲಿ ಶಿವ ಇರ್ತಾನೆ. ಅಲ್ಲಿಂದ ಮುಂದೆ ವೈಕುಂಠ ಲೋಕಗಳಿಗೆ ಶುರುವಾಗ್ತಾನೆ. ಆ ರಾಮ, ನರಸಿಂಹ, ವರಾಹ, ಕೂರ್ಮ ಇತ್ಯಾದಿ ಎಲ್ಲ ವಾಮನ, ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ವೈಕುಂಠ ಲೋಕಗಳಿದ. ವೈಕುಂಠ ಲೋಕಗಳು ಎಷ್ಟಿದಾವೆ? ಅನಂತ ಇದಾವೆ, ಲೆಕ್ಕ ಹಿಡಿಯಕ್ ಆಗೋದಿಲ್ಲ. ಆಮೇಲೆ ಒಂದೊಂದು ವೈಕುಂಠ ಎಷ್ಟು ದೊಡ್ಡದಿದೆ ಅದಕ್ಕೂ ಅಳತಿ ಇಲ್ಲ, ತಿಳಿತಾ? ಈ ರೀತಿ ವೈಕುಂಠಗಳು. ಆಮೇಲೆ ಮೇಲಿರೋದು ಗೋಲೋಕ್ ಬೃಂದಾವನ, ಅಲ್ಲಿ ಕೃಷ್ಣ ಲೋಕ ಅಂತ ಹೇಳ್ತೀವಿ ನಾವು, ಅಲ್ಲಿ ಕೃಷ್ಣ ಲೋಕ, ತಿಳಿತಾ? ಆದ್ರೆ ಭೌತಿಕ ಲೋಕದಿಂದ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಒಂದು ಒಂದು ದಾರ ಐತಿ ನೋಡ್ರಿ, ಅದೇನೈತದ? ಹಾ, ಆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ್ ರಾಮ್ ಕಡೆ ಹೋಜಾವ ಕಾಂತಕ್ಲಿಕ್ಕೆ ಜಾತ. ಅದಕ್ಕೆ ಹಾ ಅದಕ್ಕೆ ತು ಕೃಷ್ಣ ತಕ್ ಪಹಂಚನೆ ಗಿಲಿ, ಕೃಷ್ಣಕ್ಕೆ ಕೃಷ್ಣನ ಹತ್ರ ಹೋಗ್ಲಿಕ್ಕೆ ಒಂದು ಏನಿದೆ ಸೂತ್ರ ಏನು? ಹಾ, ನಾವು ಹರೇ ಕೃಷ್ಣ ಮಂತ್ರವನ್ನ ಜಪ ಮಾಡಬೇಕು. ಯಾಕಂದ್ರೆ ಅದು ನಮ್ಮನ್ನ ಭಗವದ್ಧಾಮ ಕರ್ಕೊಂಡು ಹೋಗ್ತದೆ. ಅದನ್ನ ಈ ಚಿತ್ರದಲ್ಲಿ ತೋರಿಸಿದ, ಹೇಳಿದ ಆ ರೀತಿ. ಆದ್ರಿಂದ ನಾವು ಈ ರೀತಿ ಜಪ ಮಾಡಿ ನಾವು ಭಕ್ತರಾಗಬೇಕು. ಆನಂತರ ಇನ್ನೊಂದೇನು ಹೇಳ್ತಾರೆ ಇದರಲ್ಲಿ, ಮರ್ಸಿ ನಾಟ್ ಓನ್ಲಿ ಫಾರ್ ದ ಬಾಡಿ ಬಟ್ ಕೃಷ್ಣ ಕಾನ್ಶಿಯಸ್ನೆಸ್, ನಾಟ್ ಓನ್ಲಿ ಆನ್ ಬಾಡಿಲಿ ಲೆವೆಲ್. ಕೇವಲ ಭೌತಿಕ ಶರೀರದ ಸಲುವಾಗಿ ನಾವು ಯಾವಾಗ ಕಾಳಜಿ ಮಾಡ್ತೀವಿ ಅದು ಏನಾಗೋದಿಲ್ಲ, ಅದು ಭಕ್ತಿಯ ಅಂದ್ರೆ ಕೃಪ ಆಗೋದಿಲ್ಲ. ನಮ್ಮ ಕೃಪೆ ಎಲ್ಲಿಗೆ ಹೆಂಗಿರ್ಬೇಕಪ್ಪ ಅಂದ್ರೆ ನಾವು ಇನ್ನೊರ ಮೇಲೆ ದಯಾ ತೋರಿಸಿದ್ರು, ಕೃಪಾ ತೋರಿಸಿದ್ರು ಹೆಂಗಿರ್ಬೇಕು? ಅದು ಕೃಷ್ಣ ಭಕ್ತಿಗೆ ಸಂಬಂಧಪಟ್ಟದಂತೆ ಇರಬೇಕು. ಅರ್ಥಾತ್ ನಾವು ಯಾರಿಗಾರ ತಿನ್ನಕ್ ಕೊಡ್ತೀವಿ, ಅದು ಒಂದ್ ವೇಳೆ ಪ್ರಸಾದ ಇಲ್ಲ ಅಂದ್ರೆ ಅದರಿಂದ ಏನು ಅವನಿಗೇನು ಉದ್ಧಾರ ಆಗೋದಿಲ್ಲ ಆಗಬೇಕು. ಅದರಿಂದ ನಾವೇನ್ ಮಾಡ್ಬೇಕು, ನಾವು ಕೂಡ ಪ್ರಸಾದ ತಿನ್ಬೇಕು, ಅಂದ್ರೆ ಕೃಷ್ಣನ ನೈವೇದ್ಯ ಮಾಡಿರ್ಬೇಕು, ಇನ್ನೊಬ್ರಿಗೂ ನಾವು ಯಾವಾಗ ಕೊಡ್ತೀವಿ ತಿನ್ಲಿಕ್ಕೆ ಅದು ಏನಿರಬೇಕು, ಪ್ರಸಾದ ಇರಬೇಕು. ಆಮೇಲೆ ಭಿಕ್ಷುಕರು ಭಿಕ್ಷೆ ಬಿಡ್ಲಿಕ್ಕೆ ಬರ್ತಾರ, ಅವಾಗ ನಾವೇನ್ ಕೊಡ್ಬೇಕು ಅವ್ರಿಗೆ? ಒಂದ್ ವೇಳೆ ಪ್ರಸಾದ ಇಲ್ಲ ಅಂದ್ರೆ, ಧಾನ್ಯನೂ ಇಲ್ಲ ಅಂದ್ರೆ, ಹಾ ಹೇಳ್ರಿ ಕರೆಕ್ಟ್, ಹಾ ಹಣ ಕೊಡ್ಬೇಕು, ಒಂದ್ರು ಅಂದ್ರೆ ಐದು 1 ರೂಪಾಯಿ 50 ಪೈಸೆ ಹಿಂಗೇನಾದ್ರು ಕೊಡ್ಬೇಕು, ಕೊಡ್ಲೇಬೇಕು. ಕೃಪಾ ತೋರಿಸ್, ಯಾರಾದ್ರೂ ನಮ್ಮ ಹತ್ರ ಬಂದು ಕೈ ಒಡ್ತಾ ಇದಾರೆ ಅಂದ್ರೆ ಅವನಿಗೆ ನಾವು ಏನ್ ಕೊಡ್ಬೋದು, ಬೆಸ್ಟ್ ಏನೈತೆ ನಮ್ಮ ಹತ್ರ ಕೊಡ್ಲಿಕ್ಕೆ? ಪ್ರಸಾದ. ಅದ ಕೃಷ್ಣ ಇದ್ದಾನೆ, ಹರಿಕೃಷ್ಣ ಮಂತ್ರ ಇದೆ. ಆಮೇಲೆ ಹರಿಕೃಷ್ಣ ಹೊಟ್ಟದ ಹಸಿದ ವ್ಯಕ್ತಿಗೆ ನೀವು ಹರಿಕೃಷ್ಣ ಮಂತ್ರ ಕೊಟ್ರ ಅವನಿಗೆ ಹೊಟ್ಟೆ ತುಂಬೋದಿಲ್ಲ, ಅವನಿಗೇನ್ ಕೊಡ್ಬೇಕು, ಏನಾದ್ರೂ ತಿನ್ಲಿಕ್ಕೆ ಕೊಡು. ಅದರಿಂದ ಪ್ರಸಾದವನ್ನ ನೀವು ಯಾವಾಗ್ಲೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಪ್ರತಿಯೊಬ್ಬರನ್ನು ನೀವು ಕೃಷ್ಣ ಭಕ್ತಿಗೆ ಹೇಳ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇದೆ, ಇದರಿಂದ ಪ್ರಸಾದ ಕೊಡೋದ್ರಿಂದ. ಆದ್ದರಿಂದ ನಿಮ್ ಬ್ಯಾಗ್ ಇರ್ಬೇಕು ನಿಮ್ಮ ಹತ್ರ ಒಂದು, ಅದರೊಳಗೆ ಯಾವಾಗ್ಲೂ ಪ್ರಸಾದ ಇರ್ಬೇಕು. ನೀವು ಹೇಳ್ಬೋದು ಐತ್ರಿ ನಮ್ಮ ಹತ್ರ ಒಂದು ಬ್ಯಾಗ್, ಅದು ಇದು ಬ್ಯಾಗ್, ಇದ್ರೊಳಗೆ ಪ್ರಸಾದನ ತುಂಬಿರ್ತೇವೆ ನಾವು. ಹೊಟ್ಟೆ ಒಳಗೆ ಏನಿರ್ತದೆ ಪ್ರಸಾದ? ಆ ಬ್ಯಾಗ್ ಅಲ್ಲ, ಇನ್ನೊಂದು ಬ್ಯಾಗ್ ಇರ್ಬೇಕು. ಎಲ್ಲೇ ಹೋದ್ರು ನಿಮ್ಮ ಹತ್ರ ಏನಿರ್ಬೇಕು, ಒಂದು ಸಣ್ಣ ಬ್ಯಾಗ್ ಇರ್ಬೇಕು. ಆ ಬ್ಯಾಗ್ ನಲ್ಲಿ ಏನಿರ್ಬೇಕು, ತಲವಾರ ಇರ್ಬೇಕು, ಖಡ್ಗ ಇರ್ಬೇಕು. ಅದೇನು ಹಾ ಜಪಮಾಲ ಮಾತಾಜಿ ಹೇಳಿದ್ರು, ಜಪಮಾಲ ಏನದು, ಖಡ್ಗ ಇದಂಗೆ. ಖಡ್ಗ ಎದಕ್ಕೆ ಇರ್ಬೇಕು, ಯಾರ ಜೊತೆಗೆ ಹೋರಾಡೋದು? ಹಾ ಮಾಯಾದೇವಿ ಜೊತೆಗೆ ಹೋರಾಡ್ಲಿಕ್ಕೆ, ಅಥವಾ ಈಗ ನಾವು ಹೊರಗಡೆ ಹೋದ ಕೂಡಲೇ ಅದು ಸ್ಥಳ ಎಂತ ಸ್ಥಳ, ಅದು ಮಾಯಾ ಮಾಯಾ ಜಗತ್ತು, ಕೃಷ್ಣನಿಂದ ದೂರ ನಮ್ಗೆ ಕರ್ಕೊಂಡು ಹೋಗ್ತದೆ. ಅದರಿಂದ ಹೊರಗೆ ಹೋಗುವಾಗ ಯಾವ ಸಮಯದಲ್ಲಾದ್ರೂ ನಮ್ಗೆ ನಮ್ಮ ಮಾಯಾದೇವಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆದ್ರಿಂದ ನಾವು ಏನ್ ತಗೊಂಡು ಹೋಗ್ಬೇಕು, ಶಸ್ತ್ರ ಹಿಡ್ಕೊಂಡು ಹೋಗ್ಬೇಕು. ಅದೇನು ಶಸ್ತ್ರ, ಅದು ಹರೇ ಕೃಷ್ಣ ಮಂತ್ರ. ಹಾ ಮಂತ್ರ ಇರ್ತದ ನಮ್ಮ ಹತ್ರ ಯಾವಾಗ್ಲಾದ್ರೂ ಹೇಳ್ಬೇಕು. ಅದಕ್ಕೊಂದು ಮಣಿಯಿಂದ ನೀವು ಜಪ ಮಾಡಿದ್ರೆ ಜಾಸ್ತಿ ಒಳ್ಳೆ. ಹೋಗುವಾಗ ಬರುವಾಗ ಬಸ್ನಲ್ಲಿ ಕುಂತಾಗ, ಟ್ರೈನ್ನಲ್ಲಿ ಕುಂತಾಗ, ಮತ್ತೆ ಬಸ್ ಅಥವಾ ಕಾರಿಗಾಗಿ ವೇಟ್ ಮಾಡ್ತಾ ಇರುವಾಗ, ನಡ್ಕೊಂಡು ಹೋಗ್ತಾ ಇರುವಾಗ ನಾವೇನ್ ಮಾಡ್ಬೇಕು, ಜಪ ಮಾಡ್ಬೇಕು. ಆಮೇಲೆ ಜನರಿಗೆ ಅಂಜೋ ಕಾರಣ ಇಲ್ಲ. ಇನ್ನೊಂದು ವೈಷ್ಣವನಲ್ಲಿ ಇನ್ನೊಂದು ಗುಣ ಏನೋ, ಧೈರ್ಯ ಇರ್ತದೆ. ನಮ್ಮ ಜನರಿಗೆ ಅಂಜಿ ಜೀವನ ಮಾಡೋದಿಲ್ಲ. ಆದ್ರಿಂದ ಹಿಂದಿ ಒಳಗ ಒಂದು ಗೀತ ಬರೆದ್ರು, ಅದು ಫಿಲ್ಮಿ ಗೀತ, ಅದು ಫಿಲ್ಮ್ನೊಳಗ ಅವ್ರು ಈ ತರ ಬರೆದ್ರು. ಆದ್ರೂ ಕೂಡ ಅದರಿಂದ ನಾವು ಎಷ್ಟೋ ಕಲಿಬಹುದು. ಏನು, ಪ್ಯಾರ್ ಕಿಯಾ ಹೇ ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ, ಪ್ಯಾರ್ ಕಿಯಾ ಹೇ ಚೋರಿ ನೈ ಕಿಯಾ, ಪ್ಯಾರ್ ಕಿಯಾ ಹೇ ಚೋರಿ ನೈ ಕಿಯಾ, ಚುಪ್ ಚುಪ್ ಕೆ ಮರ್ನಾ ಹೇ ಕ್ಯಾ ಕ್ಯಾ ಬೋಲ್ ಆಹೆ ಬರ್ನಾ ಹೇ. ಅಂದ್ರೇನು, ಅಫ್ಕೋರ್ಸ್ ಅವ್ರು ಹೇಳೋದೇನಂದ್ರೆ ಹಮ್ನೆ ಪ್ಯಾರ್ ಕಿಯಾ, ಲೇಕಿನ್ ಹಮ್ನೆ ಭೀ ಅಸಲಿ ಮೇ ಪ್ಯಾರ್ ಕಿಯಾ, ಕಿಸ್ಸೆ ಕಿಸ್ಸೆ ಹಮ್ನೆ ಪ್ಯಾರ್ ಕಿಯಾ, ಕೃಷ್ಣಸೆ ಹಮ್ನೆ, ಕೃಷ್ಣನಿಗೆ ನಾವು ಪ್ರೇಮ ಮಾಡ್ತಾ ಇದ್ದೀವಿ, ಈ ಜಗತ್ತಿನ ವ್ಯಕ್ತಿಗಲ್ಲ. ಈ ಜಗತ್ತಿನ ವ್ಯಕ್ತಿಗೆ ಪ್ರೇಮ ಮಾಡೋ ವ್ಯಕ್ತಿಗಳಿಗೆ ಎಷ್ಟು ಧೈರ್ಯ ಇದೆ ಅಂತಂದ್ರೆ, ಅವರು ಸಮಾಜ ತಂದೆ ತಾಯಿ ಎಲ್ಲರನ್ನು ವಿರುದ್ಧವಾಗಿ ಹೋಗಿ ಅವರು ಮದುವೆ ಮಾಡಿಕೊಳ್ತಾರೆ. ಮತ್ತೆ ಹಂಗಿರುವಾಗ ಯಾವುದು ತಪ್ಪು ಅದನ್ನು ಮಾಡ್ಲಿಕ್ಕೆ ಅವ್ರಿಗೇನಿಲ್ಲ, ಅಂಜಿಕೆ ಇಲ್ಲ, ಹೆದರಿಕೆ ಇಲ್ಲ, ಧೈರ್ಯ ಇದೆ. ಮತ್ತು ನಾವು ಭಕ್ತಿ ಮಾಡ್ತದ ಅದು ಸರಿನೂ ತಪ್ಪು, ಎಲ್ಲಾ ವೇದಶಾಸ್ತ್ರಗಳನ್ನು ಅದನ್ನೇ ಹೇಳ್ತದೆ, ಭಕ್ತಿ ಮಾಡ್ರಿ 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 ಅಂತಂದ್ರೆ. ಅಂತ ಭಕ್ತಿ ಮಾಡ್ಲಿಕ್ಕೆ ಸರ್ವಶ್ರೇಷ್ಠವಾದ ಮಾರ್ಗ ಯಾವುದು, ಹರಿಕೃಷ್ಣ ಮಂತ್ರ ಜಪ. ಮತ್ ಹಂಗೆ ಕೃಷ್ಣನ ಹೆಸರು ಹೇಳಲಿಕ್ಕೆ ಯಾರಿಗೆ ಯಾಕೆ ಅಂಜಬೇಕು ನಾವು? ಹಮ್ನೆ ಪ್ಯಾರ್ ಕಿಯಾ ಹೇ ಓ ಭಗವಾನ್ ಕೃಷ್ಣ ಸೆ, ತುಮಕೋ ಡರ್ನಾ ಕ್ಯಾ ಹೇ, ಪ್ಯಾರ್ ಕಿಯಾ ಹೇ ಚೋರಿ ನೈ ಕಿಯಾ, ಬಾದ್ ಮೇ ಬೋಲ್ತೇವೆ. ಹಮ್ನೆ ಪ್ಯಾರ್, ಹಮ್ ನಾವು ಮನುಷ್ಯ ದೇವ್ರಿಗೆ ನಾವು ಭಕ್ತಿ ಮಾಡ್ತಾ ಇದೀವಲ್ಲ, ನಾವು ಯಾರ ಮನೆಗೆ ಹೋಗಿ ಕನ್ನ ಹಾಕಿಲ್ಲ, ಚೋರಿ ನೈ ಕಿಯಾ, ಹಮ್ಗೆ ಯಾರಿಗೂ ನಾವು ಕಳು ಮಾಡ್ತಾ ಇಲ್ಲ. ಮತ್ತೆ ಹಂಗಿರುವಾಗ ಚುಪ್ ಚುಪ್ಕೆ ಮರ್ನಾಕ್ಯವ್, ಅಂದ್ರೇನು ಕದ್ದು ಮುಚ್ಚಿ ಏನ್ ಮಾಡೋದೈತಿ, ಕುಲ್ಲಂ ಕುಲ್ಲ ಹೌದಲ್ಲ. ಆ ನಂತರ ಆಹೆ ಭರ್ನ ಆಯ್ಕೆ, ಆಹೆ ಭರ್ನ ಮತ್ಲಬ್ ಯಾವ್ದ, ಅಂದ್ರೆ ನನಗೆ ಅನ್ಸೋ ಮಟ್ಟಿಗೆ ಕಣ್ಣೊಳಗ ನಾವು ಬಿಕ್ಕಿ ಬಿಕ್ಕಿ ಅಳೋದು ಯಾಕೆ, ಬಿಕ್ಕಿ ಬಿಕ್ಕಿ ಅಳೋದು ಗೊತ್ತಾ, ಸಣ್ಣ ಮಕ್ಕಳ ಅಳತ ಬಿಕ್ಕಿ ಬಿಕ್ಕಿ ಅಳತ. ಆ ರೀತಿ ನಾವು ಕೃಷ್ಣನ ಭಕ್ತಿ ಮಾಡ್ತಾ ಇದ್ದೀವಿ, ನಾವು ಯಾರ ಮನೆ ಒಳಗೆ ಹೋಗಿ ನಾವು ಕನ್ನ ಹಾಕಿಲ್ಲ, ಹಂಗಿರುವಾಗ ನಾವು ಯಾಕೆ ಬಿಕ್ಕಿ ಬಿಕ್ಕಿ ಹೇಳಬೇಕು, ನಾವು ಯಾಕೆ ಹೆದರ್ಕೊಂಡು ಜೀವನ ಮಾಡಬೇಕು? ಅರ್ಥ ಆತನ ಮಾತ್ರ ಹರೇ ಕೃಷ್ಣ ಮಂತ್ರ ಇರಬೇಕು, ಜಪಮಾಲಾ ತಗೊಂಡು ಹೋಗ್ಬೇಕು. ಭಕ್ತಿ ವಿನೋದ್ ಠಾಕೂರ್ ಅವ್ರ ಬಗ್ಗೆ ನಿನ್ನೆ ನಾವು ಚರ್ಚೆ ಮಾಡಿದ್ವಿ. ಅವರು ಬ್ರಿಟಿಷ್ ಗೌರ್ಮೆಂಟ್ ನಲ್ಲಿ ಇದ್ದಾಗ ಹೈಕೋರ್ಟ್ ಜಡ್ಜ್ ಇದ್ರು. ಅವ್ರ ಆಫೀಸ್ ಕೋರ್ಟ್ಗೆ ಹೋಗ್ತಾ ಇದ್ರು, ಹೆಂಗ್ ಹೋಗ್ತಾ ಇದ್ರು, ವೈಷ್ಣವ್ ತಿಲಕ್ ಹಚ್ಕೊಂಡು ಹೋಗ್ತಾ ಇದ್ರು. ಅವ್ರು ವೈಷ್ಣವ್ ತಿಲಕ್ ಹಚ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಅವ್ರು ಹೇಳ್ತಾ ಇದ್ರು, ಏನ್ ಹೇಳ್ತಾ ಇದ್ರು, ಒಂದು ದಿವಸ ಬರ್ತದ ಭವಿಷ್ಯದಲ್ಲಿ, ಅವಾಗ ಜಗತ್ತಿನ ಎಲ್ಲಾ ಹೈಕೋರ್ಟ್ ಜಡ್ಜ್ಗಳು ಏನ್ ಮಾಡ್ಬೇಕು, ತಿಲಕ್ ಹಚ್ಕೊಂಡು ಹೋಗ್ಬೇಕು, ಹೋಗೋ ದಿವಸ ಬರ್ತದೆ ಅಂತಂದು ಹೇಳಿ ಹೋಗಿದ್ದಾರೆ. ಅವರು ಒಂದು ಭವಿಷ್ಯ ನೋಡಿದ್ದಾರೆ, ಅದು ಇನ್ನು ಯಾವಾಗ ಬರ್ತದೋ ಗೊತ್ತಿಲ್ಲ. ಆದ್ರೆ ಅಟ್ಲೀಸ್ಟ್ ನಾವು ಏನ್ ಮಾಡ್ಬೇಕು, ತಿಲಕ್ ಹಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಅದು ನಮ್ಮ ತಿಲಕಕ್ಕೆ ಏನ್ ಅರ್ಥ, ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇವು ಎರಡು ಕೃಷ್ಣನ ಚರಣಗಳು, ಎರಡೇನು ಲೈನ್ ಅದಾವಲ್ಲ, ಅವು ಕೃಷ್ಣನ ಪಾದಗಳು ಅದಲ್ಲ, ಇಲ್ಲ ಕೃಷ್ಣನ ಪಾದ ಅದಾವ, ಚೈತನ್ಯ ಮಹಾಪ್ರಭು ಕೃಷ್ಣನ ಪಾದಗಳು. ಆ ಮತ್ತೆ ಕೃಷ್ಣನ ಪಾದಗಳಿಗೆ ನಾವು ನಮ್ಮ ತಲೆಯಲ್ಲಿ ಇಡ್ತೀವಿ, ಕೃಷ್ಣನ ತಲೆ ನಮ್ಮ ತಲೆ ಮೇಲೆ ನಾವೇನು ಹೊರ್ತೀವಿ, ಕೃಷ್ಣನ ಚರಣ. ಆಮೇಲೆ ಮತ್ತು ಕೃಷ್ಣ ಬಂದ್ರೆ ನಾವೇನಾದ್ರೂ ಅರ್ಪಣೆ ಮಾಡ್ಬೇಕಲ್ಲ, ಅದಕ್ಕಿದು ತುಳಸಿ. ಇದು ಕೆಳಗಿಂದ ಏನದು, ಮುಗಿನ ಮೇಲೆ ಇರೋದು ತುಳಸಿ. ಅಂದ್ರೆ ಕೃಷ್ಣನ ಪಾದಗಳಿಗೆ ನಾವೇನು ಇಡ್ತೀವಿ, ತುಳಸಿ ಇಡ್ತೀವಿ. ಅಂದ್ರೆ ನಾವು ಜಗತ್ತಿಗೆ ಘಂಟಾ ಘೋಷವಾಗಿ ಹೇಳ್ತಾ ಇದ್ದೀವಿ, ನಾನು ಕೃಷ್ಣನ ಭಕ್ತ, ಹಮ್ ಗರ್ವ ಸೇಕೋ, ಗರ್ವ ಸೇಕೋ ಹಮ್, ಹಮ್ ಹಿಂದೂ ನೈ, ಹಮ್ ಗರ್ವ ಸೇಕೋ ಹಮ್ ಕೃಷ್ಣಕ್ಕೆ ಭಕ್ತ. ಹಿಂದೂ ಅರ್ಥಾತ್ ಏನು, ಅಗರಬತ್ತಿ ಬೆಳಗೋದು, ಢಣ್ ಅಂತ ಗಂಟಿ ಬರ್ಸೋದು, ಆಮೇಲೆ ಹೋಗಿ ನಮಸ್ಕಾರ, ನಮಸ್ಕಾರನು ಮಾಡೋಂಗಿಲ್ಲ, ಹಂಗ ಕೈ ಮುಡೋದು, ಆಮೇಲೆ ಪ್ರದಕ್ಷಿಣೆ ಒಂದ್ಸರಿ ಹಾಕೋದು, ಆಮೇಲೆ ಒಂದ್ ಲಿಸ್ಟ್ ಕೊಡೋದು ದೇವ್ರ ಹತ್ರ, ನೋಡಪ್ಪ ನಾ ಮುಂದಿನ ರವಿವಾರ ಬರ್ತಾನೆ ಇದನ್ನೆಲ್ಲ ತಯಾರಿಡು ಅಂತ ಹೇಳಿ ಕೆಳಗಡೆ ಒಂದು ಢಣ್ ಅಂತ ಒಂದು ಒಂದ್ ರೂಪಾಯಿದ ಒಂದು ಕೊಯಿನ್ ಹಾಕಿ ಹರೇ ಕೃಷ್ಣ ಅಂತ. ಹರೇ ಕೃಷ್ಣನ ಅನ್ನಂಗಿಲ್ಲ, ಮಾತಾಡಂಗಿಲ್ಲ, ಮಂದಿರಕ್ಕೆ ಹೋಗಿದ್ಮೇಲೆ ಮಾತಾಡಕ್ ಹೆಂಗ, ಮೌನ ಆಚರಣೆ ಮಾಡ್ಬೇಕು. ಅವರು ಮಂದಿರಕ್ಕೆ ಹೋಗಿ ಮೌನ ಆಚರಣೆ ಮಾಡ್ತಾರ, ಹಂಗಲ್ಲ. ಆಮೇಲೆ ವಿಷ್ಣು ಮಂದಿರದಲ್ಲಿ ಹೋದ್ರ, ಕೃಷ್ಣನ ಮಂದಿರದಲ್ಲಿ ಹೋದ್ರ ನೀವು ನೋಡಿರ್ಬೋದು, ಒಂದು ಆಮೆ ಆಮೆ ಇರ್ತದ ಅಲ್ಲಿ ಕೃಷ್ಣನ ಮಂದಿರದೊಳಗೆ. ಆಮೇದೇನು ಕೆಲಸ, ಯಾರಾದ್ರೂ ಎಂದಾದ್ರೂ ವಿಚಾರ ಮಾಡಿದ್ರೆ ಕಚ್ಚುವ, ಹಾ ಕೇಮ ಹೋಗ್ಲಿಕ್ಕೆ ಮನೆ ಕ್ಯಾ ಸುನ, ನಿಮ್ಗೆ ಗೊತ್ತದ ಮನೆ ಕ್ಯಾ ಸುನ, ನಾನೇನ್ ಕೇಳಿದ್ದೀನಿ ಇದ್ರ ಬಗ್ಗೆ. ಹಾ ಮನೆ ಕ್ಯಾ ಸುನ ಹ, ಯಾವಾಗ ಆಮೆ ಆಮೆಗೆ ಗೊತ್ತದ ಈಗ ಅಪಾಯ ಇದೆ, ಅಪಾಯ ಅದ್ರಾಗ ಏನ್ ಮಾಡ್ತದ, ಅದು ಕಾಲು ಮತ್ತು ಮುಖ ಎಲ್ಲಾನು ಒಳಗ್ ತಗೊಂಡ್ಬಿಡ್ತದೆ. ಆಮೇಲೆ ಅದ್ರದ್ದು ಶಲ್ ಶಲ್ ಅಂದ್ರೆ ಬೆನ್ ಐತೆ, ಆ ಬೆನ್ನಿನ ಮೇಲೆ ನೀವು ಟ್ರಕ್ ತಗೊಂಡು ಹೋಗ್ರಿ, ಆದ್ರೆ ಏನು ಸಾಯೋದಿಲ್ಲ. ಅಂದ್ರೆ ನಾವು ಭೌತಿಕ ಜಗತ್ತಿಗೆ ಹೋಗಿದ್ರೆ ಹೋಗ್ತಾ ಇರುವಾಗ ಎಲ್ಲಾನು ಒಳಗ ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳನ್ನ ಎಳಗ ಒಳಗ ಎಳ್ಕೋಬೇಕು. ಯಾಕ, ಅಲ್ಲಿ ಏನಿದೆ ಖತ್ರ ಇದೆ, ಅಲ್ಲಿ ಅಪಾಯ ಇದೆ. ಇಂದ್ರಿಯಗಳಂದ್ರೆ ಕಣ್ಣು, ಕಿವಿ, ನಾವು ಕಿವಿಯಲ್ಲಿ ಹರೇ ಕೃಷ್ಣ ಮಂತ್ರ ಇಲ್ಲ ಅಂದ್ರೆ ನಾವು ಉಳಿದಿದ್ದೆಲ್ಲನೂ ಕೇಳ್ತೀವಿ, ಅದಲ್ಲ ಫಿಲ್ಮ್ ಗೀತೆಗಳು ಅಥವಾ ಅಂದ್ರೆ ಸಿನಿಮಾ ಹಾಡು, ಆಮೇಲೆ ಜನರು ಮಾತಾಡೋದು, ಆ ಅದು ಇದು ಪಂಟು ಹೊಡೆಯೋದು, ರಾಜಕಾರಣ ಚಿತ್ರರಂಗದ ಬಗ್ಗೆ ಮಾತಾಡೋದು, ಇದೆಲ್ಲ ಕಿವಿಯೊಳಗೆ ಹೋಗ್ತದೆ. ಅದು ಕಣ್ಣು, ಅಂದ್ರೆ ನಾವು ದೇವ್ರ ಬೆಳಿಗ್ಗೆ ದರ್ಶನ ಮಾಡಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಆಫೀಸ್ ಇದಕ್ಕೆ ಮಾರ್ಕೆಟ್ಗೆ ಹೋಗ್ಬಿಟ್ರು, ಅಲ್ಲಿ ಏನು ನೋಡ್ಲಿಕ್ಕೆ ನೋಡಬಾರ್ದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಅದರಿಂದ ಕಣ್ಣು ಕಿವಿ ಮೂಗು ಮತ್ತು ನಾಲಿಗೆ ಮತ್ತು ಈ ಚರ್ಮ ಏನದವಲ್ಲ ಇವು ಇಂದ್ರಿಯಗಳು, ಇವನ್ನ ನಾವೇನ್ ಮಾಡ್ಬೇಕು, ಹದ್ದು ಬಸ್ನಲ್ಲಿ ಇಟ್ಕೋಬೇಕು. ಯಾವಾಗ, ಯಾವಾಗ ನಾವು ಮಾರ್ಕೆಟ್ಗೆ ಹೋಗ್ತೀವಿ ಅಥವಾ ಈ ಜಗತ್ತಿಗೆ ಅಡ್ಡಾಡುವಾಗ. ಆದ್ರೆ ಯಾಕಂದ್ರೆ ಅಲ್ಲಿ ಏನಿದೆ, ಅಲ್ಲಿ ಅಪಾಯ ಇದೆ, ಅದರಿಂದ ಎಲ್ಲ ಒಳಗೆ ಎಳ್ಕೊಂಡ್ಬಿಡ್ಬೇಕು. ಆಮೇಲೆ ಮಂದಿರಕ್ಕೆ ಬಂದಾಗ ಏನ್ ಮಾಡ್ಬೇಕು, ಎಲ್ಲಾರನು ಹೊರಗಿಟ್ಬಿಡ್ಬೇಕು. ಅಂದ್ರೆ ಆಮಿ ಏನ್ ಮಾಡ್ತದ, ಆಮಿ ಅಲ್ಲೇ ಐತಿ ದೇವ್ರ ಹತ್ರ. ಆದ್ರ ಮುಖ ಹೊರಗೈತಿ, ಕಾಲ್ ಹೊರಗದವು, ಬಾಲನು ಹೊರಗೈತಿ, ಎಲ್ಲಾನು ಹೊರಗೈತಿ ನೋಡ್ರಿ. ಹಂಗೂ ಇಡ್ಬೋದಾಗಿತ್ತು ಆಮಿ ಅಂತ ಹೇಳಿ, ಎಲ್ಲಾನು ಒಳಗಿದ್ದು ಚಿತ್ರ ಅಥವಾ ಮೂರ್ತಿ ಅಲ್ಲಿ ಇಡೋದಿಲ್ಲ ಅಂತ. ಯಾವ ಮೂರ್ತಿ ಇಡ್ತಾರ? ಮುಖ ಕೈ ಕಾಲ ಎಲ್ಲ ಹೊರಗೆ. ಅಂದ್ರೆ ನಾವು ಯಾವಾಗ ಕೃಷ್ಣನ ಮಂದಿರಕ್ಕೆ ಹೋಗ್ತೀವಿ ಅವಾಗ ಎಲ್ಲ ಇಂದ್ರಿಯಗಳಿಗೆ ನಾವು ಉಪಯೋಗಿಸ್ಬೇಕು. ಕಣ್ಣಿಂದ ಕೃಷ್ಣಗೆ ನೋಡಬೇಕು, ಬಾಯಿಂದ ಹರೇ ಕೃಷ್ಣ ಮಂತ್ರ ಹೇಳಬೇಕು, ನಾಲಿಗೆಯಿಂದ ಕೃಷ್ಣ ಪ್ರಸಾದವನ್ನು ನಾವು ಸ್ವೀಕಾರ ಮಾಡಬೇಕು, ಚರ್ಮ ಅಂದ್ರೆ ಕೃಷ್ಣನ ಸೇವೆ ಅಥವಾ ಭಕ್ತರ ಆಲಿಂಗನ ಮಾಡಲಿಕ್ಕೆ ಉಪಯೋಗಿಸ್ಬೇಕು, ಆ ನಂತರ ಕಿವಿ, ಕಿವಿಯಿಂದ ಕೃಷ್ಣನ ಕಥೆಗಳನ್ನು ಕೇಳಬೇಕು. ಈ ರೀತಿ ಇದಕ್ಕಿದು ಎಕ್ಸ್ಪ್ಲನೇಷನ್ ತಿಳಿದಾ? ಯಾವಾಗ ನಾವು ಭೌತಿಕ ಜಗತ್ತಿಗೆ ಹೋಗ್ತೀವಿ ನಮ್ಮ ಮೇಲೆ ನಾವೇ ಕರುಣ ತೋರಿಸ್ಬೇಕು. ಒಬ್ಬ ವ್ಯಕ್ತಿ, ಒಬ್ಬ ಸಾಧು, ಒಬ್ಬ ರಾಜನ ಹತ್ರ ಭೇಟಿಯಾದ ರಾಜ ಅವನಿಗೆ, ಬರ್ರಿ ಸಾಧು, ನೀವು ಸಾಧು ಋಷಿಗಳಿದ್ರಿ ನಮ್ಮ ಮಂದಿರಕ್ಕೆ ಬರ್ರಿ, ನಮ್ಮ ಆಸ್ಥಾನಕ್ಕೆ ಬರ್ರಿ, ನಮ್ಮ ಅರಮನೆಗೆ ನಾನು ನಿಮಗೆ ಪಾದ ಪೂಜೆ ಮಾಡ್ತೀವಿ ಅಂತ. ಇಲ್ಲ ಇಲ್ಲ ನಮಗೇನು ಅದು ಅವಶ್ಯಕತೆ ಇಲ್ಲ, ಇಲ್ಲ ನೀವು ಬರಲೇಬೇಕು ಅಂತ. ಆಯ್ತು ಅಂತೇಳಿ ಋಷಿಗಳು ಹೋದರು. ಆಮೇಲೆ ರಾಜ ಅವ್ರಿಗೆ ಹೊಗಳಕ್ಕೆ ಶುರು ಮಾಡಿದೆ, ನೀವೆಲ್ಲ ಜಗತ್ತನ್ನು ಬಿಟ್ಟು ಎಲ್ಲ ಸರ್ವಸಂಘ ಪರಿತ್ಯಾಗಿಗಳಾಗಿ ನೀವು ನಿಮ್ಮ ಭಕ್ತ ದೇವ್ರ ಸೇವೆ ಮಾಡ್ತಾ ಇದ್ರೆ ನೀವು ಎಷ್ಟು ದೊಡ್ಡವರು, ಎಷ್ಟು ದೊಡ್ಡವರು ಅಂತೇಳಿ ಅವ್ರ ಗುಣಗಾನ ಮಾಡಿ. ಸಾಧು ಅಂದ, ನಾನೇನು ತ್ಯಾಗ ಮಾಡಿಲ್ಲಪ್ಪ, ನನಗಿಂತ ನೀನೇ ದೊಡ್ಡ ತ್ಯಾಗಿ ಇದೆ ಅಂತ ಹೇಳಿದ. ಯಾರಿಗೆ? ರಾಜನಿಗೆ. ರಾಜ ಅಂದ್ರೆ ಎಲ್ಲಿ ನಾನೇನು ತ್ಯಾಗ ಮಾಡ, ಇಡೀ ನನ್ನ ಇಡೀ ಸಾಮ್ರಾಜ್ಯ ಐತಿ, ಸಿಂಹಾಸನದ್ದಿದೆ, ಚಿನ್ನದ ಸಿಂಹಾಸನ, ಆನಂತರ ಎಲ್ಲ ನನ್ನ ರಾಜ್ಯ ಇದೆ, ಬೊಕ್ಕಸ ಅಂದ್ರೆ ಟ್ರೆಜರಿ, ಅದರೊಳಗೆಲ್ಲ ಹಣ ಮತ್ತು ಬಂಗಾರ ಎಲ್ಲನೂ ಇದೆ, ಆನಂತರ ಪರಿವಾರ, ರಾಣಿ, ನನ್ನ ಮಕ್ಕಳು ಎಲ್ಲರೂ ಇದ್ದಾರೆ, ಮತ್ತೆ ಹಂಗಿರುವಾಗ ನಾನೇನು ತ್ಯಾಗ ಮಾಡಿ, ನೀವು ಹಿಂಗಾಗಿ ಹೇಳಾಕತ್ರಿ ಅಂತಂದ್ರು. ಋಷಿ ಅಂದ್ರು, ನಾನೇನು ತ್ಯಾಗ ಮಾಡೇನ್ರಿ, ತ್ಯಾಗ ಮಾಡಕ್ಕೆ ಏನೈತಿ ಜಗತ್ತಿನೊಳಗೆ, ನಾನು ಬರ್ತಾ ಬರ್ಗೈಯಲ್ಲಿ ಬಂದು ಹೋಗುವಾಗ ಬರ್ಗೈಯಲ್ಲಿ ಹೋಗ್ತೇನೆ, ಮತ್ತೆ ತ್ಯಾಗ ಮಾಡೋದೇನೈತಿ ಇದ್ರೊಳಗೆ? ಆದ್ರೆ ನಾನು ತ್ಯಾಗ ಮಾಡಿದ್ದು ಸಣ್ಣ ಪುಟ್ಟ ವಸ್ತುಗಳು, ಅವೇನು ಹಣ ಅದು ಇದೆಲ್ಲ ನಾನು ತ್ಯಾಗ ಮಾಡಿ ಬಂದೆ. ಆದ್ರೆ ನೀನು ನನಗಿಂತ ದೊಡ್ಡ ತ್ಯಾಗಿ, ಯಾಕಂದ್ರೆ ನೀ ಕೃಷ್ಣಗನ್ನ ತ್ಯಾಗ ಮಾಡಿಬಿಟ್ಟಿದ್ದೆ. ಕೃಷ್ಣ ಎಷ್ಟು ದೊಡ್ಡ ವ್ಯಕ್ತಿ, ಇಡೀ ಬ್ರಹ್ಮಾಂಡವನ್ನು ರಚನೆ ಮಾಡಿದಾನೆ, ಆಧ್ಯಾತ್ಮಿಕ ಜಗತ್ತು, ಭೌತಿಕ ಜಗತ್ತು ಎಲ್ಲನೂ ರಚನೆ ಮಾಡಿದಾನೆ. ಅವನಿಗೆ ನೀನು ತ್ಯಾಗ ಮಾಡಿ ನೀನು ಕೇವಲ ಜೀವನ ಮಾಡ್ತಾ ಇದ್ದೀವಿ, ಮತ್ತೆ ನನ್ನ ತ್ಯಾಗ ದೊಡ್ಡದು, ನಿನ್ನ ತ್ಯಾಗ ದೊಡ್ಡದು, ಆದ್ರಿಂದ ನೀನೇ ತ್ಯಾಗಿ ನಿನಗೆ ನಮಸ್ಕಾರ ಮಾಡಿ ನಾನು ಪೂಜೆ ಮಾಡ್ತೇನೆ, ಬಾ ಅಲ್ಲಿ ಕುತ್ಕೋ ಅಂತಂದು ಹೇಳಿ ಅವ್ರು ಹೇಳಿದ್ರು. ಇದರರ್ಥ ಏನು? ನಾವು ಕೃಪಾಳು ಇರಬೇಕು. ಹೆಚ್ಚಾಗಿ ಕೃಪಾ ಏನು ಬರುತ್ತದಲ್ಲ ಈ ಶಬ್ದ, ಅದು ಇನ್ನೊಬ್ಬರ ಮೇಲೆ ಅಂತಂದು ಅರ್ಥ. ಜೊತೆಗೆ ನಮಗೆ ನಾವೇ ಕೃಪಾ ತೋರಿಸ್ಬೇಕು. ಅದರರ್ಥ ಏನು? ಈ ಜನ್ಮ ಬಂದಿದೆ ಮನುಷ್ಯ ಜನ್ಮ, 84 ಜೀವರಾಶಿಗಳನ್ನು ದಾಟಿದ ಮೇಲೆ ಈ ಮನುಷ್ಯ ಜನ್ಮ ಸಿಗ್ತದೆ, ತಿಳಿದಾ? ಮತ್ತೆ ಈಗ ಬಂದು ಈಗ ಸಿಕ್ಕಾಗ ನಾವು ಅದನ್ನು ಯಾವ ರೀತಿ ಅದನ್ನು ಉಪಯೋಗಿಸ್ಕೊಳ್ಬೇಕು, ನಮ್ಮ ಮೇಲೆ ನಾವೇ ಸ್ವಲ್ಪ ಕರುಣ ತೋರಿಸ್ಬೇಕು, ನಮ್ಮ ಮೇಲೆ ನಾವೇ ಸ್ವಲ್ಪ ಕೃಪಾ ತೋರಿಸ್ಬೇಕು. ಅದು ಹೆಂಗೆ? ಭಕ್ತರ ಸಂಘದಲ್ಲಿ ನಮ್ಮನ್ನು ನಾವೇ ಕರ್ಕೊಂಡು ಹೋಗ್ಬೇಕು, ಪ್ರಸಾದವನ್ನು ತಿನ್ನಲಿಕ್ಕೆ ಪ್ರಯತ್ನ ಮಾಡಬೇಕು, ಭಕ್ತರ ಸಂಘ ಎಲ್ಲಿದೆ ಅದನ್ನು ಹುಡುಕಿಕೊಂಡು ಹೋಗಬೇಕು, ಆದರೆ ಕೃಷ್ಣನ ವಿಗ್ರಹಕ್ಕೆ ನಮಸ್ಕಾರ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಮೇಲೆ ನಾವೇ ಕೃಪಾ ತೋರಿಸ್ದಂಗೆ ಆಗ್ತದೆ, ಅದು ತೋರಿಸ್ಬೇಕು, ಅದು ಅವಶ್ಯಕತೆ ಇದೆ. ಕೃಪಾ ಅಂದ ಕೂಡಲೇ ಏನಾಗ್ತದೆ, ಇನ್ನೊಬ್ಬರ ಮೇಲೆ ತೋರಿಸೋದು ಅಂತಂದು ಅರ್ಥ ಆಗ್ತದೆ. ಜೊತೆಗೆ ನಮ್ಮನ್ನು ನಾವು ಮರಿಬಾರ್ದು. ಅದ ಈಗ ಎಲ್ಲರಿಗೂ ನಾವು ಪ್ರಸಾದ ನೀಡ್ತೇವೆ, ನೀಡ್ಬೇಕು, ಆದ್ರೆ ನಾವು ತಿನ್ಬೇಕು ಬೇಡ. ಪ್ರಸಾದ ನೀಡೋದು ಒಳ್ಳೇದು, ಆದ್ರೆ ಪ್ರಸಾದ ತಿನ್ನೋದು ಒಳ್ಳೇದು ಹೌದಲ್ಲ? ಇನ್ನೊಬ್ಬರಿಗೆ ಮೊದಲು ಪ್ರಸಾದ ಕೊಡ್ಬೇಕು, ಆಮೇಲೆ ನಾವು ತಿನ್ಬೇಕು. ನಾವು ಇಡೀ ದಿವಸ ಪ್ರಸಾದ ಬಡಿಸೋದ್ರೊಳಗನ ನಾವು ಟೈಮ್ ಕಳೆದ್ ಬಿಟ್ರೆ, ನಾವು ಒಂದ್ ವೇಳೆ ಪ್ರಸಾದ ತಿನ್ನಲಿಲ್ಲ ಅಂದ್ರೆ ಮರುದಿವಸ ನಮಗ ಶಕ್ತಿನೇ ಇರೋದಿಲ್ಲ ಹೌದಲ್ಲ? ಆದ್ರಿಂದ ನಾವು ಕೂಡ ಪ್ರಸಾದ ತಿನ್ಬೇಕು, ಅಂದ್ರೆ ನಮ್ಮೆಲ್ಲೂ ನಾವು ಕೃಪಾ ತೋರಿಸ್ಬೇಕು. ಅಂದ್ರೆ ನಾವು ಕೂಡ ಜಪ ಮಾಡೋದು, ಭಕ್ತಿ ಮಾಡೋದು, ಇದರಲ್ಲಿ ನಾವು ಕೂಡ ಅತ್ಯಂತ ಮುಂದಿರ್ಬೇಕು. ಆಮೇಲೆ ಇನ್ನೊಬ್ಬರಿಗೂ ನಾವು ಕೃಪಾ ತೋರಿಸ್ಬೇಕು. ಆದ್ದರಿಂದ ನಾವು ಏನು ಮಾಡಬೇಕು, ಹೊರಗಡೆಗೆ ಹೋದಾಗ ನಾವು ಪ್ರಸಾದ ಕೊಡಬೇಕು, ಕೊನೆ ಪಕ್ಷ. ಅಥವಾ ಅಟ್ಲೀಸ್ಟ್ ನಿಮ್ಮ ಹತ್ರ ಇದಿಲ್ಲ ಅಂದ್ರೆ ಒಂದು 50 ರೂಪಾಯಿ ಆದರೂ ಕೊಡಲೇಬೇಕು. ಯಾಕೆ ಹೇಳ್ರಿ? ಇಲ್ಲಾಂದ್ರೆ ನಮ್ಮ ಹೃದಯ ಕಠಿಣ ಆಗ್ತದೆ. ಒಂದ್ವೇಳೆ ಯಾವಾಗ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದು ಕೇಳಿದ, ಅವಾಗ ನಾವು ನಮ್ಮ ಹತ್ರ ಇದ್ದದನ್ನ ನಾವು ಕೊಡಲಿಲ್ಲ ಅಂತಂದ್ರೆ ನಮ್ಮ ಹೃದಯ ಕಲ್ಲಿನಗಿಂತನೂ ಕಠೋರ ಆಗ್ತದೆ. ಹಂಗೆ ಆಗಬಾರ್ದು ಅಂತಂದ್ರೆ ನಾವೇನು ಮಾಡಬೇಕು, 5-10 ಪಸ ಈಗಿಲ್ಲ ನೋಡಲಿಕ್ಕೆ, 50 ಪಸ 25 ಪಸ ಇಲ್ಲಿದ್ದಾವ ನೋಡಲಿಕ್ಕೆ ಸಿಗ್ತಾವ, 1 ರೂಪಾಯಿ ಮಿನಿಮಮ್. ಆಮೇಲೆ ಹಣ ಕೊಡಲೇಬೇಕಂತೇನಿಲ್ಲ, ಅವ್ರಿಗೆ ಪ್ರಸಾದ ಕೊಡೋದು ಒಳ್ಳೇದು. ಯಾಕಂದ್ರೆ ನೀವು ಹಣ ಕೊಟ್ರೆ ಆ ಹಣದಿಂದ ಅವ್ರು ಏನ್ ಮಾಡ್ಬೋದು, ಹಾ ಅವ್ರು ಬೀಡಿ ಸೇದ್ಬೋದು, ಅಥವಾ ಸರಾಯಿ ಕುಡಿಬೋದು, ಅಥವಾ ತಿನ್ನಬಾರ್ದಿನಲ್ಲಿ ತಿನ್ಬೋದು. ಅದಕ್ಕೆ ನೀವು ಹಣ ಕೊಟ್ಟಂಗೆ ಆಗ್ತದೆ, ಅದಕ್ಕೆ ಬೆಸ್ಟ್ ಪ್ರಸಾದ. ಅದು ಪ್ರಸಾದ ಇಲ್ಲ ಅಂದ್ರೆ ನೀವೇನಾದ್ರೂ ಕೊಡಲೇಬೇಕು. ಆದ್ರಿಂದ ಒಬ್ಬ ವ್ಯಕ್ತಿ ವೈಷ್ಣವನನ್ನು ಕೃಪಾಳು ಇರಬೇಕು, ಬೆಸ್ಟ್ ಅಂದ್ರೆ ಕೃಷ್ಣ ಕೊಡಬೇಕು. ಅದರಿಂದ ಇಲ್ಲಾಂದ್ರೆ ಏನಾಗ್ತದೆ, ನಮ್ಮ ಹೃದಯ ಕಠೋರ ಆಗ್ತದ. ಯಾವಾಗ ನಮ್ಮ ಹೃದಯ ಕಠೋರ ಆಗ್ತದ ಅವಾಗ ನಾವು ಕೃಷ್ಣನ ಭಕ್ತಿ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ, ಇನ್ನೊಬ್ಬರ ಮೇಲೆ ಕೃಪ ಹೆಂಗ್ ತೋರಿಸ್ಲಿಕ್ಕೆ ಸಾಧ್ಯ. ಆದ್ರಿಂದ ನಾವೇನ್ ಮಾಡ್ಬೇಕು, ನಮ್ಮ ಹೃದಯವನ್ನ ಮೃದು ಮಾಡಬೇಕು. ನಮ್ಮ ಹೃದಯ ಯಾವಾಗ ಮೃದು ಆಗ್ತದ, ಯಾವಾಗ ನಾವು ಇನ್ನೊಬ್ಬರ ಕಷ್ಟದಲ್ಲಿ ಸಹಾಯ ತೋರಿಸ್ತೀವಿ ಅವಾಗ ನಮ್ಮ ಹೃದಯ ಕೋಮಲ ಆಗ್ತದೆ, ಮೃದು ಆಗ್ತದೆ. ಆ ಮೃದು ಹೃದಯದಲ್ಲಿ ಏನಾಗ್ತದೆ, ಬಿತ್ತಿದ್ರೆ ಬೀಜ ಅದರಲ್ಲಿ ಬೆಳೀತದೆ, ಹೌದಲ್ಲ. ಈಗ ಮಳೆ ಬರ್ತದೆ, ಮಳೆ ಬಂದಾಗ ಏನಾಗ್ತದೆ, ಭೂಮಿ ತಂಪಾಗ್ತದೆ, ಹಸಿ ಆಗ್ತದೆ, ಹಸಿ ಅಂದ್ರೆ ಮೃದು ಆಗ್ತದೆ. ಅವಾಗ ನೀವು ಬೀಜ ಹಾಕಿದ್ರೆ ಅವಾಗ ಬೆಳೀತದೆ ಹೊರತು ಬ್ಯಾಸಿಗೆ ಒಳಗೆ ಬೀಜ ಹಾಕಿದ್ರೆ ಬೆಳೆಯೋದಿಲ್ಲ. ಯಾಕಂದ್ರೆ ಭೂಮಿ ಏನಾಗಿದೆ, ಕಠೋರ ಆಗಿದೆ, ಒಣಗಿ ಹೋಗಿದೆ ಹೇಳಿದ. ಅದೇ ರೀತಿ ನಮ್ಮ ಹೃದಯ ಒಂದು ಭೂಮಿ ಇದ್ದಂಗೆ, ಅಲ್ಲಿ ನಾವು ಮೊದಲು ಅದನ್ನ ನೀರು ಹಾಕ್ಬೇಕು. ಅರ್ಥಾತ್ ನಾವು ಜಪ ಮಾಡೋದು ಇದನ್ನೆಲ್ಲ ಮಾಡೋದ್ರಿಂದ ಹೃದಯ ಏನಾಗ್ತದ, ಮೃದು ಆಗ್ತದೆ, ಕೋಮಲ ಆಗ್ತದೆ. ಅವಾಗ ಅಲ್ಲಿ ಕೃಷ್ಣ ಭಕ್ತಿ ಹುಟ್ಟುತ್ತದೆ. ಅವಾಗ ಗುರು ಏನ್ ಮಾಡ್ತಾರೆ, ಬೀಜ ಹಾಕ್ತಾರೆ, ಅವಾಗ ಭಕ್ತಿ ಹುಟ್ಟುತ್ತದೆ ಹೇಳಿದ. ಈ ರೀತಿ ನಾಟ್ ಓನ್ಲಿ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಬಟ್ ಆಲ್ಸೋ ಬರ್ಡ್ಸ್ ಅಂಡ್ ಬೀಸ್. ಕೇವಲ ಮನುಷ್ಯರಿಗೆ ಮಾತ್ರ ನಾವು ಪ್ರಸಾದ ಕೊಡೋದು, ಆಮೇಲೆ ಪಶು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅಲಕ್ಷ್ಯ ಮಾಡೋದು, ಅದನ್ನು ನೋಡಿದ್ರಿ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣಿ ಕವಿ ಹಸ್ತಿರಿ ಶುನಿ ಚೈವ ಸ್ವಪಾಕೇಚ ಪಂಡಿತಾ ಸಮದರ್ಶಿನ. ಗೀತದಲ್ಲಿ ಕೇಳ್ತಾ ಕೃಷ್ಣ ಹೇಳ್ತಾನೆ, ವಿದ್ಯಾ ವಿನಯ ಸಂಪನ್ನೆ, ವಿದ್ಯಾ ಯಾರ ಹತ್ರ ರಾಜವಿದ್ಯೆ ಇದೆಯೋ, ಯಾರ ಹತ್ರ ಆಧ್ಯಾತ್ಮ ವಿದ್ಯೆ ಇದೆಯೋ ಅವ್ರಿಗೇನಿದೆ ಸಂಪನ್ನ ವಿದ್ಯಾ ವಿನಯ, ವಿದ್ಯೆಗೆ ವಿನಯೇ ಭೂಷಣ ಅಂತ ಕೇಳಿದ್ರೆ ನೀವು, ಯಾರ ಹತ್ರ ವಿದ್ಯೆ ಇರ್ತದೆ ಅವನಿಗೆ ವಿನಯ ಇರ್ತದ. ಅಥವಾ ಯಾವ ಗಿಡದಲ್ಲಿ ಸಾಕಷ್ಟು ಹಣ್ಣುಗಳು ಬೆಳೆದಿದ್ದಾವೋ ಆ ಗಿಡ ಏನ್ ಮಾಡ್ತದೆ, ಬಗ್ಗಿ ನಿಲ್ತದೆ. ತಿಳಿತ ಗಿಡ ಯಾಕೆ ಬಗ್ತದೆ, ಹಣ್ಣಿನ ಭಾರದಿಂದ ಬಗ್ತದೆ. ಹಣ್ಣ ಇಲ್ಲ ಅಂತಂದ್ರೆ ಗಿಡ ಎದ್ ನಿಂತರು. ಅರ್ಥದ ಯಾರ ಹತ್ರ ಒಳ್ಳೆ ಗುಣಗಳು ಇಲ್ಲವೋ, ವೈಷ್ಣವ ಗುಣಗಳು ಇಲ್ಲವೋ, ಅವ್ರು ಯಾರಿಗೂ ನಮ್ರತೆಯನ್ನು ತೋರಿಸೋದಿಲ್ಲ. ಅದರಿಂದ ನಮ್ಮಲ್ಲಿ ಒಳ್ಳೆ ಗುಣಗಳನ್ನು ನಾವು ಬೆಳೆಸ್ಕೊಂಡ್ರೆ ನಾವು ನಮ್ರ ಆಗ್ತೀವಿ. ನಮ್ರತೆ ಯಾವಾಗ ಬರ್ತದೆ, ಒಳ್ಳೆ ಗುಣಗಳು ಸಿಕ್ ಬಂದ್ಮೇಲೆ ತಿಳಿತಾ. ಆಮೇಲೆ ಈ ಒಳ್ಳೆ ಗುಣಗಳು ಕೇವಲ ಮನುಷ್ಯರ ಕಲ್ಯಾಣಕ್ಕಾಗಿ ಇಲ್ಲ, ಆ ಒಳ್ಳೆ ಗುಣಗಳು ಪಶು ಪಕ್ಷಿ ಪ್ರಾಣಿ ಕ್ರಿಮಿಕೀಟಗಳಿಗೂ ಕೂಡ ನಾವು ಏನ್ ತೋರಿಸ್ಬೇಕು, ಕರುಣ ತೋರಿಸ್ಬೇಕು. ಒಂದು ಎರಡು ಪ್ರಾಣಿ ಅನ್ಬಿಟ್ಟು ಎಲ್ಲದಕ್ಕೂ ನೀವು ಪ್ರಾಣಿ ಏನ್ ಮಾಡಬೇಕು, ಪಶು ಕೃಪಾ ತೋರಿಸ್ಬೇಕು. ಅದೇನು, ಹಾವು ಮತ್ತು ಚೇಳು ಇವನ್ನ ಬಿಟ್ಟು ನೀವು ಎಲ್ಲ ಪಶು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನೀವೇನ್ ತೋರಿಸ್ಬೋದು, ಕೃಪಾ ತೋರಿಸ್ಬೋದು. ಅಥವಾ ಸಿಂಹ ನೀವು ಹಿಂಗೆ ಕೇಳ್ಬಾರ್ರಿ, ಮತ್ತು ಕರಡಿ ಮತ್ತು ಸಿಂಹ ಮತ್ತು ಅವು ಬಂದ್ರೆ ಅವು ಇದ್ರೆ ತೋರಿಸ್ರಿ ನಮಗೂ, ನೋಡೋಣ ಇಲ್ಲಿ ಎಲ್ಲರೂ ಸಿಗ್ತಾವೇನಂತ. ಅವು ಬರೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮನುಷ್ಯರ ಹುಲಿ ನಾಯಿ ನರಿತ ಥರ ಜೀವನ ಮಾಡ್ತಾ ಇರ್ತಾರ, ಅಂಥ ಪ್ರಶ್ನೆ ಕೇಳ್ಬಾರ್ರಿ. ಹಂಗೆ ಅವು ಬಂದ್ರೆ ಏನು ಮಾಡೋಣ, ಅದು ಬರೋದಿಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಕೇಳೋ ಅವಶ್ಯಕತೆ ಇಲ್ಲ. ಆಕಳ ಇದ್ದಾವೆ, ಎತ್ತು ಇದ್ದಾವೆ, ನಾಯಿ ಇದ್ದಾವೆ, ನಾವೇನ್ ಮಾಡ್ಬೇಕು, ಪ್ರಸಾದ ಜಾಸ್ತಿ ಮಾಡ್ಬೇಕು ಮನಿ ಒಳಗ. ಯಾಕ, ಇನ್ನೊಬ್ರಿಗೆ ಕೊಡಕ್ ಬರ್ತದ. ಹಾ, ಕಡಿಮೆ ಮಾಡಿ ಅಷ್ಟೆಷ್ಟು ಉಂಡು ನಾವು ವೈಷ್ಣವರಿಗೆ ಕೊಟ್ಟರೆ ಅದೇನು ತಪ್ಪಿಲ್ಲ, ಅದನ್ನು ಮಾಡಬೇಕು. ಜೊತೆಗೆ ಪಶು ಪಕ್ಷಿಗಳಿಗೂ ಕೂಡ ನಾವು ಕರುಣ ತೋರಿಸ್ಬೇಕು. ಅರ್ಥಾತ್ ಈಗ ಅವಕ್ಕಂತೂ ದೇವರು ಹುಟ್ಟಿದ್ದು ದೇವ್ರು ಹುಲ್ಲು ಮೇಯಿಸೋದಿಲ್ಲ, ಹೌದಲ್ಲ, ಅವಕ್ಕಂತೂ ದೇವರು ಏನಾದ್ರೂ ಕೊಟ್ಟೆ ಕೊಟ್ಟ. ಆದ್ರೆ ನೀವು ಮತ್ತೆ ನಿಮ್ ಕೃಪಾ ತೋರಿಸ್ದಂಗೆ ನೀವು ಯಾವಾಗ ಕೃಪಾ ತೋರಿಸೋದು ಮತ್ತೆ. ಆದ್ರಿಂದ ಗೃಹಸ್ಥರಾದ್ರು ಏನ್ ಮಾಡ್ಬೇಕು, ಮೊದ್ಲು ಏನ್ ಮಾಡ್ತಿದ್ರಂತ, ಹಿಂದಿನ ಯುಗದಲ್ಲಿ ಅವರು ಇದಕ್ಕೆ ಹೋಗ್ತಿದ್ರಂತ, ಚೌಕ ಚೌಕ ಅಂದ್ರೆ ಸರ್ಕಲ್ ಅಂದ್ರೆ ಇಲ್ಲೆಲ್ಲ ಸರ್ಕಲ್ ಆ ಮುರುಘಾ ಮಠನು ಅಲ್ಲ, ಮುರುಘಾ ಮಠದ ಮುಂದೆ ಅಲ್ಲಿ ಒಂದು ಸರ್ಕಲ್ ಬರ್ತದ ನೋಡ್ರಿ, ಆ ಶಿವಾಜಿ ಸರ್ಕಲ್, ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಜೋರಾಗಿ ಹೇಳ್ಬೇಕು ಗೃಹಸ್ಥರು ಅಂದ್ರೆ ಈ ಏರಿಯಾದಾಗಿದ್ದವರು, ಅವ್ರು ಏನ್ ಹೇಳ್ಬೇಕಂತ, ಆ ಈಗ ನಮ್ಮ ಮನೆಯೊಳಗ ಪ್ರಸಾದ ರೆಡಿ ಇದೆ, ಕೃಷ್ಣಗ ನೈವೇದ್ಯ ಮಾಡಿದ್ದೀವಿ, ಯಾರಿಗೆ ಹೊಟ್ಟಿಸ್ತದೆ ಎಲ್ಲಾರು ಬರ್ರಿ, ನಾ ನಮ್ಮ ನಿಮ್ಮ ಮನೆ ಕರ್ಕೊಂಡು ಹೋಗಿ ನಿಮಗೆ ನಾವೇನೋ ಊಟ ಮಾಡಿಸ್ತೀವಿ ಅಂತಂದ್ ಹೇಳಬೇಕು. ಮೊದ್ಲು ಹೇಳ್ತಿದ್ರು, ಅವ್ರ ಮನೆ ಕರ್ಕೊಂಡು ಬರ್ತಿದ್ರು, ಅವ್ರಿಗೆಲ್ಲ ನೀಡ್ತಿದ್ರು. ಆಮೇಲೆ ಅವ್ರದ್ದು ಹೊಟ್ಟೆ ತುಂಬಿದ ಮೇಲೆ ಮತ್ ಉಳಿದ್ರ ಅವ್ರು ಊಟ ಮಾಡುದು, ಉಳಿಲಿಲ್ಲ ಅಂದ್ರೆ ಮತ್ತೆ ಅಡುಗೆ ಮಾಡಿ ಮತ್ತೆ ಊಟ ಮಾಡುದು. ಇದು ಗೃಹಸ್ಥನ ಕರ್ತವ್ಯ. ಅದಕ್ಕೆ ನೀವ್ ಅನ್ಬಹುದು, ನೀವು ಬ್ರಹ್ಮಚಾರಿ ಅದೀರಿ, ನೀವು ಈ ರೀತಿ ಹೇಳಿದಿರಿ, ನೀವು ಗೃಹಸ್ಥ ಆಗಿದ್ರೆ ಬರ್ತವೆ, ಆದ್ರಿಂದ ನಾನು ಗೃಹಸ್ಥ ಆಗ್ಲಿಲ್ಲ. ಹಾ, ಅದರ ಅರ್ಥ ಏನು, ಜವಾಬ್ದಾರಿ ಐತಿ, ಜವಾಬ್ದಾರಿಯಿಂದ ದೂರು ಓಡಿ ನಾವು ಬ್ರಹ್ಮಚಾರಿ ಆಗ್ಲಿಲ್ಲ. ಹಂಗಾಗ್ಲಿ ಹಂಗಾದ್ರೆ ನಡೆಯೋದನ್ನೂ ಇಲ್ಲ, ಬಹಳ ದಿವಸ ಇರ್ಲಿಕ್ಕೆ ಆಗೋದಿಲ್ಲ. ತಿಳಿದ ಪ್ರತಿಯೊಂದು ಆಶ್ರಮಕ್ಕೆ ಕೆಲವೊಂದೇನಿದಾವೆ, ನಿಯಮಗಳಿದಾವೆ, ಆ ಕರ್ತವ್ಯಗಳಿದಾವೆ. ಪ್ರತಿಯೊಂದು ಆಶ್ರಮದಲ್ಲಿ ಕರ್ತವ್ಯಗಳು, ಆ ಕರ್ತವ್ಯವನ್ನು ಪೂರ ಮಾಡಬೇಕು. ತಿಳಿತ, ಬ್ರಹ್ಮಚಾರಿ ಕೆಲವೊಂದು ಕರ್ತವ್ಯಗಳಿದಾವೆ, ಗೃಹಸ್ಥರಿಗೆ ಕರ್ತವ್ಯಗಳಿದಾವೆ, ವಾನಪ್ರಸ್ಥಗಳಿಗೆ ಕರ್ತವ್ಯ ಇದಾವೆ, ಮತ್ತು ಸನ್ಯಾಸಿಗಳಿಗೂ ಕೂಡ ಕರ್ತವ್ಯ. ಯಾರಿಗೂ ವೈಷ್ಣವ ಇದು ವೈದಿಕ ಸಾಮ್ರಾಜ್ಯದಲ್ಲಿ ವೈದಿಕ ಜೀವನದಲ್ಲಿ ಇದು ಇಲ್ಲ, ಏನಿಲ್ಲ, ಬೇಕಾಬಿಟ್ಟಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರ ಅರ್ಥ ಏನು ಹೇಳೋದು, ಅಟ್ಲೀಸ್ಟ್ ಗೃಹಸ್ಥ ಆದವನು ಏನು ಮಾಡಬೇಕು, ಮನೆಗೆ ಬಂದವರಿಗೆ ಸತ್ಕಾರ ಮಾಡಬೇಕು. ನಾವು ಹೇಳಿದ್ವಿ ಚೈತನ್ಯ ಮಹಾಪುರು ಯಾವ ರೀತಿ ಮಾಡಿದ್ರು, ನಿನ್ನೆ ನಮ್ಮ ಭಕ್ತಿ ವಿನೋದ್ ಠಾಕೂರ್ ಅವ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅವರ ಆದರ್ಶ ಗೃಹಸ್ಥರು ಯಾವ ರೀತಿ ಒಬ್ಬ ಗೃಹಸ್ಥ ಜೀವನ ಮಾಡ್ಬೇಕು ಅನ್ನೋದನ್ನು ಅವರಿಂದ ನಾವು ಕೇಳಿ ತಿಳ್ಕೋಬಹುದು. ಮತ್ತು ಬ್ರಹ್ಮಚಾರಿ ಆದವರು ಭಕ್ತಿ ಸಿದ್ಧಾಂತ ಸರಸ್ವತಿ ಅವ್ರ ಜೀವನ ಕೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವ ರೀತಿ ಒಬ್ಬ ವ್ಯಕ್ತಿ ಬ್ರಹ್ಮಚಾರಿ ಅಥವಾ ಸನ್ಯಾಸಿ ಇರಬೇಕು ಅನ್ನೋದನ್ನ ಅವ್ರ ಮಗ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರಿಂದ ನಾವು ನೋಡಿಕೊಳ್ಬಹುದು. ಅದೇ ರೀತಿ ಎಲ್ಲಾ ಆಶ್ರಮಗಳಿಗೆ ಮತ್ತು ವರ್ಣಗಳಿಗೆ ಏನೈತಿ ಒಂದು ಆದರ್ಶ ಇದೆ, ಆ ಆದರ್ಶ ನಾವು ಪಾಲನೆ ಮಾಡಬೇಕು. ಅಂದ್ರೇನು, ಪಶು ಪಕ್ಷಿ ಪ್ರಾಣಿಗಳಿಗೆ ಎಲ್ಲರಿಗೂ ನಾವು ಏನ್ ಮಾಡ್ಬೇಕು, ಕೃಪಾ ತೋರಿಸ್ಬೇಕು. ವಿಶೇಷವಾಗಿ ಆಕಳು, ಯಾಕಂದ್ರೆ ಕೃಷ್ಣ ನಾಯಿ ಪ್ರಿಯ ಅಲ್ಲ. ಕೃಷ್ಣ ಹತ್ರ ನಾಯಿ ಅದಾವನು ನೋಡ್ರಿ, ಕೃಷ್ಣ ಚಿತ್ರ ಅಲ್ಲಿ ಒಳಗೆ ಹಾಕಿವ ನಾವು, ಕೃಷ್ಣ ಹತ್ರ ಏನದಾವ, ಆದ್ರಿಂದ ಅವನ ಹೆಸರೇನು ಗೋಪಾಲ್, ಅವನ್ ನಾಯಿ ಪಾಲ್ ಅಲ್ಲ. ಅಥವಾ ಬೇರೆ ಪ್ರಾಣಿನೂ ಅವನು ಪಾಲನೆ ಮಾಡುತ್ತೆ. ಯಾಕೆ ಯಾಕೆ ಗೋಪಾಲ ಅವನು, ಯಾಕಂದ್ರೆ ಆಕಳ ಏನಿದೆ ಅಲ್ಲ ಅದು ಲಕ್ಷ್ಮಿಯ ಪ್ರತೀಕ, ಕಾಮಧೇನುವಿನ ಪ್ರತೀಕ. ಆಕಳಿಂದ ಹಾಲು, ಆನಂತರ ಗೋಮೂತ್ರ ಮತ್ತು ಗೋಬರ್ ಇದೆಲ್ಲ ಬರ್ತದ, ಇದು ಅತ್ಯಂತ ಪವಿತ್ರವಾದದ್ದು. ಕೃಷ್ಣನಿಗೆ ಆಕಳು ಎಷ್ಟು ಪ್ರಿಯ ಅಂದ್ರೆ ಪ್ರತಿಯೊಂದು ಆಕಳಿಂದ ಏನು ಸಿಗ್ತದ ಅದನ್ನ ಕೃಷ್ಣ ಉಪಯೋಗಿಸ್ತದೆ. ಅಂದ್ರೆ ಕೃಷ್ಣನ ವಿಗ್ರಹಕ್ಕ ನಾವು ಗೋಮೂತ್ರದಿಂದ ನಾವು ಸ್ನಾನ ಮಾಡಿಸ್ತೀವಿ, ತಿಳಿದ. ಆಮೇಲೆ ಗೋಬರ್ ಅವ್ ಮೈಗೆ ಹಚ್ಕೊಂತಾನ, ಅವ್ನು ಸೋಪ್ ಹಚ್ಕೊಳಂಗಿಲ್ಲ, ಕೃಷ್ಣ ಏನ್ ಹಚ್ಕೊಂತಾನ, ಗೋಬರ್ ಮೈಗೆ ಹಚ್ಕೊಳ್ಳ ನೋಡ್ರಿ. ಅಂದ್ರೆ ಕೃಷ್ಣನ್ಗೆ ಎಷ್ಟು ಪ್ರಿಯ, ನಾವು ಗೋಮೂತ್ರ ಗೊಬ್ಬರ ಹಾಕೊಂಡ್ರೆ ನಾವು ಮುಟ್ಟೋಂಗಿಲ್ಲ, ವಾಸನೆ ವಾಸನೆ ಅಂತ. ಹಂಗಂದ್ರೆ ಹೆಂಗ್, ನಾವು ಕೃಷ್ಣನ್ ಭಕ್ತರಾದ್ರೆ ಕೃಷ್ಣ ಯಾವ ರೀತಿ ಜೀವನ ಮಾಡಿದ್ನೋ ಅದನ್ನ ನಾವು ಮಾಡ್ಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ಬೇಕು, ಆಕಳಿಗೆ ಪ್ರೇಮ ಮಾಡೋದ್ ಕಲಿಬೇಕು. ಆಮೇಲೆ ಆಕಳಿಗೆ ಪ್ರಸಾದ ಕೊಡ್ಲಿ, ನಿನ್ನೆ ಒಳ್ಳೆ ಪ್ರಸಾದ ಆಕಳಿಗೆ ಸಿಕ್ತಂತ ನಾನು ಕೇಳಿದೆ ಇಲ್ಲಿ. ನಮ್ ಭಕ್ತರು ಏನ್ ಮಾಡಿದ್ರು, ಅವರು ಮೊದ್ಲು ಬೆಲ್ಲ ಹಾಕಿ ಅದ್ರ ಮೇಲೆ ಏನ್ ಹಾಕಿದ್ರು, ಬೆಳೆ ಹಾಕಿಬಿಟ್ರು. ಹಿಂಗಾಗಿ ಅದು ಆ ಹೂರ್ಣ ಮಾಡಕ್ ಇನ್ನೇನ್ ತಯಾರಾಗಿತ್ತು ಅದು, ಅದಲ್ಲ ಪ್ರತಿ ಸರಿ ಹಿಂಗ ಮಾಡ್ರಿ ಸ್ವಲ್ಪ ಆಕಳಿಗೆ ಆನಂದ ಆಗ್ತದೆ. ನಿನ್ನೆ ಏನ್ ಮಾಡಿದ್ರು ಅದು ಅಗದಿ ನಾವು ವಿಚಾರಣೆ ಮಾಡಿ ಈ ರೀತಿ ಮಾಡಕ್ಕಲ್ಲ, ಆದ್ರೆ ಕೃಷ್ಣನ ಸರಿ ಮಾಡಿಸ್ಕೊಂಡ್ಬಿಡ್ತಾನೆ ನಮ್ ಕಡೆಯಿಂದ. ಅದ ಒಂದ್ 2 kg ಅಂದ್ರೆ ಇಷ್ಟು ದೊಡ್ಡ ಡಬರಿ ತುಂಬಿ ಹೋಗಿತ್ತು, ಬೆಲ್ಲ ಮತ್ತು ಹೆಸರು ಬ್ಯಾಳೆ. ಅದು ನಾವೇನು ಹೆಸರು ಬ್ಯಾಳೆ ಇದು ಪಾಯಸ ಉಳಿದ್ರು ನಾವೇನು ಆಕಳಕ್ಕೆ ಹಾಕ್ತಾ ಇರಲ್ಲ, ಅದರಿಂದ ದೇವ್ರ ಏನ್ ಮಾಡ್ಬಿಟ್ಟ, ಆಯ್ತು ನೀವಂತೂ ನಮಗ್ ಗೊರ್ತೈತಿ, ನೀವೇನು ಪಾಯಸ ಹಾಕೋದಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಆಕಳಿಗೆ ಅಂತೇಳಿ ಕೃಷ್ಣನ್ ಹಂಗ ಮಾಡ. ಅರ್ಥಾತ್ ಆಕಳಿಗೆ ವಿಶೇಷವಾಗಿ ನಾವು ಏನ್ ಮಾಡ್ಬೇಕು, ಗೋರಕ್ಷ ನಾವು ಪ್ರೇಮ ಮಾಡಬೇಕು, ಕೃಪಾ ತೋರಿಸ್ಬೇಕು. ಆದ್ರಿಂದ ಅಷ್ಟು ಮಾತ್ರ ಅಲ್ಲ, ಬರ್ಡ್ಸ್ ಪ್ರಾಣಿಗಳಿಗೆ ಏನಿರ್ತಾವ, ಮೊದ್ಲು ಹೆಂಗಿರ್ತಿತ್ತು ಮನಿ ಎದುರಿಗೆ ಒಂದು ಸಣ್ಣದೊಂದು ಕಲ್ಲಿಂದು ಒಂದು ಒಳ್ಳೆ ಇದ್ದಂಗೆ ಇರ್ತದೆ, ಅದರೊಳಗೆ ನೀರು ಹಾಕಿಡ್ತಿದ್ರು, ಯಾಕಂದ್ರೆ ಬಂದ ಪಕ್ಷಿಗಳು ನೀರು ಕುಡಿಲ್ಲ ಅಂತ. ಆಮೇಲೆ ಇವು ಏನು ಇರಿಬಿ ಸಲುವಾಗಿ ಸ್ವಲ್ಪ ದೂರ ಹೋಗಿ ಅವರು ಬೆಲ್ಲ ಅಥವಾ ಸಕ್ಕರೆ ಹಾಕ್ತದೆ, ಅಲ್ಲಿ ಹೋಗಿ ಅವು ಇರಿಬಿ ತಿನ್ನಲಿ ಅಂತ. ಅಂದ್ರೆ ಪ್ರತಿಯೊಂದು ಜೀವಿ ಮೇಲೂ ನೀವೇನು ತೋರಿಸ್ಬೇಕು, ಕೃಪಾ ತೋರಿಸ್ಬೇಕು. ಯಾಕಂದ್ರೆ ಅವು ಯಾಕೆ ತೋರಿಸ್ಬೇಕು ಕೃಪಾ, ಅವು ನಿಮ್ಮ ಅಣ್ಣ ಮತ್ತು ನಿಮ್ಮ ತಮ್ಮ ಅಕ್ಕ ತಂಗಿ ಇದ್ದಂಗೆ, ಅದನ್ನ ನೆನ್ಪಿಟ್ಕೊಳ್ರಿ. ಯಾಕೆ ಕೃಷ್ಣ ಏನ್ ಹೇಳ್ತಾನಿತ್ತದಲ್ಲೇ, ಅಹಂ ಬೀಜ ಪ್ರದಪ್ಪಿತ, ನಾನು ಎಲ್ಲಾ ಪಶು ಪಕ್ಷಿಗಳಿಗೆ ಮತ್ತು ಮನುಷ್ಯರಿಗೆ ನಾನು ತಂದೆ ಅಂತ ಹೇಳ್ತಾರೆ. ನಾವೇನ್ ಮಾಡ್ತೀವಿ, ನಮ್ಮ ಮನೆಯಲ್ಲಿ ಹುಟ್ಟದಂತ ನಮ್ಮ ಅಣ್ಣ ತಮ್ಮ ತಂಗಿಗೆ ಮಾತ್ರ ನಾವು ಅಣ್ಣ ತಮ್ಮ ತಂಗಿ ಅಂತ ಹೇಳ್ತೀವಿ. ಅದು ಅವ್ರು ನಮ್ಗೆ ನಿಜವಾಗಿ ಅಣ್ಣ ತಮ್ಮ ತಂದೆ ಇದಾರ. ಜೊತೆಗೆ ನಾವೇನು ವೈಷ್ಣವರಿದ್ದೀವಿ, ನಾವು ಕೂಡ ಏನು ಒಬ್ರಿಗೊಬ್ರು ಅಣ್ಣ ತಮ್ಮ ಇದ್ದಂಗೆ, ತಂಗಿ ಇದ್ದಂಗೆ. ಯಾಕೆ ನಮಗೆ ವಿಷ್ಣು ಅಥವಾ ಕೃಷ್ಣ ನಮಗ್ ತಂದೆ. ಅದೇ ರೀತಿ ಪಶು ಪಕ್ಷಿ ಪ್ರಾಣಿಗಳು ಕೂಡ ನಮ್ಮನ್ನು ನಾವು ಯಾವ ರೀತಿ ಕಾಣಬೇಕು, ನಮ್ಮ ಮಕ್ಕಳು ನಮ್ಮ ತಂಗಿ ಅಂತಂದು ಕಾಣಬೇಕು. ಅವಾಗ ನಾವೇನಾಗ್ತೀವಿ, ವೈಷ್ಣವರಾಗ್ತೀವಿ, ಕೃಪಾಳುಗಳಾಗ್ತೀವಿ. ಆನಂತರ ಒಂದ್ ವೇಳೆ ಈ ರೀತಿ ನಾವು ತೋರಿಸ್ಲಿಲ್ಲ ಅಂದ್ರೆ ನಾವು ವೈಲೆನ್ಸ್, ವೈಲೆನ್ಸ್ ಅಂದ್ರೆ ಏನದು ಕನ್ನಡದೊಳಗೆ ಏನಂತೀವಿ, ಹಿಂಸೆ, ಹಿಂಸಾ ಹೌದಲ್ಲ, ಇಲ್ಲದನ್ನ ಹಿಂಸೆ ಮಾಡ್ತಾ ಇರ್ತೀವಿ. ಅದರಿಂದ ಯಾವುದೇ ಪಶು ಪ್ರಾಣಿಗೂ ನಾವು, ಆಮೇಲೆ ಇದು ಒಂದು ಒಂದು ಇರಿಬಿ ಹೋಗ್ತಾ ಇದ್ರು ನಾವು ಹೆಜ್ಜಿನ ನೋಡಿ ಹೆಜ್ಜೆ ಇಡಬೇಕು. ಒಂದು ಸ್ಟೋರಿ ಬರ್ತದೆ ಸಿ ಸಿ ಚೈತನ್ಯ ಚರಿತಾಮೃತ ಒಳಗೆ, ಅದ್ಯಾವುದು ಮೃಗಾರಿ ದಿ ಹಂಟರ್. ಮೃಗಾರಿ ಅನ್ನೋ ಒಬ್ಬ ಬೇಡ ಇದ್ದ, ಅವ ಬೇಡ ಏನ್ ಮಾಡ್ತದ ಅಂತ ಎಲ್ಲ ಪಶು ಪ್ರಾಣಿಗಳಿಗೆ ಪೂರ್ಣನು ಅವ್ರಿಗೆ ಸಾಯಿಸ್ತಾ ಇರಲಿಲ್ಲ, ಒಂದು ಬಾಣ ಬಿಟ್ಟು ಹಂಗ ಬಿಟ್ಬಿಡೋದು. ಅದು ಜಿಂಕೆ ಅಥವಾ ಮೊಲ ಅಥವಾ ಮತ್ತಿಂಥ ಪ್ರಾಣಿಗಳು ಒದ್ದಾಡಿ ಒದ್ದಾಡಿ ಸತ್ತ ಮೇಲೆ ಅವ ಹೋಗಿ ಅದನ್ನ ತೋಡ್ಬಂದು ಮನೆ ಒಳಗೆ ತಿಂತಿದ್ದ. ಅದನ್ನ ನಾರದ ಮನಿ ನೋಡಿದ್ರು, ಅವನಿಗೆ ಕೇಳಿದ್ರು, ಇದು ಯಾರು ಹಿಂಗ ಮಾಡ್ಯಾರ ಅರ್ಧ ಬರ್ಧ ಬಿಟ್ಟವ್ರು. ಅವನ ನಾನ ಮಾಡಿದ್ದ. ಅವನಿಗೆ ಅನಿಸ್ತು, ಏ ಈ ನಾರದ ಮನಿನೂ ಅವ್ರು ಏನನ್ನಕತ್ತಾರ, ಅವರು ಕೂಡ ನನ್ನ ಕೆಲಸ ನೋಡಿ ವಾವಾ ಅನ್ನಕತ್ತ. ಅವ್ರು ಕೇಳಲಿಲ್ಲ, ಅವ್ರಿಗೆ ಗೊತ್ತಿತ್ತು ಯಾರು ಮಾಡ್ಯಾರ ಅಂತ. ಅವ್ರು ಹೋಗಿ ಅವನಿಗೆ ಕೇಳಿದ್ರು, ಇದು ಯಾರು ಮಾಡ್ಯಾರ ಅಂತ. ಅವನ ನಾನ ಮಾಡ್ಯಾನ್ರಿ, ಯಾಕಂದ್ರೆ ಇದು ನಮ್ಮ ನಮ್ಮ ತಾತ ಮುತ್ತಾತ ಅವ್ರು ಇದೇ ಕೆಲಸ ಮಾಡ್ಯಾರ, ನಾನು ಅದನ್ನ ಮಾಡ್ಕೊಂಡು. ಆನಂತರ ಅವ್ರು ತೋರಿಸಿದ್ರು, ಹೌದು ಇದೆಲ್ಲ ಮಾಡಕತ್ತಿದ್ದೆ ಅಂತ. ಪರಿಣಾಮ ಏನಾಗ್ತದೆ, ನಾಳೆ ಫ್ಯಾನ್ ಹಾಕ್ಬೇಕನ್ ಹಾಕ್ರಿ, ಇವು ಬರ್ತಾ ಇದಾವ ಹಾಕ್ರಿ, ಫ್ಯಾನ್ ಹಾಕ್ರಿ. ಇಲ್ಲಿ 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 ರೈಟ್ ಸೈಡ್, ಈ ಕಡೆ ರೈಟ್ ಸೈಡ್, ಈ ಕಡೆ ಈ ಕಡೆ ಹಾಕ್ಬಿಟ್ರಿ, ಎಲ್ಲ ಹಾಕ್ರಿ. ಅದು ಈಗ ಉಳಿದಿರೋದು ಅದು ಅಂತ ಫ್ಯಾನ್ ಇಂದ ಅಷ್ಟು. ಹಾ ಕೊಡ್ರಿ. ಆ ನಂತರ ನಾರದ ಮುನಿ ಹೇಳಿದ್ರು, ಒಂದ್ ವೇಳೆ ನೀವು ಇದೇ ತರ ಮಾಡ್ಕೊಂಡು ಹೋದ್ರೆ ಏನಾಗ್ತದೆ, ಮುಂದೆ ನಿಮಗೆ ನರಕ ಗತಿ ಪ್ರಾಪ್ತಿ ಆಗ್ತದೆ ಅಂತೇಳಿ ಅವನು ನರಕ ತೋರಿಸಿದ. ಮುಂದೆ ನರಕಕ್ಕೆ ಹೋಗ್ತಾನ ಅನ್ನೋದು. ಅವಾಗ ಮೃಗಾರಿ ಅಂದ, ಮತ್ತೆ ನಂದು ಬ್ರೆಡ್ ಬಿಟ್ರೆ ನೀವು ಕಸ್ಕೊಂಡ್ರೆ ನಾನು ಹೆಂಗೆ ಜೀವನ ಮಾಡೋದು ಅಂದ್ರೆ, ನನಗೆ ಹೊಟ್ಟೆ ತುಂಬೋದಕ್ಕೆ ಇದೇ ಕಾರಣ, ನಾನು ಬೇಡದನಿ ಅದಲ್ಲ, ಬೇಡ್ರ ಮನುಷ್ಯ ನಾನು, ಬೇಡ್ರ ವ್ಯಕ್ತಿ, ನಾನು ಪ್ರಾಣಿ ಕೊಂದ ತಿನ್ನುವ. ಆದ್ರಿಂದ ಮತ್ತೆ ನನ್ನ ಜೀವನಕ್ಕೆ ನೀವು ಇದೆಲ್ಲ ಬೇಡ ಅಂತ, ಇದು ಮಾಡಬೇಡ್ರಿ ಅಂದ್ರೆ ಮತ್ತೆ ನಾನೇನು ತಿನ್ನೋದು. ಅವನಂದ್ರು, ನೀವೇನ್ ಚಿಂತೆ ಮಾಡ್ಬೇಡ್ರಿ, ದೇವ್ರು ನಿಮಗ ಅನುಕೂಲ ಮಾಡಿಕೊಡ್ತಾನೆ. ಆಮೇಲೆ ಆಮೇಲೆ ಏನ್ ಹೇಳಿದ್ರಿ, ಬಿಲ್ ಐತಾರೆ, ಬಿಲ್ ಮುರಿದ್ ಹಾಕ್ಬಿಡು ಅಂತ ಮುರಿದ್ ಹಾಕಿದ. ಮತ್ತೆ ನಿನ್ಗ ಊಟಕ್ಕೆ ಯಾರು ಕೊಡ್ತಾರ, ಇಲ್ಲ ನೀ ನಾ ಹೇಳ್ದಷ್ಟು ಮಾಡ್ರಿ ನಿಮ್ಗೆಲ್ಲ ಆಗ್ತದೆ, ಎಲ್ಲಾನು ಸರಿ ಆಗ್ತದೆ. ಅವ ಬಿಲ್ ಮುರಿದ್ ಹಾಕಿದ, ಅದು ಎಲ್ಲ ಇಡೀ ಊರಿಗೆ ಗೊತ್ತಾಗ್ಬಿಡ್ತು ಹಳ್ಳಿ ಒಳಗೆ, ನಿಮ್ಮ ಬೇಡ್ರವ ಹಿಂಗ್ ಮಾಡ್ಯಾನ ಅಂತ ಹೇಳಿ. ಆಮೇಲೆ ಹೇಳಿದ, ನೀನ್ ಹೋಗಿ ಆ ದೇವಸ್ಥಾನದೊಳಗೆ ಕುತ್ಕೊಂಡು ನೀನ್ ದೇವ್ರ ಹೆಸರು ಹೇಳು ಅಂತ ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಈ ರೀತಿ ಅವನ್ ಜಪ ಮಾಡಕ್ ಶುರು ಮಾಡಿದ. ಅವಾಗೆಲ್ಲ ಜನರು ಭಕ್ತರು ಇದು ದೇವಸ್ಥಾನಕ್ ಬಂದವ್ರು ನೋಡಿದ್ರು, ಅರೆ ಇವನು ನಮ್ಮ ಇವನು ಮೃಗಾರಿ ಹಂಟರ್ ಬ್ಯಾಡ್ರ, ಇವನ್ ಹಿಂಗ ಆಗ್ಬಿಟ್ಟ ನನ್ ಕೂಡ್ಲಿ. ಅವ್ರಂದ್ರು, ಅಯ್ಯೋ ಕೃಷ್ಣ, ಮತ್ತೆ ಅವ ಮತ್ ಅವ್ರು ಕೇಳಿದ್ರು, ನಿನ್ ಬಿಲ್ ಎಲ್ಲ ಐತಿ, ಬಿಲ್ ಅಲ್ಲೇ ಮುರಿದ್ ಬಂದಿ ಅಂತ ಅಂದ. ಮತ್ತೆ ನಿಂದು ಊಟಕ್ಕೆ ನಾ ಮತ್ತೇನು ನನಗೇನು ಗೊತ್ತಿಲ್ಲ, ಆ ನಾರದ ಮುನಿ ಹೇಳಿದ್ರೆ ಇಲ್ಲಿ ಬಂದು ಕುಂತೀನಿ ಅಂದ್ಕೊಳ್ಳಿ. ಇವರ ಮಂದಿಯವರು ಅವರ ಜನರು ಏನು ಮಾಡಾಕತ್ತಿದ್ರು, ಪ್ರಸಾದದ ಎಲ್ಲ ಬ್ಯಾಗ್ ತೊಗೊಂಬಂದು ಅವನಿಗೆ ಕೊಟ್ರು ಪ್ರಸಾದದ ಬ್ಯಾಗ್. ನೋಡ್ರಿ ನೀವು ಪ್ರಸಾದ ನೀವು ತಗೊಳ್ರಿದಂತ ಎಲ್ಲರೂ ಮನೆಯಿಂದ ಅವನಿಗೆ ಒಂದೊಂದು ಬ್ಯಾಗ್ ತಂದು ಕೊಟ್ರು. ಆಮೇಲೆ ಎಷ್ಟೋ ದಿವಸದ ನಂತರ ಅಲ್ಲಿ ನಾರದ ಮುನಿ ಬಂದರು. ಮತ್ತೆ ಹೆಂಗೆ ನಡ್ದತಿಪ್ಪ ನಿಂದಿಗೆ ಭಕ್ತಿ? ಭಕ್ತಿ ಅಂತೂ ಸರಿ ನಡ್ದತಿ, ಆದ್ರೆ ಪ್ರಸಾದ ಜಾಸ್ತಿ ಆಗೈತ್ರಿ ಗುರುಗಳು ಅಂತಂದ. ಯಾಕಂತಂದ್ ಹೌದು ನೀವು ಅವತ್ತು ಹೇಳಿದ್ರಿ ಆ ಬಿಲ್ ಮುರಿದ್ ಬಿಡ್ರಿ ಅಂತಂದು. ಬಿಲ್ ಮುರಿದ್ ಹಾಕಿದ್ದೆ ನಾನು ಚಿಂತೆ ಮಾಡಾಕತ್ತಿದ್ದೆ ನಂದು ನಂದು ಹೊಟ್ಟೆ ಗತಿ ಏನು ಅಂತಂದು. ನೀವು ಹೇಳಿದ್ರಿ ಇಷ್ಟು ಮಾಡ್ರಿ ಕೆಲಸ ಆಗ್ತದೆ ಅಂತ ನೀವು ಹೇಳಿದ್ ಖರೆ ಐತಿ. ಎಲ್ಲರೂ ನನಗೇನು ತಂದು ಕೊಡಾಕ್ತಾರ? ಪ್ರಸಾದ ಬ್ಯಾಗ್ ತಂದು ಕೊಡ್ತಾರ. ಅದೇ ರೀತಿ ನಮ್ಮ ಪ್ರಭುಗಳನ್ನ ಬೆಳಗ್ಗೆ ಎದ್ಕೊಳ್ಳಿ ಪ್ರಸಾದದ ಬ್ಯಾಗ್ ಕಳಿಸ್ತಾರೆ. ನೋಡ್ರಿ ನಾವು ಕೂಡ ಹಂಟರ್ ಇದ್ದಂಗಿದ್ದೆ, ನಾನು ಬ್ಯಾಟ್ ಇದ್ದಂಗೆ ವ್ಯಕ್ತಿ ಇದ್ದೆ. ನಾವು ಒಂದು ಭಕ್ತಿ ಮಾಡಕ್ಕೆ ಶುರು ಮಾಡಿದ ಕೂಡ್ಲೇನೆ ದೇವ್ರು ಎಷ್ಟು ಒಳ್ಳೇದು ಮಾಡಿದಾನೆ ನಮಗೆ ಅಂತಂದ್ರೆ, ನಾನು ಅಡುಗೆ ಮಾಡಕ್ಕೆ ನಾನು ಪ್ರಯತ್ನ ಮಾಡಕತ್ತೇನೆ ಇಲ್ಲಿ. ಅದು ಇವತ್ತಿನ ದಿವಸ ಏನಾಗ್ಬಿಡ್ತು, ಆ ಗ್ಯಾಸ್ ಖಾಲಿ ಆಗ್ಬಿಡ್ತು. ಆದ್ರೆ ಆ ಗ್ಯಾಸ್ ಖಾಲಿ ಆದ್ರೂ ನಂದು ಹೊಟ್ಟೆ ಮಾತ್ರ ಖಾಲಿ ಆಗಿಲ್ಲ, ಹೊಟ್ಟೆ ತುಂಬಿದ್ದೇನೆ ಐತೆ. ಯಾಕಂದ್ರೆ ಏನ್ ಮಾಡ್ತಾರೆ ಭಕ್ತರು, ಪ್ರಸಾದ ಮಾಡಿಕೊಡ್ತಾರೆ ಈ ರೀತಿ. ಆದ್ರಿಂದ ಕೃಷ್ಣನ ಮೇಲೆ ನಮ್ಗೇನಿರ್ಬೇಕು, ವಿಶ್ವಾಸ ಇರಬೇಕು. ಯಾವ ರೀತಿ ಇಲ್ಲಿ ಅವನೇನ್ ಮಾಡಿದ, ಪಶು ಪಕ್ಷಿಗಳಿಗೆ ಅವನ ದಯ ತೋರಿಸಿದ. ತಕ್ಷಣನ ಕೃಷ್ಣ ಅವನ ಮೇಲೆ ಇಷ್ಟ ಅವನ ಮೇಲೆ ಅನುಗ್ರಹ ಮಾಡಿದ. ಅವನಿಗೆ ಪ್ರಸಾದ ಎಲ್ಲ ಕಡೆಯಿಂದ ಬರಕ್ ಶುರುವಾಯ್ತು. ಹಂಗಿರುವಾಗ ನಾವು ಕೂಡ ಕೃಷ್ಣನ ಮೇಲೆ ನಂಬಿಕೆ ಇಟ್ಟು ಜೀವನ ಮಾಡಿದರೆ ನಾವು ಎಂದೆಂದಿಗೂ ದೇವರು ನಮ್ಮನ್ನ ಕೈ ಬಿಡುವುದಿಲ್ಲ. ನಮಗೊಂದು ವಿಶ್ವಾಸ ಇರಬೇಕು. ಇನ್ನೊಂದೇನಂದ್ರೆ ಇನ್ನೊಂದು ವಿಷಯ, ಇನ್ನೊಂದು 5 ನಿಮಿಷ ಚರ್ಚೆ ಮಾಡಿ ಸಮಾಪ್ತಿ ಮಾಡೋಣ. ಮರ್ಸಿಫುಲ್ನೆಸ್ ಟುವರ್ಡ್ಸ್ ಸಮ್ ಹೌಸ್ ಹೋಲ್ಡ್ ಅನಿಮಲ್ಸ್. ಹೀಗೆ ಜನರು ಏನ್ ಮಾಡ್ತಾರೆ, ಹೆಚ್ಚಾಗಿ ನಾಯಿ ಸಾಕ್ತಾರೆ. ನಾಯಿ ಸಾಕ್ತಾರ, ನಾಯಿಗೆ ಇಲ್ಲಿ ಬಾಂಬೆದೊಳಗದ ಡಾಗ್ ಪಾರ್ಲರ್ಸ್ ಅಂತಂದ, ಬ್ಯೂಟಿ ಪಾರ್ಲರ್ ಅಂತಂದೇನ್ ಇರ್ತಾವಲ್ಲ, ಅದಕ್ಕ ಅದ ತರ ಡಾಗ್ ಪಾರ್ಲರ್ಸ್ ಅಂತ ಶುರು ಮಾಡೋದು. ಒಯ್ತಮೆ ಬೋಲ್ರು ಬೊಂಬೈ ಮೇ ತೋ ಥಾ ಮೈ ಉಸ್ ದಿನ ಉದರ್ ಘೂಮ್ ರಾ ಉದರ್ ದೇಖ ಡಾಗ್ ಪಾರ್ಲರ್ಸ್ ಉದರ್ ಬಡಾ ಬಡಾ ಬೋರ್ಡ್ ಅಂದರ್ ಕ್ಯಾ ಹೋತಾ ಓ ಬ್ಯೂಟಿ ಪಾರ್ಲರ್ ಫಾರ್ ಡಾಗ್ಸ್. ಅದ್ರ ನಾಯಿಗೆ ಅಲ್ಲಿ ಏನ್ ಮಾಡ್ತಾರ, ಶಾಂಪೂ ಹಚ್ಚೋದು, ಮೈ ತೋರಿಸೋದು, ಆಮೇಲೆ ಹೇರ್ ಕಟ್ ಕೊಡೋದು, ಆಮೇಲೆ ಅದಕ್ಕೆ ಉಗುರು ತೆಗೆಯೋದು, ಈ ಥರ ಎಲ್ಲ ಕೆಲಸ ಶುರು ಮಾಡೋದು. ಯಾಕಂದ್ರೆ ಒಂದು ವೇಳೆ ಅದೇನಂತಾರಲ್ಲ ಕನ್ನಡದೊಳಗೆ, ಕೆಲಸ ಇಲ್ಲದ ಬಡಿಗ ಏನು ಮಾಡಿದ್ನಂತ ಮುಂದೆ ಹೇಳಬೇಡ್ರಿ. ಅವನಿಗೆ ಕೆಲಸ ಇಲ್ಲಪ್ಪ ಅಂದ್ರೆ ಬಡಿಗಾಗ, ದ ಕಾರ್ಪೆಂಟರ್ ಹೂ ಡಸಂಟ್ ಹ್ಯಾವ್ ವರ್ಕ್ ಹಿ ಡಸ್ ವಾಟ್ ಹಿ ಡಸ್ ಹಿ ಡಸ್ ಸಮಥಿಂಗ್ ಎಲ್ಸ್ ಈ ಚಾಪ್ಸ್ ಆಫ್ ದ ಬಾಡಿ ಆಫ್ ದ ಕಿಡ್ ಹಿಸ್ ಓನ್ ಸನ್ ಐಸಾ ಬೋಲಾ ಜಾತಾ. ಕೆಲಸ ಇಲ್ಲ ಅಂತಂದ್ರೆ ಒನ್ ಹೂ ಡಸಂಟ್ ವರ್ಷಿಪ್ ಗಾಡ್ ವರ್ಷಿಪ್ಸ್ ಡಾಗ್. ಅರ್ಥ ಅದ, ಯಾರ ಹತ್ರ ದೇವ್ರಿಲ್ಲೋ ಪೂಜೆ ಮಾಡ್ಲಿಕ್ಕೆ, ಪೂಜೆ ಯಾರಾದ್ರೂ ನೀವು ಮಾಡಲೇಬೇಕು ಅಂದ್ರೆ ಗಾಡಿಗೆ ಪೂಜೆ ಮಾಡಲಿ ಏನಾಗ್ತದ, ಡಾಗಿಗೆ ಪೂಜೆ ಮಾಡಬೇಕಾಗ್ತದೆ. ಯು ಚೂಸ್, ನೀವು ಆರಿಸ್ರಿ ನಿಮ್ಗೆ ಯಾರು ಬೇಕು, ಡಾಗ್ ಬೇಕು ಗಾಡ್ ಬೇಕು. ಡಿವೋಜಿ ಡಾಗ್ ಜಿಒಡಿ ಗಾಡ್. ಜಿ ಓ ಏನೈತಲ್ಲ ಅದೆಲ್ಲ ತಲ್ಲೆ ಐತೆ, ಜಿ ಮತ್ತು ಓ ಡಿ ಈ ಕಡೆಗೆ ತಗೊಂಬಂದ್ರೆ ಹಿಂಗೆ ಇಷ್ಟೆಲ್ಲ ಡಿಫ್ರೆನ್ಸ್ ಆಗ. ನಾಯಿಗೆ ಇಷ್ಟೆಲ್ಲ ಪ್ರೇಮ ತೋರಿಸ್ತಾ ಇದಾರ ಅವರು. ಯಾವ ನಾಯಿನ ದೂರ ಇಡಬೇಕು ಆ ನಾಯಿನ ತಗೊಂಡು ಬಂದು ಜಗಲಿ ಮೇಲಿಟ್ಟು ಪೂಜೆ ಮಾಡ್ತಾರೆ. ಆಮೇಲೆ ಯಾವ ಆಕಳನ್ನ ಮನೆಗೆ ಕರ್ಕೊಂಡು ಬಂದು ಪೂಜೆ ಮಾಡಬೇಕು, ಆಕಳಿಗೆ ಎಲ್ಲಿ ಕಳಿಸ್ತಾ ಇದಾರೆ, ಕಸಾಯಿ ಕಾನಿ. ಇದು ಸರ್ಕಾರನ, ಇದು ಮಾನವೀಯತೆಯನ್ನ, ಇದು ಮನುಷ್ಯತ್ವನ, ಇದು ಜೀವನನ ಹೇಳ್ರಿ ಏನಿದು. ಆದ್ರಿಂದ ವೈಷ್ಣವರಾದ್ರ ಮೊಟ್ಟ ಮೊದಲು ನಾವು ಅರ್ಥ ಮಾಡಿಕೊಳ್ಬೇಕು, ನಾಯಿಗೆ ಎಲ್ಲಿಡ್ಬೇಕು ಆಕಳಿಗೆ ಎಲ್ಲಿಡ್ಬೇಕು ಅಂತ. ನಾಯಿಗೆ ನಾವು ಹೊಡೆದು ಓಡಿಸೋಂಗಿಲ್ಲ, ಅದಕ್ಕೂ ನಾವು ರೊಟ್ಟಿ ಹಾಕ್ತೀವಿ ಪ್ರಸಾದ ಕೊಡ್ತೀವಿ. ಆದ್ರೆ ಆಕಳಿಗೆ ಮನೆ ಕರ್ಕೊಂಡು ಬಂದು ಏನ್ ಮಾಡ್ಬೇಕು, ಪೂಜೆ ಮಾಡ್ಬೇಕು. ಅಟ್ಲೀಸ್ಟ್ ನೀವು ಏನ್ ಮಾಡ್ಬೇಕು, ಆಕಳಿಗೆ ಹೋಗಿ ಸ್ವಲ್ಪ ಪ್ರೇಮ ತೋರಿಸ್ಬೇಕು. ಅಟ್ಲೀಸ್ಟ್ ಹೋಗಿ ಆಕಳಿಗೆ ನೀವು ಕೈ ಮುಟ್ಟಿ ನಮಸ್ಕಾರ ಮಾಡಬೇಕು. ಆಮೇಲೆ ಹುಲ್ಲು ತಂದು ಹಾಕ್ಬೇಕು, ಆಮೇಲೆ ನಿಮ್ಮ ಮನೆಯಲ್ಲಿ ಏನಾದರೂ ಉಂಡಿ ಅಥವಾ ಬೆಲ್ಲ, ಬೆಲ್ಲ ಹೆಚ್ಚಾಗಿ ಬೆಲ್ಲನು ನೀವು ಒಯ್ದು ಆಕಳಿಗೆ ತಿನ್ನಿಸ್ಬೋದು. ಆಮೇಲೆ ರೊಟ್ಟಿ ತಿನ್ನಿಸ್ಬೋದು. ಅನ್ನ ಜಾಸ್ತಿ ತಿನ್ನಿಸ್ಬಾರ್ದು ಆಕಳಿಗೆ, ತಿಳಿತಾ? ಆಕಳು ಎತ್ತಿಗೆ ಅನ್ನ ಜಾಸ್ತಿ ತಿಂದ್ರೆ ಏನಾಗ್ತದ, ಅದು ಅದಕ್ಕೆ ಹೊಟ್ಟೆ ಒಳಗೆ ಸಮಸ್ಯೆ ಆಗ್ತದೆ ಅಂತ ಹೇಳ್ತಾರೆ. ಸ್ವಲ್ಪ ಇಷ್ಟು ಅನ್ನ ಕೊಟ್ರೆ ಏನಾಗೋದಿಲ್ಲ, ತಿಳಿತಾ? ಇದನ್ನೆಲ್ಲ ನಾವು ಮಾಡಬೇಕು. ಆವಾಗ ನಾವು ಕೃಷ್ಣಗೆ ಪ್ರಿಯ ಆಗ್ತೀವಿ. ಯಾಕೆ? ಕೃಷ್ಣ ಗೋಪ. ಆನಂತರ ಇನ್ನೊಂದೇನು ಅಂದ್ರೆ, ನಾವು ಪ್ರಾಣಿಗಳಿಗೆ ಹಿಂಗೆ ಹೇಳಿದ ಕೂಡಲೇ ನಾವು ಪ್ರಾಣಿಗಳಿಗೆ ಜಾಸ್ತಿ ಪ್ರೇಮ ತೋರ್ಸಕ್ ಶುರು ಮಾಡ್ತೀವಿ. ಆಮೇಲೆ ಕೆಲವರು ಅದಾರ, ಅವ್ರೇನ್ ಮಾಡ್ತಾರೆ, ಅದನ್ನು ಅಂಟಾರ್ಟಿಕಾ ಆರ್ಕ್ಟಿಕ್ ಅಲ್ಲಿ ಹೋಗ್ತಾರ. ಅಲ್ಲಿ ಹೋಗಿ ಏನ್ ಮಾಡ್ತಾರ, ಅಲ್ಲಿ ಯಾವ್ದೋ ಒಂದು ವಿಚಿತ್ರ ಪ್ರಕಾರದ ಒಂದು ಇವು ಇರ್ತಾವೇನು ಮೀನ, ಆ ಮೀನ ಹೋಗಿ ಅವರು ಅವನ್ ಕಾಪಾಡ್ತಾರ. ಆಮೇಲೆ ಇವು ಏನಿರ್ತಾವಲ್ಲ ಪೆಂಗ್ವಿನ್, ಪೆಂಗ್ವಿನ್ ಕೇಳಿ ಒಂಥರದ ಪಕ್ಷಿ ಅವು. ಆಮೇಲೆ ಕಾಂಗ್ರೂ, ಇಂತ ಒಂದೊಂದು ಪ್ರಾಣಿಗೆ ಹೋಗಿ ಅದಕ್ಕೊಂದು ಇದನ್ನ ಒಂದು ದೊಡ್ಡ ಒಂದು ಸಂಸ್ಥೆನ ಓಪನ್ ಮಾಡ್ತಾರೆ. ಅಲ್ಲಿ ಹೋಗಿ ಆ ಪ್ರಾಣಿಗಳಿಗೆ ಹೋಗಿ ಅವ್ರಿಗೆ ಅವಕ್ಕೆ ಸಹಾಯ ಮಾಡೋದು, ಸತ್ತ ಅಂತ ಪ್ರಾಣಿಗೆ, ಸತ್ತ ಪ್ರಾಣಿ ಅಂತ ಸಾಯೋ ರೀತಿ ಇದ್ದಂತ ಅಂತ ಪ್ರಾಣಿಗಳಿಗೆ ಒಯ್ದು ಡಾಕ್ಟರ್ ಹತ್ರ ತೋರಿಸೋದು, ಅವನು ಉದ್ಧಾರ ಮಾಡೋದು, ಇದೆಲ್ಲ ಮಾಡ್ತಾರೆ. ಮನೆಗೆ ಬಂದು ಏನು ತಿಂತಾರೆ ಅವರು, ಮಾಂಸ ತಿಂತಾರೆ. ಎದರದು? ಆಕಳದ ಮಾಂಸ. ಅಲ್ಲ, ಯಾವ ಪ್ರಾಣಿಗೆ ಎಷ್ಟು ಬೆಲೆ ಕೊಡ್ಬೇಕು ಅನ್ನೋದು ಗೊತ್ತೇ ಇಲ್ಲ. ಆ ಪೆಂಗ್ವಿನ್ಗೆ ನೀವು ಹೋಗಿ ಅಲ್ಲಿ ನೀವು ಮಾಡಿದ್ರೆ ಕೃಷ್ಣಗೇನು ಫರಕ್? ಕೃಷ್ಣಗೆ ಫರಕ್ ಆಗ್ತದೆ. ಆ ಪೆಂಗ್ವಿನ್ ಕೂಡ ಕೃಷ್ಣನ್ಗೆ ಮಗು, ಅರ್ಥಾತ್ ನಮಗೆ ಅಣ್ಣ ಅಥವಾ ತಮ್ಮ ಇದ್ದಂಗೆ. ಆದ್ರೆ ಕೃಷ್ಣನ ಬಾಜುಗ್ ನೀವು ಪೆಂಗ್ವಿನ್ ನೋಡೋಂಗಿಲ್ಲ, ಅಥವಾ ನೀವು ಕಾಂಗ್ರು ನೋಡೋಂಗಿಲ್ಲ, ಅಥವಾ ಡಾಲ್ಫಿನ್ ನೋಡೋದಿಲ್ಲ. ಡಾಲ್ಫಿನ್ ಗೊತ್ತಾ, ಒಂಥರ ಫಿಶ್ ಅದು ಮೀನು, ಅವು ನೋಡೋಂಗಿಲ್ಲ. ಅವನ್ ಕೃಷ್ಣ ಬಾಜುಗ್ ನೀವೇನ್ ನೋಡಿದಿರಿ? ಆಕಳ ನೋಡಿದಿರಿ ಅದಲ್ಲ. ಮತ್ತೆ ಅಂತ ಆಕಳ ಮಾಂಸ ತಿಂದು ಪೆಂಗ್ವಿನ್ಗೆ ನೀವು ರಕ್ಷಣೆ ಕೊಟ್ರಿ ಏನು ಫಾಯ್ದಾ? ಅದು ಅದನ್ನ ಹಿಂದಿ ಒಳಗೆ ಒಂದು ಗಾದಿ ಮಾತೈತಿ, ಬಿಲ್ಲಿ ಸೌ ಚೂಹೆ ಕಾಕಿ ಹಜ್ ಕು ಚಲಿ, ಅರ್ಥಾತ ಸೌ ಚೂಹೆ ಕಾಕಿ ಬಿಲ್ಲಿ ಹಜ್ ಕು ಚಲಿ ಅಂತ ಹೇಳ್ತಾರೆ. ಅಂದ್ರೆ ಬೆಕ್ಕ ಏನ್ ಮಾಡ್ತಿತ್ತಂತ, ದಿವಸ ನೂರ್ ನೂರು ಇಲಿ ಗುಳಮ್ ಮಾಡ್ತಾ. ಆಮೇಲೆ ಒಂದ್ ದಿವ್ಸ ಹೇಳಿದ್ರು, ಹಿಂಗ್ ಮಾಡಿದ್ರೆ ನಡೆಯೋದಿಲ್ಲ, ನೀನು ಸ್ವಲ್ಪ ಏನು ದಾನ ಧರ್ಮ ಮಾಡ, ಇದು ಧರ್ಮ ಮಾಡ್ಬೇಕು. ಏನ್ ಮಾಡ್ಬೇಕು? ಮತ್ತೆ ನೀವು ಇದಕ್ಕೆ ಹೋಗ್ಬೇಕು, ದೇವಸ್ಥಾನ, ಇದು ತೀರ್ಥ ಹತ್ರಕ್ಕೆ ಹೋಗ್ಬೇಕು. ಆಯ್ತು, ಹೋಗೋದಕ್ಕಿಂತ ಮೊದ್ಲು ಮತ್ತೆ ನಡಿ ಹೊಟ್ಟೆ ಹಸಿದ್ರು ಅಂತೇಳಿ ಇನ್ನೊಂದು ನೂರು ತಿಂತದು. ಆಮೇಲೆ ಎಲ್ಲಿ ಹೊಂತು? ತೀರ್ಥ ಆದ್ರೆ ಹೊಂತು. ಸೌ ಬಿಲ್ಲಿ ಸೌ ಚೂಹೆ ಅಗರ್ ಬಿಲ್ಲಿ ಖಾಕೆ ಹಜ್ಕು ಜಾತಿ ಹೇ, ಕೌನ್ಸ ಯಾತ್ರ ಹೇ. ಅರ್ಥಾತ್ ಅಂದ್ರೆ ಹಿಂದಿ ಒಳಗೆ ಹೇಳಿದ್ ನಾನು, ಅಂದ್ರೆ ಇಲಿ ಏನ ಬೆಕ್ಕೇನ್ ಮಾಡ್ತದೆ, ಒಂದ್ ನೂರು ಇಲಿ ತಿಂದು ತೀರ್ಥಯಾತ್ರೆಗೆ ಹೋತಂತ. ಅದು ತೀರ್ಥಯಾತ್ರೆಗೆ ಏನ್ ಬೆಲೆ? ಅದೇ ರೀತಿ ಇವ್ರು ಇಷ್ಟೆಲ್ಲ ಸಮಾಜ ಕಲ್ಯಾಣ, ಪಶು ಕಲ್ಯಾಣ, ಅದು ಎಲ್ಲರದು ಕಲ್ಯಾಣ ಮಾಡಿದ್ರು. ಆದ್ರೆ ನಿಜವಾದ ಪಶು ಯಾವುದು? ಆಕಳು. ಅದನ್ನ ಅದಕ್ಕೆ ಬೆಲೆ ಇಲ್ಲ. ಆಕಳಿಗೆ ಯಾರು ಪ್ರೇಮ ತೋರಿಸಂಗಿಲ್ಲ. ಆಕಳು ಏನ್ ತಿಂತಾ ಇದಾವ? ಪ್ಲಾಸ್ಟಿಕ್ ತಿಂತಾ ಇದಾವೆ. ಪ್ಲಾಸ್ಟಿಕ್ ತಿಂದು ಎಲ್ಲ ಹೊಟ್ಟೆ ಒಳಗೆಲ್ಲ ಸಮಸ್ಯೆ ಆಗ್ತದೆ. ಅವ್ರ ನಾಯಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಆಕಳಿಗೆ ಒಂದು ಬಾಳೆಹಣ್ಣು ತಿನ್ಸಕ್ ಅವ್ರ ಹತ್ರ ಹಣ ಇಲ್ಲ. ಒಂದೇ ಒಂದು ಕಾರಣ ಏನೋ, ಅವ್ರು ಹೇಳಿದೆ ಆಕಳ ಹತ್ರ ಹೋದ ಹಾಯ್ತಿತ್ತು ಅಂತ ಹೇಳ್ತಾರೆ. ಮತ್ತೆ ನಾಯಿ ಹೋಗಿ ಕಡಿತಿತ್ತಲ್ಲ, ಅದು ನಡೀತಿದ್ದೆ, ಕಡಿಸ್ಕೊಂಡ್ರೆ ನಡೀತಿತ್ತು. ಕಡಿಸ್ಕೊಂಡ್ರೆ ವ್ಯಕ್ತಿ ಸಾಯ್ತಾನ. ಆದ್ರೆ ಆಕಳ ಹತ್ರ ಆಕಳ ಹಾಯ್ತು ಸತ್ತು ಅಂತಂದು ಎಲ್ಲಿ ನಾವು ಎಲ್ಲಿ ಕೇಳಿಲ್ಲ. ಒಂದ್ ವೇಳೆ ನಾಯಿ ಕಡಿತಂದ್ರ 21 ಇಂಜೆಕ್ಷನ್ ತಗೋಬೇಕಂತ, ಅದೇನು ಆದ್ರೂ ಜನರು ಉಳಿದಿಲ್ಲ ನೋಡ್ರಿ. ಬುದ್ಧಿ ಮಟ್ಟ ಎಲ್ಲಿಗೆ ಬಂದೈತಿ ಲೆಕ್ಕ ಹಾಕಿದ್ರೆ, ತಿಳಿದ? ಅಂದ್ರೆ ಎಲ್ಲಾ ಪ್ರಾಣಿಗಳಿಗೂ ನಾವು ನಾಯಿಗೂ ಅಷ್ಟೇ ಬೆಲೆ ಕೊಡ್ತೀವಿ. ಆದ್ರೆ ಆಕಳಿಗೆ ಆಕಳಿಗೆ ಕೊಟ್ಟಂತ ಬೆಲೆ ನಾಯಿಗೆ ಕೊಡೋದು. ಹಂಗಂತೇಳಿ ನಾಯಿಗೆ ನಾವು ಹೊಡೆದು ಓಡಿಸೋಂಗಿಲ್ಲ, ಅದಕ್ಕೂ ಅಷ್ಟೇ ಬೆಲೆ ಕೊಡೋದು. ಒಂದ್ಸರಿ ಭಕ್ತಿವೇದಂತ ಸ್ವಾಮಿ ಪ್ರಭುಪಾದ ಅವರು ಕಲ್ಕತ್ತಾದಲ್ಲಿ ಕೂತ್ಕೊಂಡಿದ್ರು, ಇಲ್ಲ ಅವರು ಅಮೆರಿಕದಲ್ಲಿ ಇದ್ರು, ಪ್ರಚಾರ ಮಾಡ್ತಾ ಇದ್ರು. ಅವಾಗ ಒಬ್ಬ ಭಕ್ತ ನೋಡಿದ, ಅವ ನೋಡಿದ, ನನಗೆ ನೋಡ್ರಿ ಇಲ್ಲೆಲ್ಲ ಮಾಸ್ಕಿಟೋ ಸೊಳ್ಳೆ ಕಡೆ ಆಗತ್ತವು ಅಂತ. ಆಮೇಲೆ ಅವ್ರು ಅಂದ್ರು, ಇಬ್ರು ಭಕ್ತರು 3 ಮಂದಿ ನೋಡಿ ಪ್ರಭು ನಿಮ್ಮ ಹತ್ರ ಯಾವ ಮಾಸ್ಕಿಟೋ ಬರ್ತಾ ಇಲ್ಲ, ಅಂದ್ರೆ ನಿಮ್ಮ ಹತ್ರ ಯಾವ ಸೊಳ್ಳೆ ಬಂದು ನಿಮ್ಗೇನು ಕಷ್ಟನೇ ಇಲ್ಲ, ಅವೆಲ್ಲ ನಮ್ಮ ಹತ್ರ ಬರಾಕತ್ತವು. ಅವ್ರು ಅಂದ್ರು ಇದಕ್ಕೆ ಕಾರಣ ಮೋಸ್ಟ್ಲಿ ನೀವು ಶುದ್ಧ ಭಕ್ತರಿದ್ರಿ, ಕೃಷ್ಣನಿಗೆ ಪ್ರಿಯ ಅದಿರಿ, ಅದಕ್ಕೆ ನಿಮ್ಮ ಹತ್ರ ನಿಮಗೆ ಇವು ಯಾವ ಮೊಸಳು ಇವು ಸೊಳ್ಳೆ ಕಡಿತಾ ಇಲ್ಲ ಅಂತಂದ್ರು. ಪ್ರಭುಪಾದ್ರಂದ್ರು ಮೋಸ್ಟ್ಲಿ ಅಮೇರಿಕದೊಳಗೆ ಹಿಂಗೆ ಇರ್ಬೋದು, ಆದ್ರೆ ಭಾರತದೊಳಗೆ ಹಿಂಗೆ ಆಗೋದಿಲ್ಲ. ನಾನು ಒಂದ್ಸರಿ ಅವ್ರು ಹೇಳಿದ್ರು, ನಾವು ಒಂದ್ಸರಿ ಕಲ್ಕತ್ತಾ ಮಂದಿರದೊಳಗೆ ಕೂತ್ಕೊಂಡಿದ್ದೆ, ಆ ಮಂದಿರ ಇವತ್ತಿಗೂ ಐತೆ ರಾಧಾ ಗೋವಿಂದ ಮಂದಿರ. ಕಲ್ಕತ್ತಾ ಮಂದಿರದೊಳಗೆ ಕೂತ್ಕೊಂಡು ನಾ ಪ್ರವಚನ ಕೊಡ್ತಾ ಇದ್ದೆ ಇದೇ ಥರ ವ್ಯಾಸಾಸ ಅಂದ್ಮೇಲೆ, ಅವು ಏನ್ ಮಾಡ್ಬಿಟ್ರು ನನ್ನ ತಲೆ ಮೇಲೆ ಮ್ಯಾಲ ಬಂದು ಹಾರಕ್ ಶುರು ಮಾಡಿದ್ವು. ಗೊತ್ತಾ ಅವು ಏನ್ ಮಾಡ್ತಾವು, ತಲೆ ಮೇಲೆ ಗುರು 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 ಅಂತ ಶುರು ಮಾಡ. ಪ್ರಭುಪಾದ್ರು ಅಂದ್ರು ಈಗ ಮತ್ತೆ ಅಲ್ಲಿ ಮ್ಯಾಲೆ ಕುಂತ್ರ ನಾನು ಮತ್ತೆ ಅವು ಯಾವಾಗಾದ್ರೂ ಬಂದು ಕಷ್ಟಾವ ಅಂತ ಹೇಳಿ ಅವರು ನೆಲದ ಮೇಲೆ ಕೂತ್ಕೊಂಡು ಪ್ರವಚನ ಶುರು ಮಾಡಿದ್ರು. ಆದ್ರೂ ಅವು ಬಂದು ಅವ್ರ ಪ್ರಭುಪಾದ್ರ ತಲೆ ಮೇಲೆ ಗುಯ್ 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 ಅಂತಂದು ಶುರು ಮಾಡಿ. ಪ್ರಭುಪಾದ್ರು ಹೇಳಿದ್ರು, ನೋಡ್ರಿ ನಾನು ಶುದ್ಧ ಭಕ್ತ ಆದ್ರೂ ಕೂಡ ನನಗೆ ಇವ್ರು ಏನು ಬಿಡಲಿಲ್ಲ. ಅವ್ರಂದ್ರು ದೇಹ ಡಿ ಥ್ರೋನ್ಡ್ ಮೀ, ಅಂದ್ರೆ ನನಗ ಸೀಟ್ ನಿಂದ ಕೆಳಗೆ ಜಗ್ಗ್ಯಾವ ನೋಡ್ರಿ ಅಂತಂದು ಹೇಳಿದ್ರು. ಅದರಲ್ಲ ಸೀಟ್ ಅಂದ್ರೆ ನಾನು ವ್ಯಾಸನ ಮೇಲೆ ಕೂತ್ಕೊಂಡಿದ್ದೆ, ಸೊಳ್ಳೆ ಏನ್ ಮಾಡಿದ್ರು ದೇಹ ಡಿ ಥ್ರೋನ್ಡ್ ಮೀ ಅಂತಂದು ಹೇಳಿದ್ರು. ಅರ್ಥಾತ್ ಹಂಗಂತ ಹೇಳಿ ಪ್ರಭುಪಾದರು ದೊಡ್ಡ ಇದನ್ ಮಾಡಲಿಲ್ಲ, ಅಂದ್ರೆ ಅವರು ತಮ್ಮನ್ನ ತಾವ ಒಬ್ಬ ವಿಶೇಷ ಅಂತಂದು ಎಂದು ಹೇಳ್ಕೊಳ್ಳಿಲ್ಲ. ಅವರು ಸಾಧಾರಣ ತಮ್ಮನ್ನ ಒಬ್ಬ ಸಾಧಾರಣ ವೈಷ್ಣವನ ರೀತಿಯಲ್ಲಿನ ಅವರು ಹೇಳ್ಕೊಳ್ತಾ ಇದ್ರು. ಆ ನಂತರ ಒಬ್ಬ ವ್ಯಕ್ತಿ ಮಾಯಾಪುರದಲ್ಲಿ ಬಂದ ಭಕ್ತ, ಅವನು ನಮ್ಮ ಒಬ್ಬ ಮಂದಿರದ ಒಬ್ಬ ಬ್ರಹ್ಮಚಾರಿನೂ ಮಾಯಾಪುರಕ್ಕೆ ಹೋಗಿದ್ರು, ಇಬ್ರು ಒಂದೇ ರೂಮ್ ಒಳಗನೆ ಇದ್ರು. ಆನಂತರ ಸಾಯಂಕಾಲ ಆತು, ರಾತ್ರಿ ಆತು, ಮಲಗೋ ಹೊತ್ತು ಬಂತು. ಅವನೇನ್ ಮಾಡ್ದ, ಮಾಸ್ಕಿಟೋ ಕಾಯಿಲ್ ತಗೊಂಡು ಬಂದ, ಕಚ್ಚುವ ಚಾಪ್ ಹಚ್ಚಿದ ನಮ್ಮ ಭಕ್ತ. ಆ ಫಾರಿನ್ ಭಕ್ತ ಅಂದ ಏನ್ರಿ ಇದೇನು ಹಚ್ಚಾಕತ್ತೀರಿ, ಈಗ ಮತ್ತೆ ಇಲ್ಲೆಲ್ಲ ಸೊಳ್ಳೆ ಅದಾವು ಮತ್ತೆ ಅದಕ್ಕೆ ನಿದ್ದೆ ಆಗೋದಿಲ್ಲ. ಅವನಂದ, ಅಲ್ರಿ ಇದು ನೀವು ಮಾಯಾಪುರಕ್ಕೆ ಬಂದಿರಿ, ಇಲ್ಲೇ ಇರೋ ಪ್ರತಿಯೊಂದು ಪ್ರಾಣಿನೂ ಧಾಮವಾಸಿ, ಅಂದ್ರೆ ಧಾಮದೊಳಗೆ ಹುಟ್ಟಿದಂತ ಇವೆ ನೀವು ಸೊಳ್ಳಿ, ಮತ್ತು ಧಾಮವಾಸಿಗೆ ನೀವು ಹಿಂಗ್ ಮಾಡಿದ್ರೆ ಮತ್ತೆ ನಿಮ್ ಗತಿ ಏನಾಗ್ತದೆ ಅಂತ ನಮ್ಮ ಭಕ್ತರಿಗೆ ಅವ್ರು ಪ್ರಶ್ನೆ ಕೇಳಿದ್ರು. ನಮ್ಮ ಭಕ್ತರಿಗೆ ಏನು ಉತ್ತರ ಕೊಡಕನ ಆಗ್ಲಿಲ್ಲ. ಆಯ್ತರಿ ನೀವು ಹೇಳಿದ್ದು ಸರಿ ಅಂತಂದೇಳಿ ಅವರು ಅದನ್ನ ಆರಿಸಿ ಮಲ್ಕೊಂಡ್ರು. ಆಮೇಲೆ ಬೆಳಿಗ್ಗೆ ಎದ್ದು ಅವ್ರಿಗೆ ವಿಚಾರ, ಈ ಅಗದಿ ಇವ್ರು ನೀವು ಯಾವ್ರು ಎಲ್ಲಿರು ನಿಮ್ದು ಏನು ಅಂತಂದು ಹೇಳಿ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದ್ರು. ನೀವೇನಿದ್ರಿ ಮೊದಲು ಹೇಗ? ಆಮೇಲೆ ಆ ಭಕ್ತ ಫಾರಿನ್ ಭಕ್ತರು ಹೇಳಕ್ ಶುರು ಮಾಡಿದ್ರು, ಇಲ್ಲ ಮೊದಲು ನಾನು ಆರ್ಮಿ ಒಳಗೆ ಒಬ್ಬ ಸೋಲ್ಜರ್ ಇದ್ದೆ, ಅಂದ್ರೆ ಮಿಲಿಟ್ರಿ ಒಳಗೆ ನಾನು ಒಬ್ಬ ಸೈನಿಕ ಇದ್ದೆ, ಅದೇಲ್ಲೇ ಈಸ್ಟರ್ನ್ ಯುರೋಪ್ನೊಳಗೆ. ಅಲ್ಲೇ ಪ್ರತಿ ದಿವಸನೂ ಜಗಳ, ಪ್ರತಿ ದಿವಸನೂ ಯುದ್ಧ ನಡೀತದೆ. ಅಲ್ಲಿ ಅವ ಇದ್ದ, ನಾನು ಅಲ್ಲಿಯೇ ಪ್ರತಿಯೊಂದು ನಮ್ಮ ರಾಷ್ಟ್ರ ಇನ್ನೊಬ್ಬ ರಾಷ್ಟ್ರದ ಮೇಲೆ ಏನ್ ಮಾಡ್ತಾ ಇತ್ತು ದಾಳಿ, ಅವಾಗ ನಾನು ಅಲ್ಲಿ ಹೋಗಿ ಏನ್ ಮಾಡ್ತದೆ ಕಂಡುಕೊಂಡವರಿಗೆಲ್ಲ ಗುಂಡು ಹಾಕಿ ಸಾಯಿಸೋದು ಕೆಲಸ ನಾನು. ಅದು ಆಗಿದ್ಮೇಲೆ ಮನೆಗೆ ಹೋಗಿ ಇದ್ದಂಥ ಸಾಮಾನೆಲ್ಲ ಲೂಟಿ ಮಾಡೋದು, ಹೆಣ್ಮಕ್ಳು ಮಕ್ಕಳು ಅವ್ರನ್ನೆಲ್ಲರನ್ನು ಕೊಂದು ಹಾಕೋದು, ಅವ್ರಿಗೆ ಅಪಮಾನ ಮಾಡೋದು, ಈ ರೀತಿ ಎಲ್ಲಾನು ನಾನು ಮಾಡ್ತಾ ಇದ್ದೆ. ಒಂದು ದಿವಸ ಏನಾಯ್ತು ಅಂದ್ರೆ ನನ್ನ ಅಣ್ಣ ಒಂದು ಪುಸ್ತಕ ತಗೊಂಡು ಬಂದ, ಪುಸ್ತಕ ತಗೊಂಡಂದ ಅದನ್ನ ಓದು ಅಂತಂದು ಕೊಟ್ಟ. ಅದನ್ನ ನಾನೇನು ಓದ್ಲಿಲ್ಲ, ಹಂಗ ಬೀಸಿ ಹಾಕಿಬಿಟ್ಟಿದ್ದೆ. ಆಮೇಲೆ ಹೆಂಗೋ ಒಂದು ದಿವಸ ನಾನು ಕೊಟ್ಟಾನ ತಡಿ ಅಂತಂದು ಹೇಳಿ ಅದನ್ನು ಓಪನ್ ಮಾಡಿದೆ, ತೆಗೆದು ನೋಡಿದೆ. ರಾತ್ರಿ ನಾನು ಕೂತ್ಕೊಂಡು ಓದಕ್ ಶುರು ಮಾಡಿದೆ ಸಾಯಂಕಾಲ, ಬೆಳಗ್ಗೆ ತನಕನೂ ಓದಿದೆ, ಪೂರ್ಣ ಭಗವದ್ಗೀತ ಓದಿ ಮುಗಿಸಿದೆ ಅಂತಂದು ಹೇಳಿದೆ. ಒಂದೇ ರಾತ್ರಿ ಒಳಗೆ ಅವನು ಪೂರ್ಣ ಭಗವದ್ಗೀತ ಓದಿ ಮುಗಿಸಿದ. ಅವನಿಗೆ ಅಷ್ಟು ಅದೊಂದು ಅದರೊಳಗೆ ಏನು ಸಿಕ್ತು ಆನಂದ ಅನಿಸ್ತು. ಆಮೇಲೆ ಅವ ಅಂದ, ಒಂದು ವೇಳೆ ಈ ಭಗವದ್ಗೀತಾ ಈ ಜ್ಞಾನ ಇಷ್ಟು ದಿವಸ ನನಗೆ ಸಿಗಲಿಲ್ಲ ಅಂಥೇಳಿ ನನಗೆ ಭಾಳ ದುಃಖ ಆಯಿತು ಅಂಥೇಳಿ. ಅದೇ ಕ್ಷಣನ ಅವ ಲಾಸ್ಟಿಗೆ ಇದನ್ನು ನೋಡಿದ, ಅಡ್ರೆಸ್ ನೋಡಿದ, ಅಡ್ರೆಸ್ ನೋಡಿ ಆ ಹರೇ ಕೃಷ್ಣ ಇಸ್ಕಾನ್ ಟೆಂಪಲ್ಗೆ ಹೋಗಿ ಭೇಟಿ ಆದ ಭಕ್ತರಿಗೆ, ಅವ್ರ ಜೊತೆಗೆಲ್ಲ ಮಾತಾಡ್ದ, ಅವಾಗ ಜಪ ಮಾಡ್ಲಿಕ್ಕೆ ಶುರು ಮಾಡಿದ. ಆಮೇಲೆ ದೀಕ್ಷಾ ತಗೊಂಡ, ನಾಲ್ಕು ನಿಯಮ ಪಾಲಿಂಗ್ ಮಾಡ್ಲಿಕ್ಕೆ ಶುರು ಮಾಡ, ಆಮೇಲೆ ಮಾಯಾಪುರಕ್ಕೆ ಬಂದಿದ್ದ. ಅಂದ್ರೆ ಈ ಮೃಗಾರಿ ಏನೈತಲ್ಲ, ಮೃಗಾರಿ ಕಥಿ, ಅದು ಸತ್ಯುಗದೊಳಗಾಗಿದ್ದು ತಿಳಿತ. ಒಬ್ಬ ವ್ಯಕ್ತಿ ಭಕ್ತ ಆಗ್ಲಿಕ್ಕೆ ಸತ್ಯುಗ ಇರಲೇಬೇಕಂತೇನು ಅವಶ್ಯಕ ಇಲ್ಲ, ಕಲಿಯುಗದೊಳಗೂ ಕೂಡ ಹಿಂಗ ಆಗ್ಬೋದು. ಈ ವ್ಯಕ್ತಿ ಮನುಷ್ಯರಿಗೆ ಕೊಲ್ತಾ ಇದ್ದ, ಆ ಮೃಗಾರಿ ಕೇವಲ ಪ್ರಾಣಿ ಕೊಲ್ತಾ ಇದ್ದ, ಹೌದಲ್ಲ. ಆಮೇಲೆ ಮೃಗಾರಿ ಅವನಿಗೆ, ಅವನ್ ಮೊದ್ಲಿಂದನೂ ಅದ ನಡೆದಿತ್ತು, ಅವನ್ ತಂದೆ ತಾಯಿ ಅವ್ರ ಹಿಂದಿನ ಜನಾಂಗ ಅದ. ಆದ್ರೆ ಇವಂದೇನು ಹಂಗಿರ್ಲಿಲ್ಲ, ಇವ ಹಣದ ಸಲುವಾಗಿ ಈ ನೌಕರಿಗೆ ಶುರು ಮಾಡಿದ, ಹೋದ ಅಲ್ಲೇ ಈ ರೀತಿ ಸೈನಿಕ ಆಗಿ ಎಲ್ಲರಿಗೂ ಕೊಲ್ತಾ ಇದ್ದ. ಅಂಥ ವ್ಯಕ್ತಿ ವೈಷ್ಣವರ ಸಂಘ ಮಾಡಿ ಭಗವದ್ಗೀತೆ ಓದಿದ್ರಿಂದ ಅವನ್ ಯಾವ ರೀತಿಯಾದ ಸಾಧುಗಿಂತನೂ ದೊಡ್ಡ ವ್ಯಕ್ತಿ ಅದ. ಪ್ರಾಣಿ ಪಶು ಪಕ್ಷಿ ಕೊಲ್ಲೋದು ಬಿಡ್ರಿ, ಸೊಳ್ಳಿಗೂ ಕೂಡ ಅವ ಇಷ್ಟು ಬೆಲೆ ಕೊಡ್ತಾರೆ. ಯಾಕೆ? ಕೃಪಾಳು. ಅದು ಮೊದಲನೇ ಗುಣ ವೈಷ್ಣವ. ವೈಷ್ಣವ ಯಾವಾಗ ಆಗ್ತಾನೆ ಒಬ್ಬ ವ್ಯಕ್ತಿ, ಈ ರೀತಿ ಕೃಪ ಅವನಲ್ಲಿ ತೋರಿಸ್ಬೇಕು. ಹಂಗಂತ ಹೇಳಿ ನಾವೇನ್ ಮಾಡ್ತೀವಿ, ಈ ಕಥೆ ಕೇಳಿದ ಕೂಡಲೇ ನಾವೇನು ಅರ್ಥ ಮಾಡ್ಕೊಂಡ್ವಿ, ಎಲ್ಲ ಪಶು ಪಕ್ಷಿಗಳಿಗೆ ನಾವು ಕೃಪಾ ಮಾಡಬೇಕು, ಕೃಪಾ ಮಾಡಬೇಕು, ಕೃಪಾ ಮಾಡಬೇಕು ಅಂತ ಹೇಳ್ಯಾರ ನಮಗೆ ಲೆಕ್ಚರ್ನೊಳಗೆ ಇವತ್ತು ಅಂತ ಹೇಳಿ, ನಾವು ಕೃಪಾ ಮಾಡ್ತಾ ಮಾಡ್ತಾ ಏನ್ ಮಾಡ್ತೀವಿ, ವೈಷ್ಣವರಿಗೆ ಅಲಕ್ಷ್ಯ ಮಾಡಿಬಿಡ್ತೀವಿ. ಸೊಳ್ಳಿಗೆ ನಾವು ಪ್ರೇಮ ಮಾಡಕ್ ಶುರು ಮಾಡ್ತೀವಿ, ಅದನ್ನ ನಮ್ಮ ಬಾಜುಕಿದ್ದಂತ ವೈಷ್ಣವರಿಗೆ ದ್ವೇಷ ಮಾಡಕ್ ಶುರು ಮಾಡ್ತೀವಿ. ಸೊಳ್ಳಿಗೆ ನಾವು ಪ್ರೇಮ ಮಾಡ್ಬೇಕು, ಆದ್ರೆ ವೈಷ್ಣವ್ರಿಗೆ ದ್ವೇಷ ಮಾಡ್ಬೇಕಾ? ಯಾವ 84 ಲಕ್ಷ ಜೀವರಾಶಿ ದಾಟಿ ಅಂದ್ರೆ ಸೊಳ್ಳೆ ಆಗಿನ ಮೇಲೆ ಮನುಷ್ಯ ಆಗ್ತಾನವು ತಿಳಿತಾ. ಸೊಳ್ಳೆ ಹರಿಕೃಷ್ಣ ಮಂತ್ರ ಜಪ ಮಾಡೋದಿಲ್ಲ, ಆದ್ರೆ ಮನುಷ್ಯವಾಗಿದ ಮೇಲೆ ಹರಿಕೃಷ್ಣ ಜಪ, ಅವ್ರಿಗೆ ನಾವು ವೈಷ್ಣವ ಅಂತ ಹೇಳ್ತೀವಿ. ಸೊಳ್ಳಿ ಮೇಲೆ, ಆಕಳದ ಮೇಲೆ, ನಾಯಿ ಮೇಲೆ, ಈ ತರ ಇರಿಬಿ ಮೇಲೆ ನಾವು ಪ್ರೇಮ ಮಾಡಕ್ ಶುರು ಮಾಡಿ ಆ ವೈಷ್ಣವರಿಗೆ ನಾವು ನಿಂದೆ ಮಾಡೋದು, ವೈಷ್ಣವರಿಗೆ ದ್ವೇಷ ಮಾಡೋದು, ವೈಷ್ಣವರಿಗೆ ಅನ್ಯಾಯ ಮಾಡೋದು ಮಾಡಿದರೆ ಇದು ಯಾವ ಸೀಮಿ ವೈಷ್ಣವತೆ, ಇದು ಯಾವ ಸೀಮಿ ಕೃಪಾಳು? ಅರ್ಥಾತ್ ಅದರಿಂದ ಕೃಷ್ಣ ಹೇಳ್ತಾನೆ, ಎಲ್ಲ ಜೀವಿಗಳು, ಎಲ್ಲ ಜೀವಿಗಳು ಅಂದ್ರೆ ಅದರೊಳಗೆ ವೈಷ್ಣವರು ಬಂದರು ಅಥವಾ ಎಲ್ಲ ನಮ್ಮ ಜನ ನಮ್ಮ ಮನೆಯಲ್ಲಿರ್ತಕ್ಕಂತ ಸದಸ್ಯರು ಬಂದರು, ಅದರಲ್ಲಿ ಎಲ್ಲರೂ ಬಂದರು ತಿಳಿತ. ಅದರಿಂದ ಎಲ್ಲರಿಗೂ ನಾವು ಈ ರೀತಿ ಕೃಪಾ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಮೊದಲನೇ ಗುಣ. ಇದು ಯಾವುದು? ಕೃಪಾಳು. ಹರೇ ಕೃಷ್ಣ. ಯಾರಿಗೇನಾದರೂ ಪ್ರಶ್ನೆ ಇದ್ರೆ ಕೇಳಬಹುದು. ಶತ್ರುಗಳು ಇರ್ತಾರ, ಶತ್ರುಗಳು ಮೊದ್ಲು ಇರಬಹುದು, ಆದ್ರೆ ಈಗ ನೀವು ವೈಷ್ಣವರಾಗಿದ ಮೇಲೆ ಅವರಿಗೆ ಅವ್ರ ಜೊತೆಗೆ ನೀವು ಅವ್ರದ್ದು ಸಂಪರ್ಕದೊಳಗೆ ಬರ್ತೀರನ ಇಲ್ಲ? ಆಮೇಲೆ ಇನ್ನೊಬ್ಬ ಒಬ್ಬ ವ್ಯಕ್ತಿ ವೈಷ್ಣವ ಆಗಿದ ಮೇಲೆ ಅವನು ಈ ರೀತಿ ದ್ವೇಷ ಮಾಡೋದಿಲ್ಲ. ಅಟ್ ಲೀಸ್ಟ್ ಯು ಕ್ಯಾನ್ ಟ್ರೈ ಒನ್ಸ್, ಒಂದು ಸಾರಿ ನೀವೇನ್ ಮಾಡ್ಬೋದು, ಪ್ರಯತ್ನ ಮಾಡ್ಬೋದು. ಯಾಕಂದ್ರೆ ಅವನೇನು ಸಿಂಹ ಅಲ್ಲ ಅಥವಾ ಹುಲಿ ಅಲ್ಲ, ಹೌದಲ್ಲ, ಮನುಷ್ಯ ಅದನ್ನ ಅದಲ್ಲ. ಯಾಕಂದ್ರೆ ನಿಮ್ಮ ನಡವಳಿಕೆ, ನಿಮ್ಮ ಬಿಹೇವಿಯರ್, ಆಚಾರ ಹೆಂಗಿರ್ಬೇಕು ಅಂತಂದ್ರೆ ಅದನ್ನ ನೋಡಿ ಅವನಿಗೆ ಆಕರ್ಷಣೆ ಉಂಟಾಗ್ಬೇಕು. ಹಂಗಾಗ್ಲಿಲ್ಲ ಅಂದ್ರೆ ಅಟ್ ಲೀಸ್ಟ್ ನೀವು ಅವನ ಹತ್ರ ಹೋಗಿ ಒಂದು ಮಾತು ಮಾತಾಡ್ಬೋದು, ಕೇಳ್ಬೋದು, ಹೆಂಗದಿರಿ, ಆರಾಮದಿರ, ಇಷ್ಟೇ ಕೇಳ್ರಿ ನೀವು, ಹಿಂದಿಂದ ಏನು ಹೇಳೋ ಅವಶ್ಯಕತೆ ಇಲ್ಲ. ಏನ್ ತಿಳ್ಕೊತಾನೆ, ಏ ನಮ್ ಜೊತೆಗೆ ಇವ್ರು ಹೊಡೆದಾಡಿದ್ರು ಹಿಂದಕ್ಕೆ, ನಮ್ ಜೊತೆಗೆ ಹಂಗ ಉಲ್ಟಾ ಸೀದಾ ಮಾತಾಡಿದ್ರು, ಈಗ ಇವ್ರು ಹಿಂಗ್ ಕೇಳಾಕತ್ತಾರ ಅಂತ ಹೇಳ್ಕೊಳ್ಳಿ, ಅವನಿಗೂ ವಿಚಿತ್ರ ಅನಿಸ್ತದೆ. ಅವನಿಗೇನಿಸ್ತದೆ, ಅರೆ ಹಿಂಗ ಅನ್ಬರ್ತಾನಂದ್ರೆ ಮತ್ತೆ ನಾ ಏನ್ ಮಾಡ್ಬೇಕು? ಅವನು ಅವನಿಗೂ ಮನಸ್ಸು ಕರಗಬಹುದು ಅಥವಾ ಉಲ್ಟಾ ಸೀದಾ ನಿಮಗೆ ಜವಾಬ್ ಕೊಡ್ಬಹುದು. ಅಟ್ ಲೀಸ್ಟ್ ನೀವು ಒಂದ್ಸರಿ ಟ್ರೈ ಮಾಡ್ಬೇಕು. ಮತ್ತು ನಾವು ಹಂಗ ಉಲ್ಟಾ ಸೀದಾ ಮಾತಾಡೋದಂದ್ರೆ ದೂರ ಇರೋದು ಒಳ್ಳೇದು, ಅದಕ್ಕೆ ಮಾಡ್ಲಿಕ್ಕೆ ಕೆಲಸ ಬಹಳ ಐತಿ. ಅವನಿಗೆ ನೀವು ಪ್ರಚಾರ ಮಾಡಿ ಅವನಿಗೆ ಭಕ್ತ ಮಾಡೋದಕ್ಕಿಂತನೂ ಯಾರು ನಿಮಗೆ ಮಿತ್ರರಿದ್ದಾರೋ, ಯಾರು ನಿಮ್ಮ ಮಾತು ಕೇಳ್ತಾರೋ ಅಂಥವ್ರಿಗೆ ನೀವೇನು ಮಾಡಬೇಕು, ಅವ್ರ ಜೊತೆಗೆ ಒಳ್ಳೆ ಸಂಬಂಧ ಬೆಳೆಸಿ ಅವ್ರನ್ನ ಭಕ್ತರಾಗಿ ಮಾಡಬೇಕು. ಯಾರು ನಿಮ್ಮ ಮಾತು ಕೇಳೋದಿಲ್ಲ, ನಿಮ್ಗೆ ದ್ವೇಷ ಮಾಡ್ತಾರ ಇಷ್ಟೆಲ್ಲ ಮಾಡಿದ್ರು, ಉಪಕಾರ ಮಾಡಿದ್ರೆ ಅಪಕಾರ ಮಾಡ್ತಾರೆ, ಅವ್ರಿಗೇನು ಮಾಡಿಬಿಡ್ಬೇಕು, ನೀವು ರೆಡ್ ಬ್ಯಾಂಡ್ ಕಟ್ಟಿಬಿಡ್ಬೇಕು, ಗಾನ್ ಕೇಸ್. ಸರಿ, ಮುಗಿತು. ಆದ್ರೆ ನೀವು ಅವ್ರಿಗೇನು ನಿಮ್ಗೆ ತ್ಯಾಗ ಮಾಡಲಿಲ್ಲ, ಅವ್ರಿಗೆ ನೀವು ದೂರ ಇಟ್ಬಿಟ್ರಿ. ಇವತ್ತಿಲ್ಲ ನಾಳೆ ಹೃದಯ ಪರಿವರ್ತನೆ ಆದ್ರೆ ನೋಡೋಣ, ಇಲ್ಲಕ್ರೆ ಏನು ಅವಶ್ಯಕತೆ ಇಲ್ಲ. ಆದ್ರೆ ಇಷ್ಟೆಲ್ಲ ಜನರು ಇದಾರಲ್ಲ, ಮಿತ್ರರಿದ್ದಾರೆ, ಆಮೇಲೆ ಅಪರಿಚಿತರು ಇದ್ದಾರೆ. ಅಪರಿಚಿತರು ನಮ್ಗೇನು ದ್ವೇಷ ಮಾಡ್ತಾ ಇಲ್ಲಲ್ಲ. ಈಗ ನಾವು ಎಲ್ಲಿಯಾದ್ರೂ ಯಾರಾದ್ರೂ ಹೋಗಿ ಒಳ್ಳೆ ಮಾತಾಡಿದ್ರೆ ಅವ್ರು ನಮ್ಗೇನು ಮುಖದ ಮೇಲೆ ಹೊಡಿತಾರ? ಇಲ್ಲ, ಅವ್ರು ಒಳ್ಳೇದ ಮಾತಾಡ, ಒಳ್ಳೇದ ಅವ್ರ ಜೊತೆಗೆ ವರ್ತನೆ ಮಾಡಿ, ಅವ್ರಿಗೆ ಅವ್ರಿಗೆ ಫ್ರೆಂಡ್ಶಿಪ್ ನೀವು ಮಾಡಿಕೊಂಡು ಅವ್ರನ್ನೇ ಭಕ್ತರನ್ನಾಗಿ ಮಾಡಬಾರ್ದು. ಹೌದಲ್ಲ, ನಮಗೆ ವೈರಿಗಳು ಒಬ್ರು ಇಬ್ರು ಮೂರು ನಾಲ್ಕು ಮಂದಿ ಇರ್ಬೋದು, ಆ ಇಡೀ ಜಗತ್ತು ವೈರಿ ಅಲ್ಲಲ್ಲ. ಮತ್ತೆ ಅವ್ರಿಗೆ ನೀವು ಭಕ್ತರಾಗಿ ಮಾಡ್ರಿ, ಅವ್ರಿಗೆ ನೀವು ಕೃಪಾ ತೋರಿಸ್ರಿ. ಆ ರೀತಿ ಮತ್ತೆ ಯಾರಿಗೆ ಏನಾದ್ರು ಪ್ರಶ್ನೆ? अच्छा ಕೆಲಸ ಇಲ್ಲದ ಬಡಿಗ ಇಂತ ಕೆಲಸ ಮಾಡ್ತಾನೆ. ದ ಯೂಸ್ ಆಫ್ ನೋಯಿಂಗ್ ವೆದರ್ ಯು ನೋ ಇಟ್ ಆರ್ ನಾಟ್, ಬಟ್ ಸಿನ್ಸ್ ಟೈಮ್ ಮೆಮೋರಿಯಲ್ ಹ್ಯಾಚಿಂಗ್ ಹ್ಯಾಸ್ ಬಿನ್ ಗೋಯಿಂಗ್ ಆನ್. ಹೀಗೆ ವಾಟ್ ದ ಹೆಲ್ ಯು ನೀಡ್ ಟು ನೋ ಆಲ್ ಆಫ್ ದಟ್? ಸಂಬಡಿ ಆಸ್ ಪ್ರಭುಪಾದ್, ಏಕ್ ಬಾರ್ ಪ್ರಭುಪಾದರಿಗೆ ಪ್ರಶ್ನೆ ಕೇಳಿದ್ರು. ಅವ್ರು ಹಾಲೆಂಡ್ ಒಳಗಿದ್ರು, ನೆದರ್ಲ್ಯಾಂಡ್ಸ್. ಒಂದು ಹೋಟೆಲ್ನಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು. ಒಬ್ಬ ರಿಪೋರ್ಟರ್ ಬಂದು ಪ್ರಶ್ನೆ ಕೇಳಿದ, ನಿಮ್ಮ ನೀವು ಕೃಷ್ಣ ಭಕ್ತರಿದ್ದೀರಲ್ಲ? ಹೌದು ಅಂತ. ನಿಮ್ಗೆಲ್ಲಾನು ಗೊತ್ತೈತೆ? ಎಲ್ಲಾನು ಗೊತ್ತಿಲ್ಲ, ಕೆಲವೊಂದು ವಿಷಯಗಳು ಗೊತ್ತದ. ಮತ್ತೆ ಹಂಗಿದ್ರೆ ಈ ಹೋಟೆಲ್ನೊಳಗೆ ಎಷ್ಟು ಕಿಟಕಿ ಅದಾವ, ಎಷ್ಟು ಬಾಗ್ಲದಾವ ಹೇಳ್ರಿ ಅಂತ ಹೇಳಿದ್ವಿ. ಇದೇ ಪ್ರಶ್ನೆನ ಇದು, ಈ ಕಿಟಕಿ ಬಾಗ್ಲ ಎಷ್ಟದಾವ ಅದನ್ನು ಹೇಳಿದ್ರು ನಿಮ್ಗೆ ಅದ್ರಿಂದ ಏನು ಫಾಯ್ದೆ ಐತೆ? ಹೌದು, 7,515 ಅಂತ ನಾನು ಹೇಳಿದ್ರೆ ನೀವು ಹೋಗಿ ಎಣಸಕ್ಕಾಗ್ತದ? ನೀವು ಹೋಗಿ ಎಣಿಸಿದ್ರು ಕೂಡ ಇಲ್ರಿ 7,012 ಅದಾವ ಅಂತಂದು ಹೇಳಿದ್ರೆ ನಿಮ್ಗೇನು ಫರಕ್ ಆತ? ಒಬ್ಬನ ಇದೇ ಸರಿ ಮಂತ್ರಿ ರಾಜ ಮಂತ್ರಿ ಕೇಳ್ದ, ಈಗ ನಾವೊಂದು ಪ್ರಶ್ನೆ ಕೇಳ್ತೇನೆ ನೀನು ಸರಿಗೆ ಉತ್ತರ ಕೊಡ್ಬೇಕು, ಇಲ್ಲಕ್ರೆ ನಿನಗೆ ಮರಣದಂಡ. ಒಂದು ಏನಪ್ಪ ಇದು ಪ್ರಶ್ನೆ ಏನು ಕೇಳ್ತಾರೆ ಈಗ ರಾಜರು? ಈಗ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಎಣಿಸಿ ಹೇಳಬೇಕು. ನೀವು ಸೊ ರಾತ್ರಿ ಆಕಾಶ ನೋಡಿದ್ರಿ ಇಬ್ರು, ಇಲ್ಲೆಲ್ಲ ಏನದಾವು ಗ್ರಹ ನಕ್ಷತ್ರ, ಎಣಸು ಎಷ್ಟು ಅದಾವು, ಈಗ ಎಷ್ಟು ಸಂಖ್ಯೆ ಎಷ್ಟು ನನಗೆ ಹೇಳಬೇಕು ಅಂತ. ಇಲ್ಲ ಅಂದ್ರೆ ನಿನಗೆ ಮರಣದಂಡನೆ. ಈಗ ಮಂತ್ರಿ ಅವ ಏನಾದ್ರು ಕೆಲಸ ಮಾಡಕ್ಕೆ ಬೇಕು, ಹೌದಲ್ಲ? ಇಲ್ಲ ಅಂದ್ರೆ ಅವಂದು ಮುಗೀತು, ಹೌದಲ್ಲ? ಅವ ಅಂದ 15,07,315 ಅಂತ ಹೇಳ್ಬಿಟ್ಟು, ಅದು ನಿನ್ಗೆ ಹೆಂಗ್ ಬರ್ತು ಅಂತ. ಇಲ್ಲ ನೀವು ಹಂಗಂದ್ರೆ ಹೋಗಿ ಎಣಿಸ್ರಿ ಅಂತ ರಾಜ, ನೀವು ಹೋಗಿ ಎಣಿಸ್ರಿ. ಅಲ್ಲ ಹೌದು, ಒಂದ್ ವೇಳೆ ಕಡಿಮೆ ಇದ್ರೆ ಎಷ್ಟು ಕಡಿಮೆ ಇದೆ ಅಷ್ಟು ಹಾಕೊಂಬಿಡ್ರಿ, ಮತ್ತೆ ಜಾಸ್ತಿ ಇದ್ರೆ ಅಷ್ಟು ಕಡಿಮೆ ಮಾಡಿಬಿಡ್ರಿ. ಜಿತ್ನ ಕಮ್ ಹೇ ಉತ್ನ ಡಾಲ್ಲೋ, ಜಿತ್ನ ಜಾದಾ ಉತ್ನ ಕಮ್ ಕರ್ಲು. ಇಂಥ ಪ್ರಶ್ನೆಗೆ ಹಿಂಗೆ ಜವಾಬು ಕೊಡ್ಬೇಕಾಗ್ತದೆ. ಐಸ ಪ್ರಶ್ನೆಗೆ ಜವಾಬ್ ಏ ಹೋತ. ಅದರಿಂದ ಮಾಡಕ್ ಕೆಲಸ ಇಲ್ಲ ಅಂದ್ರೆ ಇಂಥವೆಲ್ಲ ಅವ್ರು ಮಾಡಕ್ ಶುರು ಮಾಡ್ತಾರೆ. ಹೌದಲ್ಲ, ಇಫ್ ಯು ಹ್ಯಾವ್ ಅಗರ್ 16 ಮಾಳ ಮಾಡ್ಬೇಕಂತಂದು ಅವ್ರಿಗೆ ಒಂದು ಬುದ್ಧಿ ಒಳಗೆ ಒಂದ್ ಸ್ವಲ್ಪ ಹೋಗಿತ್ತಂದ್ರೆ ಟೈಮ್ ಎಲ್ಲೈತೆ? 16 ಮಾಳ ಮಾಡ್ಕೊಂಡು ಕುಂತಿದ್ರು, ಭಗವದ್ಗೀತ ಓದ್ತಿದ್ರು, ಕ್ಲಾಸಿಗೆ ಬರ್ತಾ ಇದ್ರು, ಪ್ರಸಾದ್ ತಿಂತಾ ಇದ್ರು, ಪ್ರಸಾದ ಅಡಿಗೆ ಮಾಡ್ತಾ ಇದ್ರು, ದೇವ್ರಿಗೆ ನೈವೇದ್ಯ ಮಾಡ್ತಾ ಇದ್ರು. ಹೇಳ್ತಾ ಮಾಡಕ್ ಕೆಲಸ ಇಲ್ಲ ಅಂದ್ರೆ ಇಂಥದ್ದೇ ಕೆಲಸ. नहीं, माय क्वेश्चन इज मेरा नन प्रश्न है ना, ಯಾವ ಧರ್ಮದಲ್ಲಿ ನಿಮಗೆ ಕೃಪಾ ತೋರಿಸೋದು ಅರ್ಥ ಮಾಡ್ಕೊ ಹೇಳೋದಿಲ್ವೋ ಅದು ನಿಜವಾಗಿ ಧರ್ಮನ? ಸೊ ಇನ್ ಎವ್ರಿ ವೇ ಎಲ್ಲದ್ರೊಳಗೂ ಥರ್ಡ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಫಸ್ಟ್ ಕ್ಲಾಸ್ ಐತೆ. ಅದು ಥರ್ಡ್ ಕ್ಲಾಸ್ ಧರ್ಮ ಅದು. ಅದು ಹೇಳಲಿಕ್ಕೆ ನೋಡ್ಲಿಕ್ಕೆ ಮಾತ್ರ ಧರ್ಮ, ಅದು ಟೆಂತ್ ಕ್ಲಾಸ್ ಧರ್ಮ ಅದು. ಯಾವ ಧರ್ಮದಲ್ಲಿ ಪಶು ಪ್ರಾಣಿ ಪಕ್ಷಿಗಳಿಗೆ, ಪಶುಗೆ ಬಿಡ್ರಿ ಹೋಗ್ಲಿ, ಮನುಷ್ಯರಿಗೆ ಅವರು ಕೊಲ್ತಾ ಇದಾರ. ಅವ್ರ ಏನಂತಾರ ಇದಕ್ಕ, ಏನಂತಾರ ಅದಕ್ಕ, ಜಿಹಾದ್, ಜಿಹಾದ್ ಅಂತ. ಅಂದ್ರೆ ನೀವು ಇನ್ನೊಬ್ಬರು ಮನುಷ್ಯನ ಕೊಂದ್ರ ನಿಮ್ಗೆ ಏನ ಸ್ವರ್ಗ ಸಿಗ್ತದ, ಅದನ್ನ ಅದ್ರೊಳಗೆ ಬರ್ದಿಟ್ಟಾರಂತ. ಅದು ಕುರಾನ. ಇವತ್ ನಾನು ನಿನ್ನೆ ಇವತ್ ಬೆಳಿಗ್ಗೆ ನಾ ಒಂದು ಲೆಕ್ಚರ್ ಕೇಳ್ತಾ ಇದ್ದೆ, ಅದ್ರೊಳಗೆ ಪ್ರಭುಗಳು ಹೇಳ್ತಾ ಇದ್ರು, ಸ್ವಾಮಿಗಳು. ಅವ್ರೇನ್ ಹೇಳ್ತಾ ಇದ್ರು, ಕುರಾನ್ ನಲ್ಲಿನೂ ಕೂಡ ದೇವರಿಗೆ 99 ಹೆಸರುಗಳನ್ನು ಬರ್ದಾರ. ಆ ದೇವರು ನೋಡ್ಲಿಕ್ಕೆ ಕಪ್ಪದನಂತ ಅದನ್ನು ಹೇಳಾರ. ಆ 100ನೇ ಹೆಸರನ್ನ ಭವಿಷ್ಯದಲ್ಲಿ ಅದು ವರ್ಣನೆ ಮಾಡಿ, ಭವಿಷ್ಯದಲ್ಲಿ ಅದು 100ನೇ ಹೆಸರು ನಿಮಗೆ ಮುಂದೆ ಗೊತ್ತಾಗ್ತದೆ ಅಂತಂದು ಹೇಳ್ಯಾರ. ಆಮೇಲೆ ಜೀವರಾಶಿಗಳಿಗೆ ಕೃಪಾ ತೋರಿಸ್ಬೇಕಂತ ಕುರಾನ್ ಒಳಗೆ ಹೇಳಿದಾರ. ಆಮೇಲೆ ಯಾರಿಗೆ ಇದನ್ ಆಗೋದಿಲ್ಲೋ ಮಾಡಕ ಅಂತವ್ರಿಗೆ ಬಕ್ರೀದ್ ಐತಲ್ಲ, ಬಕ್ರೀದ್ ಐತಿಲ್ಲ, ಅದ್ರ ಗಾಯಿದ್ ಐತೇನ, ಗಾಯಿದ್ ನೋಡ್ರಿ, ಗಾಯಿದ್ ಅಂತಂದ ಎಲ್ಲರ ನೀವು ನೋಡ್ರಿ, ಬಕ್ರೀದ್ ಐತಿ. ಬಕ್ರಿ ಅಂದ್ರೇನು ಇದು ಆಡು ಮೇಕೆ, ಅವನು ಅವ್ರು ಇದು ಮಾಡಬಾರ್ದು, ಹತ್ಯೆ ಮಾಡಬಾರ್ದು. ಆದನ್ನು ಕೂಡ ನಿಮ್ಗೆ ಅದು ತಡ್ಕೊಳಕ್ ಆಗೋದಿಲ್ಲ ಅಂದ್ರೆ ಆದ್ರೆ ಕೆಲ್ಸಕ್ಕೆ ಬಾರ್ದಂತ ಇದ್ದ ಪ್ರಾಣಿಗಳನ್ನ ತಿನ್ರಿ ನಡೀತಿದ್ದು. ಆದ್ರೆ ಗಾಯಿದ್ ಅಂತಂದ ಎಲ್ಲಿಲ್ಲ. ಆದ್ರೆ ಅವ್ರು ಏನ್ ಮಾಡ್ತಾರ, ಬಕ್ರಿ, ಗಾಯ್, ಊಂಟ್, ಜೋ ಭೀ ಜೋ ಚಲ್ತಾ ಹೇ ಫಿರ್ತಾ ಹೇ ಸಬ್ ಉಸ್ಕೋ ಕಾಟ್ಕೆ ಖಾನೆ ವಾಲೆ. ಈ ಕೋಯ್ ಧರ್ಮ ಹೇ ಅಷ್ಟು ಮಾತ್ರ ಅಲ್ಲ, ವೇದದೊಳಗೂ ಇದನ್ ಕೊಟ್ಟಿದ್ದಾರೆ ಕೆಲವೊಂದು ಸ್ಯಾಕ್ರಿಫೈಸ್ ಅಂದ್ರೆ ಯಜ್ಞ, ಯಾವ್ದಾರ ಹಾರ್ಸ್ ಸ್ಯಾಕ್ರಿಫೈಸ್, ಗೋಮಹೇದ ಅಂದ್ರೆ ಆಕಳದು, ಆಕಳದನ್ನು ನೀವು ಯಜ್ಞದಲ್ಲಿ ಬಲಿ ಕೊಡಬಹುದು. ಆದ್ರೆ ಕಲಿಯುಗದಲ್ಲಿ ಅದು ಸಂಭವ ಇಲ್ಲ, ಯಾಕಂದ್ರೆ ಗೋಮೇಧ ಯಜ್ಞದೊಳಗ ಆಕಳನ್ನು ಬಲಿ ಕೊಡ್ತಾರ, ತಿನ್ಲಿಕ್ಕಲ್ಲದ ತಿಳಿತಾ. ಯಾಕಂದ್ರೆ ಒಂದು ಅಗದಿ ಮುದಿ ಆಕಳನ್ನ ತಗೊಂಡು ಬಂದು ಅದನ್ನು ಪೂಜೆ ಮಾಡಿ ಅದನ್ನು ಬಲಿ ಕೊಟ್ರೆ ತಕ್ಷಣ ಆಕಳಕ್ಕ ಏನ್ ಬರ್ತಾ ಇತ್ತು, ಹೊಸ ಜೀವನ ಬರ್ತಾ ಇತ್ತು, ಮಗು ಅದು ಕರ ಆಗಂಗ ಆಗ್ತಿತ್ತು ಅದು ಆಕಳ. ಆಮೇಲೆ ಅಂತ ಯಜ್ಞದಿಂದ ಇಡೀ ಜಗತ್ತಿಗೆ ಒಳ್ಳೇದಾಗ್ತಾ ಇತ್ತು ಅಂತ ಹೇಳಿ ಅವ್ರು ಬಲಿ ಕೊಡ್ತಾರ. ಅವ್ರು ಇದನ್ ನೋಡಿ ಅವ್ರು ಹೇಳ್ತಾರೆ, ನಿಮ್ ವೇದವರ್ಗುನು ಆಕಳ ಬಲಿ ಕೊಡ್ತಾರ, ಮತ್ ಹಂಗಿದ್ರೆ ನೀವು ನಮಗ್ ಉಲ್ಟಾ ಯಾಕೆ ಹೇಳಿದಿ ಅಂತ ಅವ್ರು ನಮಗ್ ಪ್ರಶ್ನೆ ಕೇಳ್ತಾರೆ. ಅದ್ ಮಾಡ್ತಾರ ಹಿಂದ ಅದಕ್ ಉದ್ದೇಶ ಏನೈತಿ ಅದನ್ನ ತಿಳ್ಕೊಳಕ್ ಅವ್ರಿಗೆ ಬುದ್ಧಿ ಬೇಕಲ್ಲ ತಿಳಿತಾರ. ಆದ್ರಿಂದ ಪ್ರತಿಯೊಂದು ಇದ್ರೊಳಗುನು ಈಗ ಅಲ್ಲಿ ಹೊರಗಡೆ ಚೇರ್ ಹಾಕಿದ್ದೀವಿ ನಾವು, ಚೇರ್ ಹಾಕಿದೀವಿ ಯಾರ ಸಲುವಾಗಿ, ಯಾರಿಗೆ ಒಂದು ನೆಲದ ಮೇಲೆ ಕೂಡಕ್ ಆಗಲ್ಲ ಅವ್ರಿಗೆ ನಾವು ಚೇರ್ ಹಾಕಿದೀವಿ. ಹಂಗಂತ ಹೇಳಿ ಎಲ್ಲರು ನೀವು ಚೇರ್ ಹಾಕ್ಯಾರ ನಾ ಅಲ್ಲಿ ಹಿಂದೆ ಹೋಗಿ ಕುತ್ಕೊಂಡ್ಬಿಟ್ರೆ ಇಲ್ಲಿ ಲೆಕ್ಚರ್ ಕೇಳೋರು ಯಾರಲ್ಲಿ, ಚೇರ್ ಅದಾವ ಅಂದ್ರೆ ಅದರ ಅದಕ್ಕೆ ಅರ್ಥ ಏನೋ ಅಲ್ಲಿ ಹೋಗಿ ಕುತ್ಕೋಬೇಕಂತ ಅರ್ಥ ಅಲ್ಲ, ಹಾ ನಿಮ್ಗೆ ಅವಶ್ಯಕತೆ ಇದ್ರೆ ಹೋಗಿ ಕುತ್ಕೋಬಹುದು ತಿಳಿತಾ. ಅಲ್ಲಿ ನೀರ್ ಐತೆ ಅಂತಂದ ಹೇಳಿ ಹೋಗಿ ಅಲ್ಲಿ ನೀರ್ ಕುಡಿಯ ಕುತ್ಕೊಂಡ್ರಿ ಅಂತಂದ್ರೆ ಇಲ್ಲಿ ಮತ್ತೆ ಪ್ರವಚನ ಕೇಳೋರು ಯಾರು, ಅವ್ ಮತ್ತೆ ಅಲ್ಲಿ ನೀರ್ ಇಟ್ಟಿದ್ರಿ, ನೀರ್ ಇದ್ದವ್ರಿ ಏನಾಯ್ತು, ಇಲ್ಲಿ ಬಂದ್ರೆ ನೀರ್ ಕುಡಿಯಕ ಪ್ರವಚನ ಕೇಳಲಿಕ್ಕೆ, ಅವಶ್ಯಕತೆ ಇದ್ರೆ ನೀರ್ ಕುಡಿಬೇಕು, ಇಲ್ಲಿ ನನಗೂ ನೀರ್ ಇಟ್ಟಾರ ಇಲ್ಲಿ, ಅದರರ್ಥ ನಾ ಬರೇ ನೀರ್ ಕುಡ್ಕೊಂತ ಕುಂತರ ನೀವೇನ್ ಪ್ರಶ್ನೆ ಕೇಳ್ತೀರಿ, ಪ್ರಭುಗಳ ನೀವು ನೀರ್ ಕುಡಿಯಾಗತ್ತಿರ ಪ್ರವಚನ ಕರದ್ರಿ ನಮಗ ಐತಿ ಅಂತ ಹೇಳಿದ ಕೂಡ್ಲೆ ಎಲ್ಲ ಪ್ರಾಣಿಗಳು ಅಡ್ಡಾಡಕತ್ತಾವ ಅಂತ ಹೇಳುವ ನಿಮ್ ಸಲುವಾಗಿ ಅವನ ದೇವರ ಉತ್ಪತ್ತಿ ಮಾಡ್ಯಾನ ಅವನ್ನ ಹೇಳಲ್ಲ ಈ ರೀತಿ. ಆದ್ದರಿಂದ ಎಲ್ಲನೂ ಹೇಳಿದಿರ್ತದೆ ಶಾಸ್ತ್ರದಲ್ಲಿ. ಆದ್ದರಿಂದ ನಾವೇನು ಹೋಗೋದನ್ನ ಯಾವುದು ಶ್ರೇಷ್ಠ ಅದನ್ನು ಸ್ವೀಕಾರ ಮಾಡಬೇಕು ಹೇಳಿತ ಈ ರೀತಿ. ಅದರಿಂದ ಇಲ್ಲಿ ಸಮಯ ಆಗ್ತಾ ಬಂತು, 8:40 ಆಯಿತು. ಇಲ್ಲಿ ನಾವು ಸಮಾಪ್ತಿ ಮಾಡೋಣ, ಯಾಕಂದ್ರೆ ಪ್ರವಚನ ಲೇಟ್ ಶುರು. ನಾನು ಬಂದೆ 7 ಗಂಟೆಗೆ, ಯಾರು ಇರಲಿಲ್ಲ, ಒಂದು 10 ನಿಮಿಷ ಒಳಗೆ ಹೋದೆ, ಅಷ್ಟರಲ್ಲಿ ಎಲ್ಲರೂ ಬಂದುಬಿಟ್ರಿ. 7:15ಕ್ಕೆ ಶುರು ಮಾಡಿದ್ರಲ್ಲ, ಕ್ಷಮೆ ಮಾಡಿರಿ, ಲೇಟ್ ಆಯಿತು. ಆಮೇಲೆ ಮತ್ತೆ ನಾವು ಜಲ್ದಿ, ನೀವೆಲ್ಲ ಕರೆಕ್ಟಾಗಿ ಬಂದರೆ ಟೈಮು, ನಾವು ಜಲ್ದಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಹರೇ ಕೃಷ್ಣ. ಇವಾಗ ಇವತ್ತಿನ ದಿವಸ ನಾವು ಕೃಪಾಳು ಈ ಕ್ವಾಲಿಟಿ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅಲ್ಲಿ ಮುಂದೆ ನಾನ್ ಡಿಫೈಂಟ್ ಅಂದ್ರೆ ನಮ್ರತೆ, ಇದರ ಬಗ್ಗೆ ನಾವು ಚರ್ಚೆ ಮಾಡೋಣ ಮುಂದಿನ ಕ್ಲಾಸ್ನಲ್ಲಿ. ಹರೇ ಕೃಷ್ಣ, ಹರೇ ಕೃಷ್ಣ
ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ.
ಶ್ಲೋಕ ಪ್ರಭುಪಾದ ಕೀ ಜಯ. ಹರೇ ಕೃಷ್ಣ.
ಹರೇ ಕೃಷ್ಣ. ನಾಳೆ ಡಾಕ್ಟರ್ ಸಜ್ಜನ್ ಅವ್ರ ಮನೆಯಲ್ಲಿ ಕೀರ್ತನ ಕಾರ್ಯಕ್ರಮ ಇರ್ತದ. ಅವ್ರ ಕೀರ್ತನ ಕೀರ್ತನ ಪ್ರವಚನ ಪ್ರಸಾದ ಫುಲ್ ಪ್ರಸಾದ. ಅದು ಸಾಯಂಕಾಲ 6:30 to 7 o'clock. 6:00 ಬರ್ರಿ, 7 o'clock ಅದನ್ನ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ಮತ್ತೆ ಅದು ಇರೋದು ಮಾಳಮಡ್ಡಿ ಏರಿಯಾದಲ್ಲಿ ಬರ್ತದ. ಮಾಳಮಡ್ಡಿ ಏರಿಯಾದೊಳಗ ಇದು ಎಮ್ಮಿ ಕೆರಿ ಅದ. ಎಮ್ಮಿ ಕೆರಿ ಮುಂದೆ ಒಂದು ಕ್ಯಾನ್ರಾ ಬ್ಯಾಂಕ್ ಅದ, ಪ್ರಭುಗಳದು ಕ್ಯಾನ್ರಾ ಬ್ಯಾಂಕ್. ಸೊ ಆ ಕ್ಯಾನ್ರಾ ಬ್ಯಾಂಕ್ ಅದು ಮೇಲ್ಗಡೆ ಅಲ್ಲಿಂದನೆ ನೀವು ಕ್ಯಾನ್ರಾ ಬ್ಯಾಂಕಿಗೆ ಸ್ಟೇಷನ್ ಅದು ಬಸ್ ತಗೊಂಡು ಕ್ಯಾನ್ರಾ ಬ್ಯಾಂಕಿಗೆ ಇಳಿದ್ರೆ ಅಂದ್ರೆ ಅಲ್ಲಿಂದ ಅವ್ರ ಮನೆಗೆ ಹೋಗ್ಲಿಕ್ಕೆ ಬಹಳ ಸರಳ ಅದ ದಾರಿ. ಅಲ್ಲಿ ನಮ್ ನಂಬರ್ ಅದ. ಹಾ, ಅಲ್ಲಿ ಕ್ಯಾನ್ರಾ ಬ್ಯಾಂಕ್ ಪಕ್ಕದಿಂದನೆ ಮೇಲ್ಗಡೆ ಹೋಗ್ಬೇಕು. ಸೀದಾ ಮೇಲ್ಗಡೆ ಬಂದ್ರೆ ಅಲ್ಲಿ ಅದರ ನಾವು ಅಲ್ಲಿ ನಿಂತು ಬಿಟ್ಟಿರ್ತೇವೆ. ಕಬ್ಬೂರ್ ರೋಡ್ಗೆ ಬರ್ಬೇಕು. ಕಬ್ಬೂರ್ ರೋಡ್ ಅಂತಂದ್ರೆ ಯಾರಾದ್ರೂ ಹೇಳ್ತಾರೆ, ಅಲ್ಲಿ ಕ್ಯಾನ್ರಾ ಬ್ಯಾಂಕಿಗೆ ಇಳಿಬೇಕು, ಕಬ್ಬೂರ್ ರೋಡ್ಗೆ ಬರ್ಬೇಕು. ಕಬ್ಬೂರ್ ರೋಡ್ ಅಲ್ಲಿ ಅಲ್ಲೇ ಅಲ್ಲೇ ಮನೆ ಇದೆ, ಎದುರ ಒಳಗಡೆ ಟ್ಯಾಂಕ್ ಅದ. ದಯವಿಟ್ಟು ಇರ್ತಾವ ಎಲ್ಲಾರು ಬರ್ಬೇಕಂತ ಹೇಳಿ. ಮನೆ ಹೆಸರು ಅದು ಹೇಳ್ತಾರೆ, ಪ್ರಭು ನಿವಾಸ. ಕಬ್ಬೂರ್ ಡಾಕ್ಟರ್ ಮನೆ ಅಪೋಸಿಟ್. ಕಬ್ಬೂರ್ ಡಾಕ್ಟರ್ ಏನಿದಾರಲ್ಲ ಅವ್ರ ಮನೆ ಎದುರ್ ಕಡೆನೆ ಅದು ಮುಕುಂದ ನಿವಾಸ್. ಮನೆ ಹೆಸರು ಮುಕುಂದ ನಿವಾಸ್ ಆಗಿದೆ. ದಯವಿಟ್ಟು ಬರಬೇಕು. ಹರೇ ಕೃಷ್ಣ. ನೀರಿನ ಟಾಕಿ ಇದೆ. ಹರಿ ಗೋ.
ಬಿಟ್ರೆ ನಾ ನಾ ಇಲ್ಲಿ ನವರೂರು ರೋಡ್ ಹೋಗಿದ್ದ ಕೂತಿದ್ದೀವಿ.
ಹಂಗ್ರಿ
ಏನ ಕರ್ಕೊಂಡ್ ಹೋಗ್ತಿದ್ರೆ ಮತ್ತೆ ನಾ ದಾರಿ ತೋರಿಸಿ ನಿಮ್ಗೆ ಬಿಡ್ತೇನೆ. ಈ ಬಸ್ ಸ್ಟ್ಯಾಂಡ್ ಹೋಗಿ ಬಂದ್ರೆ
ತೋರಿಸ್ತೀನಿ.
ಅಲ್ಲ ಎಮ್ ಕೆ ಹೇಳಿ ಕ್ಯಾಮ್ರಾ ಬಂದಿದ್ದಲ್ಲ ಕಬ್ಬರ್ ಅಲ್ಲಿ ಕಬ್ಬೂರ್ ಹೇಳಿ ಕಬ್ಬೂರ್ ಹೇಳಿ ಯಾರು
ಹೇಳ್ತಾರೆ ಮೇಲೆ ಹೋಗ್ಬೇಕು.
Thank you. Thank you.